யோந்தஃ ப்ரவிஷ்ய மம வாச மிமாம் ப்ரசுப்தாம் சஞ்சீவயத்யகில சக்திதரஸ்வதாம்னா அன்யாம்ஸ்ய ஹஸ்த கரண ஶ்ரவணத்வராதீன் ப்ராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஜ்ஞானஸ்ஃபூர்த்திஹி சதா தஸ்மை ஹரயே குரவே நமஃ. ஸ்ரீமத்வஹ கல்பவ்ருக்ஷஸ்தோ ஜயார்யஹ காமதுஸ்மிருதஹ சிந்தாமணிஸ்தோ வ்யாசாரியஹ முனித்ரயமுதாஹதம் வாதிராஜகுரூன் வந்தே ரகோத்தமகுரூன் ததா ராகவேந்திராம் ததா சர்வான் சத்குரூன் பிரணதோஸ்மிஹம். ஸ்ரீகுருப்யோ நம ஹரிஹோ. நாராயணாய பரிபூர்ணகுணார்ணவாய விஸ்வோதயஸ்திதிலயோன்நியதிப்ரதாய ஜானப்பிரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்த்திதமஜம் விபுமாத்யமீஷம் வந்தே பவக்னமமராசுரசித்தவந்த்யம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரை. பரம பவித்திரவாத ஸ்ரீமன் மகாபாரத தாத்பரிய நிர்ணயதல்லி ஸ்ரீமத் ஆச்சாரியரு உத்யோக பர்வ நிர்ணயவன்னு மாடுத்தா பகவந்தநாத ஸ்ரீகிருஷ்ண சந்தானத நெபதல்லி ஹஸ்தினாபுரக்கு ஹொரட்டு நிந்தித்தின் ஹெடுத்தா இத்தாரே. அல்லி சாத்யகி ஹேடி கிருஷ்ண ஆயுதாதிகளன்னெல்ல அதரல்லி இடிசித ಆಹತಿ ಸರಿಯಾಗಿ ಜನಗಳಲ್ಲಿ ಭಾರಿ ಭಾರಿ ಕುತೂಹಲ. ಕೃಷ್ಣ ಹಸ್ತಿನಾಪುರಕ್ಕೆ ಹೋಗ್ತಾ ಇದ್ದಾನಂತೆ, ಅಲ್ಲಿ ಮಾತಾಡ್ತಾನಂತೆ, ಅದೆಲ್ಲ ನಾವು ಕೇಳಬೇಕು ಅಂತ ಹೇಳಿ ಋಷಿಗಳು ಮುನಿಗಳು ದೇವತೆಗಳೆಲ್ಲ ಹಸ್ತಿನಾಪುರದ ಕಡೆ ಸಾಕ್ತಾ ಇದ್ದಾರೆ. ಆ ಸಮಯಕ್ಕೆ ಅವರು ಇವರು ಅಲ್ಲ, ಸಾಕ್ಷಾತ್ ಪರಶುರಾಮ ದೇವರಲ್ಲಿಗೆ ಬಂದರಂತೆ. ವೇದವ್ಯಾಸ ದೇವರಲ್ಲಿ ಬರ್ತಾ ಇದ್ದಾರೆ. ಕೃಷ್ಣ ಅಲ್ಲಿ ಹೋಗೋದಕ್ಕೆ ಮೂರು ರೂಪಗಳು ಸೇರದಂತೆ ಆಯಿತು. ಜನ ಎಲ್ಲ ಬಂದರೂ ಕುತೂಹಲದಿಂದ ಸರಿ, ವೇದವ್ಯಾಸರು ಯಾಕೆ ಬರಬೇಕಾಗಿತ್ತು, ಪರಶುರಾಮದೇವರು ಯಾಕೆ ಬರಬೇಕಾಗಿತ್ತು ಅಂದರೆ, ತದುಕ್ತೇಹೇ ಗುಣಾನ್ ವೇತ್ತು, ಕೃಷ್ಣ ಮಾತಾಡಿದಾಗ ಅದನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ತಾನೇ ಬೇಕು, ಆದ್ದರಿಂದ ತಾನೇ ಎರಡು ರೂಪದಿಂದ ಕೂತಿದ್ದಾನೆ ಅಂತ ಹೇಳ್ತಾರೆ. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವ ತತ್ಪ್ರಸಾದತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ಮಾತು ಪೂರ್ತಿ ದೇವರಿಗೇ ತಿಳಿಯಬೇಕು. ಅದಕ್ಕೋಸ್ಕರ ಎಲ್ಲ ಸೇರಿದ್ದಾರೆ. ದಾರಿಯಲ್ಲಿ ದುರ್ಯೋಧನ ಒಂದು ಸಂಚನ್ನ ಮಾಡಿದ. ಏನು ಸಂಚು ಅಂದರೆ, ಇದೇ ಸಮಯದಲ್ಲಿ ಅವನು ಶಲ್ಯರಾಜ ಏನು ಮಾಡಿದ್ದ, ಪಾಂಡವರಿಗೆ ಸೋದರ ಮಾವ, ಮಾದ್ರಿಯ ಸಹೋದರ ಆತ. ಆದ್ದರಿಂದಾಗಿ ಪಾಂಡವರ ಕಡೆ ಹೋಗಬೇಕು ಅಂತಲೇ ಹೊರಟಿದ್ದ ಶಲ್ಯರಾಜ. ದುರ್ಯೋಧನ ದಾರಿ ಉದ್ದಕ್ಕೂ ಸಹ ಸುಸಭಾಹ ಕಾರಯ ಕಾರಯಾಮಾಸ ಹಿಡ್ಕೊಳ್ಳೋ ವ್ಯವಸ್ಥೆಗಳನ್ನು ಮಾಡಿದ. ಎಲ್ಲಿ ನೋಡಿದ್ರು ಸುರಕ್ಷಿತವಾದಂತಹ ಒಂದು ವಸತಿ ಗೃಹಗಳು, ಅದು ಭೋಜನದ ವ್ಯವಸ್ಥೆ. ಎಷ್ಟು ದುರ್ಯೋಧನ ಮಾಡಿದ್ದ ಅಂತ ಕೇಳಿದರೆ, ಆ ಇಳ್ಕೊಳ್ಳೋ ವ್ಯವಸ್ಥೆಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರ್ತಿದ್ವಂತೆ, ಆ ರೀತಿ ಮಾಡಿದ್ದಂತೆ. ಸೊ ಫೈವ್ ಸ್ಟಾರ್ ಹೋಟೆಲ್ ಕಾನ್ಸೆಪ್ಟ್ ಇದೆ ಅದು, ಆಸ್ತಿ ವ್ಯವಸ್ಥೆ ಮಾಡಿದ್ದ. ಗಲಿಯುಗ ಅಂದರೆ ಫೈವ್ ಸ್ಟಾರ್ ಹೋಟೆಲ್ ಯುಗ, ಆದ್ದರಿಂದ ಆ ರೀತಿ ಮಾಡಿದ್ದೆ. ಯಾಕೆ ಶಲ್ಯ ನೆಲಕೋಬೇಕು ಅಂತ ಹೇಳಿದ್ವಿ. ಶಲ್ಯರಾಜ ನೋಡಿದ, ಭಾರಿ ಖುಷಿಯಾಗೋಯ್ತು. ನಾನು ಬಹುಶಃ ಬರ್ತೀನಿ ಅಂತೇಳಿ ಧರ್ಮರಾಜ ಎಲ್ಲ ಏರ್ಪಾಟ್ ಮಾಡಿರಬೇಕು ಅಂತ ಭಾರಿ ಖುಷಿಪಟ್ಟುಬಿಟ್ಟು ಒಂದು ಮಾತಾಡಿಬಿಡ್ತ. ಯಯೇತಾಹ ಕಾರಯಾಮಾಸ ತಸ್ಯಾಭಿಷ್ಟಂ ಕರೋಮ್ಯಹಂ. ಯಾರದನ್ನೆಲ್ಲ ಮಾಡಿಸಿದ್ದಾರಲ್ಲ ಅವನು ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟು ತಷ್ಟ ದುರ್ಯೋಧನ ಬಂದ. ಅಂದರೆ ಎಂಥ ಕುತಂತ್ರ ಮಾಡ್ತಾನೆ ದುರ್ಯೋಧನ, ಟ್ರ್ಯಾಪ್ ಮಾಡೋಕ್ಕೆ ಹೊರಟ. ತಷ್ಟ ಮಾವ, ನಾನು ಮಾಡಿಸಿದ್ದು, ನಿನ್ನ ಮಾತು ಕೊಡೋದು ಸತ್ಯ ಮಾಡು ಅಂತೇಳಿ. ಅರ್ಥ ಆಯ್ತು ಅವನು ಏನು ಬೇಕು ಅಂದ. ನಂಜದೀಶರು ಯುದ್ಧ ಮಾಡಬೇಕು ಅಂತೇಳಿ ಪಾಂಡವರ್ಗ ತರ್ಕಡೆ ಹೇಳ್ಕೊಂಡ. ಅಂದರೆ ದುರ್ಯೋಧನ ಯಾವ ರೀತಿಯಲ್ಲಿ ಈ ಭೋಜನದ ವ್ಯವಸ್ಥೆಯಿಂದ, ಆಹಾರದ ವ್ಯವಸ್ಥೆಯಿಂದ ತನ್ನ ಕಡೆಗೆ ಒಳ್ಳೆಯವರು ನೆಡ್ಕೊಂಡು ಬಿಡ್ತಾನೆ ಅಂತ ಹೇಳ್ತಾರೆ. ಕಲಿಯುಗ ಅಂದರೆ ಅದೇ ನಡೆದ ಪಾರ್ಟಿಗಳು ಅಂತ ಯಾವುದೋ ಒಂದು ಸೈನ್ ಆಯಿತು ಅಂತಲೇ ಅರ್ಥ. ಪಾರ್ಟಿಗಳಲ್ಲಿ ಸೈನ್ ಮಾಡೋದಕ್ಕೆ ಪಾರ್ಟಿ ವ್ಯವಸ್ಥೆಗಳು ಅಷ್ಟು ಇರುತ್ತೆ, ಇನ್ನೇನೂ ಇಲ್ಲ. ಅದಕ್ಕೆ ಮನುಷ್ಯ ಎಲ್ಲಿವರೆಗೂ ಜಿಹ್ವಾ ಚಾಪಲ್ಯವನ್ನು ಗೆಲ್ಲೋದಿಲ್ಲ ಅಲ್ಲಿವರೆಗೂ ಧರ್ಮ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಜಿಹ್ವಾ ಚಾಪಲ್ಯವನ್ನು ಗೆದ್ದರೆ ಮಾತ್ರ ಸಾಧ್ಯ. ಶಲ್ಯರಾಜ ಅದಕ್ಕೆ ವಶನಾದ, ಹತಾಶನಾದ. ಎಂಥ ಕುತಂತ್ರ, ಅವರೆಲ್ಲ ಮಾತು ಕೊಟ್ಟ ಮೇಲೆ ತಪ್ಪೋರಲ್ಲೋ, ನಮಗೆ ಮಾತಿನ ಮೇಲೆ ನಮಗೆ ಅರ್ಥ ಇರೋದಿಲ್ಲ. ಆದರೆ ಆತವರಿಗೆ ಒಂದು ಮಾತು ಅಂದರೆ ನಡೆಸಲೇಬೇಕು ಅಂತ ದೀಕ್ಷೆ ಅವರಿಗೆ. ಆಯಿತು ಬರ್ತೇನೆ ಅಂತೇಳಿ ಸೈನ್ ಕೊಟ್ಟು ಕಳಿಸಿಬಿಟ್ಟ, ತೊಗೊಂಡೋಗು ನೀನು ಬರ್ತೇನೆ ಅಂತೇಳಿ ಪಾಂಡವರ ಕಡೆ ಪನಿಸಕ್ಕೆ ಮಾತಾಡಿಸ್ಕೊಂಡ್ಬರ್ತೀನಿ, ಆಮೇಲೆ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೋದ. ಧರ್ಮರಾಜನಿಗೆ ಹೇಳಿದ, ಧರ್ಮರಾಜ ಹೀಗೆಲ್ಲ ಆಗಿಬಿಟ್ಟಿದೆ, ತಪ್ಪು ತಿಳ್ಕೊಬೇಡ, ನಾನು ಮೋಸ ಹೋಗಿಬಿಟ್ಟೆ, ಆದರೆ ಮಾತು ನಡೆಸಬೇಕಾಗಿದೆ, ಆ ಕಡೆ ಹೋಗ್ತೇನೆ, ಆದರೆ ಜಯ ನಿಮಗೆ ಅಂತ ಹೇಳಿದಪ್ಪ, ಅದು ಗೊತ್ತಿತ್ತು, ಸತ್ಯದಲ್ಲೇ ಜಯ ಅಂತೇಳಿ. ಆಗ ಧರ್ಮರಾಜ ಹೇಳಿದ್ರು, ಏನು ಯೋಚನೆ ಮಾಡಬೇಡ, ಕೃಷ್ಣ ಬಂದನೆ ಮತ್ತೆ ಯೋಚನೆ ಮಾಡಬೇಕು ಅಂತ. ಅದನ್ನು ಕೃಷ್ಣನೇ ಬಂದನೆ ಏನು ಯೋಚನೆ ಇಲ್ಲ, ಆದರೆ ಕೃಷ್ಣ ಒಂದು ಮಾತು ಹೇಳಿಕೊಟ್ಟಿದ್ದ ಆತನಿಗೆ. ಏನಂತ ನೋಡು, ಪ್ರಸಂಗ ಬಂದರೆ ಮಾವ ನೀನು ಕರ್ಣನಿಗೆ ಸಾರಥಿಯಾಗಬೇಕು, ಅವನಿಗೆ ತೇಜೋ ವಧೆ ಮಾಡಬೇಕು ಅಂತ ಕೇಳ್ತಾನೆ. ಇದು ಏನಾದ್ರೂ ವರ ಕೊಡೋ ಈ ಚೈತ್ರದಿಂದ ಕೊಡು ಅಂತ ಹೇಳಿದ ತಕ್ಷಣ ಶಲ್ಯರಾಜ ಹೇಳ್ತಾರೆ, ಅವಶ್ಯ ಮಾಡ್ತೇನೆ ಅಂತ ಹೇಳ್ತಾನೆ. ಶಲ್ಯರಾಜ ಹೊರಟು ಹೋಗ್ತಾನೆ. ಈ ಪ್ರಸಂಗ ಹೇಳಿದ್ದು ಯಾತಕ್ಕೆ ಅಂದರೆ, ದುರ್ಯೋಧನನ ಕುತಂತ್ರ ಏನು, ಅಶ್ವತ್ಥಾಮರಿಗೆ ಒಂದು ಲೋಟ ಹಾಲು ಕೊಟ್ಟು ಹೇಳ್ಕೊಂಡ, ಭೀಷ್ಮಾದಿಗಳಿಗೆ ನಮ್ಮ ಅನ್ನದ ನುಣ್ಣ ಇದೆ ಬರೀ ಅಂತ ಕರೆದ, ಶಲ್ಯರಾಜನ ಹೇಳ್ಕೊಂಡ, ಆ ರೀತಿ ಕೃಷ್ಣನೂ ಹೇಳ್ಕೋಬೇಕು ಅಂತ ಟ್ರೈ ಮಾಡಿದ. ದಾರಿ ಉದ್ದಕ್ಕೂ ಸ್ವಲ್ಪ ಯಥಾ ಪ್ರಕಾರ ಶಲ್ಯರಾಜನೇ ಮಾಡಿದ ಹಾಗೆ ಮಾಡಿದ. ಕೃಷ್ಣ ತೋರಿಸ್ತಾನೆ ಈಗ, ದುರ್ಯೋಧನ ಈ ರೀತಿ ಎಲ್ಲ ಹೇಳ್ಕೊಳ್ತಾ ಹೋಗ್ತಾನೆ, ಕೃಷ್ಣನ ಹೇಳ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೂ ಕೃಷ್ಣ ತೋರಿಸ್ತಾನೆ, ತಾನು ಅಸಮೀಕ್ಷೆಯುವ ದಾಶಾರ್ಹ, ಕೃಷ್ಣ ಕಣ್ಣೆತ್ತಿ ನೋಡದೆ ಮುಂದೆ ಹೊರಟ ಅಂತ ಹೇಳಿದ. ಇದನ್ನು ಫಾಲೋ ಮಾಡಬೇಕು. ಇವತ್ತು ಆಶಯಾಭಿಷಗಳು ಜನ ಕಾಯ್ತಿರ್ತಾರೆ, ನಾವು ಈಡಾಗಬಾರ್ದು ಅದಕ್ಕೆ ಅಂತ ಹೇಳ್ತಾರೆ. ದುರ್ಯೋಧನ ವ್ಯವಸ್ಥೆನೇ, ದಾರಿಯುದ್ದಕ್ಕೂ ಮೀಲ್ಸ್ ರೆಡಿ ಅಂತ ಹಾಕಿರ್ತಾರಲ್ಲ ಗೊತ್ತಲ್ಲ, ಊದಕ್ಕೂ ಮೀಲ್ಸ್ ರೆಡಿ, ಅಯಾಮಾಲ್ಸೋ ರೆಡಿ ಕುತ್ಕೊಂಡ್ಬಿಡ್ತಾನೆ, ಓದು ಎಲ್ಲ ತಿನ್ನೋದು ಎಲ್ಲ ಕಳ್ಕೊಂಡ್ಬಿಡ್ತಾನೆ, ಮನುಷ್ಯ ವ್ಯಾಲ್ಯೂನೇ ಕಳ್ಕೊಂಡ್ಬಿಡ್ತಾನೆ. ಅದಕ್ಕಾಗಿ ಕೃಷ್ಣ ತೋರಿಸ್ಕೊಳ್ತಾರೆ, ಅಸಮೀಕ್ಷೈವ ದಾಶಾರ್ಹ, ಕಣ್ಣೆತ್ತಿ ನೋಡಲಿಲ್ಲ ಕೃಷ್ಣ. ಈಗ ನಮ್ಗೆ ಅರ್ಥ ಆಗುತ್ತೆ, ಕೃಷ್ಣ ಹೊರಟ, ಅಷ್ಟೊತ್ತಿಗೆಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ ದುರ್ಯೋಧನಾದಿಗಳೆಲ್ಲ, ಕೃಷ್ಣ ಬರ್ತಾನಂತೆ ಮುಂದೆ ಏನು ಮಾಡಬೇಕೀಗ. ಆಗ ಧೃತರಾಷ್ಟ್ರನಿಗೆ ಕಿವಿ ಬಿತ್ತು, ಸಂಜಯನು ಕೇಳ್ತಾನೆ, ಸಂಜಯ ನಮ್ಮ ಊರಿನ ವಾತಾವರಣ ಹೇಗಿದೆ ಅಂತ ಕೇಳ್ತಾನೆ. ಹೇಗಿದೆ ವಾತಾವರಣ ಈಗ, ಕೃಷ್ಣ ಬರ್ತಾನಂತಲ್ಲ ಹೇಗಿದೆ ಅಂದರೆ, ಸಂಜಯ ಹೇಳ್ತಾನೆ, ನೋಡು ಧೃತರಾಷ್ಟ್ರ, ಊರಿನ ಮನೆಗಳಲ್ಲಿ ಯಾವ ಜನಗಳೂ ಇಲ್ಲ, ಎಲ್ಲ ಬೀದಿಯಲ್ಲಿ ನಿಂತಿದ್ದಾರೆ ಕೃಷ್ಣ ನೋಡಬೇಕು ಅಂತ ಹೇಳ್ತಾರೆ. ಎಲ್ಲ ಮೇಲೆಲ್ಲ ರೂಫೆಲ್ಲ ನಿಂತ್ಬಿಟ್ಟು, ಬೇರೆ ಎಲ್ಲ ನಿಂತುಬಿಟ್ಟಿದ್ದಾರಂತೆ, ಒಬ್ಬರು ಮನೆಯಲ್ಲಿಲ್ಲ, ಮುದುಕರು ಹೆಂಗಸರು ಮಕ್ಕಳು ಎಲ್ಲರ ಸಮೇತ ಹೊರಗೆ ಸೇರಿಬಿಟ್ಟಿದ್ದಾರೆ, ಕೃಷ್ಣ ನೋಡಲಿಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಧೃತರಾಷ್ಟ್ರದ ಮನಸ್ಸಿಗೆ ಜೀವನದಲ್ಲಿ ಒಂದು ಕೊರಗು ಬಂತಂತ. ಕಣ್ಣಿದ್ದವರು ಎಷ್ಟು ಪುಣ್ಯಾತ್ಮರು, ನನಗೆ ಕಣ್ಣಿಲ್ಲದೆ ಹೋಯ್ತೇನು, ಅವತ್ತು ಕಣ್ಣಿಲ್ಲ ಅನಿಸ್ತಂತ ಪಾಪ ಅಂತ. ಅಲ್ಲಿವರೆಗೂ ಅನ್ಕೊಂಡಿದ್ದಿಲ್ಲ, ಇವತ್ತು ಕಣ್ಣಿರಬೇಕಾಗುತ್ತೋ ಅನ್ಕೊಂಡ, ಮುಂದೇನಾಯ್ತು ಗೊತ್ತಾಗುತ್ತೆ. ಅಷ್ಟು ಅನ್ಕೊಂಡಿದ್ದಕ್ಕೆ ಪರಮಾತ್ಮ ಏನು ಅನುಗ್ರಹ ಮಾಡ್ತಾನೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಸರ್ಮೇ ನನಿಷ್ಠ, ಸಂಕಲ್ಪ ಮಾಡಿದ, ಒಂದು ಮೀಟಿಂಗ್ ನಡೀತು, ಏನು ಮಾಡಬೇಕು ಅಂತ ಎಲ್ಲ ಮಾತಾಡ್ತಿದ್ದಾರೆ, ಇವೆಲ್ಲ ಫಾಸ್ಟಾಗಿ ಹೇಳ್ತಾರೆ ಮುಖ್ಯ ವಿಷಯ ಮಾತ್ರ. ಆಗ ಭೀಷ್ಮರು ಹೇಳ್ತಾರೆ, ವಿದುರ ಎಲ್ಲರೂ ಮಾತಾಡ್ತಾರೆ, ಕೃಷ್ಣ ಬರ್ತಾನಂತೆ, ವೈಭವದ ಸ್ವಾಗತವನ್ನು ಮಾಡಬೇಕು, ಶ್ರೇಷ್ಠ ರೀತಿಯಲ್ಲಿ ಅದನ್ನು ವಾಸಸ್ಥಾನ ಏರ್ಪಾಟು ಮಾಡಬೇಕು, ಕೃಷ್ಣನ ಘನತೆ ಗೌರವಗಳಿಗೆ ನಾವು ಏನು ಮಾಡಿದರೂ ಸಾಲದು, ಎಲ್ಲ ಪ್ರಯತ್ನ ಮಾಡೋಣ ಅಂತ ಮಾತಾಡಿದರೆ, ಕೊನೆಯ ದುರ್ಯೋಧನ ಮಾತಾಡ್ತಾನೆ, ಅದೆಲ್ಲ ಇಲ್ಲ, ನಾನು ವ್ಯವಸ್ಥೆ ಬೇರೆ ಮಾಡಿದ್ದೇನೆ ಅಂತ ಹೇಳಿ. ನಂತರ ಏನು ವ್ಯವಸ್ಥೆ ಅಂದರೆ, ಕೃಷ್ಣನ ಕಟ್ಟಿ ಹಾಕಿಬಿಡ್ತೀನಿ ಅಂತ ಹೇಳ್ತಾನೆ, ಕೃಷ್ಣನ ಕಟ್ಟಿಬಿಡ್ತೇನೆ, ಹಿಡಿದು ಹಾಕಿಬಿಡ್ತೇನೆ, ಪಾಂಡವರಿಗೆ ಸಂದೇಶ ಕಳಿಸ್ತೇನೆ, ಕೃಷ್ಣನ ಬಿಡಿಸ್ಕೋಬೇಕು ಅಂತಿದ್ರೆ ರಾಜ್ಯ ಬೇಡ ಅಂತ ಹೇಳ್ರಿ, ಇದು ವೀರಪ್ಪನ ಟ್ಯಾಕ್ಟಿಕ್ಸ್ ಅಂತ, ಇದೇ ವೀರಪ್ಪನ ಟ್ಯಾಕ್ಟಿಕ್ಸ್ ಅಂತೇಳಿ ಈ ಕಿಡ್ನ್ಯಾಪ್ ಟ್ಯಾಕ್ಟಿಕ್ಸು ಉಪಯೋಗಿಸ್ತಾರೆ. ಕೃಷ್ಣನ್ನೇ ಸರಿ ಹಿಡಿಯೋದು, ಎಂಥ ಮೂರ್ಖ, ಎಂಥ ಯೋಚನೆ ಮಾಡ್ತಾನ ಅವನು, ಈ ರೀತಿ ಹಿಡಿಯೋದು ಬಾಕಿ ಬಂಧನದಲ್ಲಿ ಹಾಕೋದು. ಈ ಮಾತು ಕೇಳಿದ ತಕ್ಷಣ ಭೀಷ್ಮರಿಗೆ ಎಷ್ಟು ಸಿಟ್ಟು ಬಂದೆ, ಭೀಷ್ಮ ದ್ರೋಣರಿಗೆಲ್ಲ ಛೀ ಪಾಪಿಷ್ಟ, ನಿನ್ಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ ನಿನಗೀಗ, ಎಂಥ ಕೃಷ್ಣ ಅವನು ಯಾವ ರೀತಿ ನೋಡಬೇಕು ಅಂತ ಜ್ಞಾನ ನಿನಗಿಲ್ಲ, ನಿನ್ನಂಥವನ ಜೊತೆ ಕೂಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಸಭಾತ್ಯಾಗ ಮಾಡಿಬಿಟ್ಬಿಟ್ರು. ಇದು ಸಭಾತ್ಯಾಗದ ಫಸ್ಟ್ ಇನ್ಸ್ಟೆನ್ಸ್ ಮಹಾಭಾರತದಲ್ಲಿ ಬರೋ ಇದೇ ಕೆಲಸ ಅವತ್ತು ಮಾಡಿದ್ರು ಅವರು ದ್ರೌಪದಿ ವಸ್ತ್ರಾಪರಣ ಪ್ರಸಂಗದ ಕಾಲಕ್ಕೆ, ಇವತ್ತು ಅವತ್ತೇ ಚೇಂಜ್ ಆಗಿದ್ದಾರೆ, ಇವತ್ತು ಇಷ್ಟೊತ್ತು ಕೂಡ ಬದಲಾಗ್ತಾ ಬಂದಿದ್ದಾರೆ, ಅವತ್ತು ಮಾಡಬೇಕು ಈಗ ಅನಿಸ್ತಾ ಇದೆ ಪಾಪ ಅವರಿಗೆ, ಅವತ್ತು ಈ ಕೆಲಸ ಮಾಡಲಿಲ್ಲ, ಇವತ್ತು ತಾವು ತಪ್ಪು ಅಂತ ಅರ್ಥ ಮಾಡಿ ತಕ್ಷಣ ಎದ್ದು ಹೊರಟುಬಿಟ್ರಂತೆ. ಆ ಕ್ಷಣದಲ್ಲಿ ದುರ್ಯೋಧನ ಬಿಡೋದಿಲ್ಲ, ಅದೇ ಯೋಚನೆ ಮಾಡ್ತಾನೆ, ಹೊರಡ್ತಾನೆ, ಅವರೆಲ್ಲ ಹೊರಟುಬಿಡ್ತಾರೆ, ಕೃಷ್ಣ ಬಂದ ಅಂತ ಸುದ್ದಿ ಬಂತಾಗಲೇನೆ, ಕೃಷ್ಣ ಪ್ರವೇಶ ಮಾಡ್ತಾನೆ. ಆಗ ದುರ್ಯೋಧನ ತನ್ನ ಮನೆ ಕೃಷ್ಣನಿಗೆ, ಕೃಷ್ಣನ ಮನೆಗೆ ಬಾ, ಕೃಷ್ಣ ಅಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೋ ಅಂತ ಎಲ್ಲರಿಗೂ ಆಶ್ಚರ್ಯ, ಕೃಷ್ಣ ದಾರಿಯಲ್ಲಂತೂ ಸಿಗಲಿಲ್ಲ, ದುರ್ಯೋಧನ ಕೊನೆಯ ಪ್ರಯತ್ನ ಅಂತ ಮಾಡ್ತಿದ್ದಾನೆ, ಮನೆಯಲ್ಲೇ ಊಟದ ವ್ಯವಸ್ಥೆ ಮಾಡು, ಎಲ್ಲ ತೋರಿಸ್ತಾನೆ ಕೃಷ್ಣನಿಗೆ, ನೋಡು ಎಷ್ಟು ಅಡಿಗೆ ಮಾಡಿಸಿದ್ದು ನೋಡು ಕೃಷ್ಣ ನಿನಗೆ, ಬಾ ಊಟ ಮಾಡೋಣ ಅಂತ ಕರೀತಾನೆ. ಊಟ ಮಾಡೋಲ್ಲ, ಊಟ ಮಾಡೋಣ, ದೇವರಿಗೆ ಅಗ್ರಸ್ಥಾನ ಕೊಡೋದು ಬೇಕಿಲ್ಲ ಅವರಿಗೆ, ಲೆಟ್ ಅಸ್ ಈಟ್ ಟುಗೆದರ್ ಅಂತಾರಲ್ಲ ಆ ಟೈಪ್ ಅಷ್ಟೆ, ದೇವರಿಗೆ ಆರಿತಿ ಮಾಡೋಕ್ಕೆ ಸಾಧ್ಯ ಉಂಟ. ಕೃಷ್ಣ ನೋಡಿದನಂತೆ, ಎಲ್ಲ ನೋಡ್ತಾನೆ ದುರ್ಯೋಧನನಿಗೆ ಆ ಥರ, ಕೃಷ್ಣ ನೋಡ್ತಾನೆ ಟೆಂಪ್ಟ್ ಆಗ್ತಾನೆ ಅಂತ ನೋಡ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ದುರ್ಯೋಧನ ನನಗೆ ಬೇಕಾದಿಲ್ಲೇ ಇಲ್ಲ, ನಾನು ಬೇಡ ಅಂತ ಹೇಳಿಬಿಟ್ಟು, ದುರ್ಯೋಧನ ಒಂದು ಕ್ಷಣ ಆತಂಕ ಆಗಿರ್ಬೇಕು, ಅಡಿಗೋನೇನಾದ್ರು ಬಿಟ್ಟು ಬಿಟ್ಟಿದ್ದಾರೋ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾನೆ. ಅಂತ ಹೇಳಿದ್ದೆಲ್ಲ ಮಾಡಿದ್ದಾನೆ, ಬಹುಶಃ ಅಷ್ಟು ಅಂಥ ಅಡಿಗೆ ಜಗತ್ತಿನಲ್ಲಿ ಎಂದೂ ಮಾಡಿಸಿರ್ಲಿಕ್ಕಿಲ್ಲ, ಕೃಷ್ಣ ನಡಿಬೇಕಾಗಿದೆ ಅವನಿಗೆ, ಕೃಷ್ಣ ಸಿಕ್ಕ ಅಂದರೆ ಬೋಧ ಹೋಯ್ತು, ರಾಜ್ಯ ತಂದೆ ಅಂತಲೇ ಅರ್ಥ. ಆ ಸಮಯಕ್ಕೆ ಏನಿಲ್ಲ ಕೃಷ್ಣ ಅಂತ ಕೇಳ್ತಾನೆ. ಓ ಏನಿಲ್ವಾ, ನೋಡು ಇದರಲ್ಲಿ ಪ್ರೀತಿನೇ ಇಲ್ಲ ಭಕ್ತಿನೇ ಇಲ್ಲ ಬೇಡ ಅಂತ ಹೇಳಿಬಿಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಕೃಷ್ಣ ಏನು ನಿರೀಕ್ಷೆ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ನನಗೆ ವಸ್ತು ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತುಪಹೃತಮಶ್ಯಾಮಿ ಪ್ರಯತಾತ್ಮನ. ನನಗೆ ವಸ್ತು ಮುಖ್ಯ ಅಲ್ಲ, ಅದರಿಂದ ಭಕ್ತಿ ನನಗೆ ಮುಖ್ಯ. ನಿನಗೆ ಭಕ್ತಿನೇ ಇಲ್ಲ ದುರ್ಯೋಧನ, ಇನ್ನೊಬ್ಬರ ಮನೆಯ ಅನ್ನ ಯಾವಾಗ ತಿನ್ಬೇಕು ಗೊತ್ತಾ ಅಂತ ಹೇಳ್ತಾನೆ ಕೃಷ್ಣ. ನಾವು ನೋಟ್ ಮಾಡ್ಕೋಬೇಕಾದ್ರೆ ಇನ್ನೊಬ್ಬರ ಅನ್ನ ಯಾವಾಗ ತಿನ್ಬೇಕು ಗೊತ್ತಾ? ನಮ್ಮ ಪ್ರಕಾರ ಕೊಟ್ಟಾಗೆಲ್ಲ ತಿನ್ಬೇಕಷ್ಟೇ, ನಾನು ಇಷ್ಟ ತಿಂತಿರೋದೇ ತಿಂತಿರೋದು. ಯಾಕೆ ಕೊಟ್ಟ ಕೊಡದ ಕೊಟ್ಟ ತಿಂದ? ಇದು ಮನುಷ್ಯನ ಹೊಟ್ಟೆನ ಅದೇನು ಇದೆ ಅಂತ ತಿಳ್ಕೊ ಡಸ್ಟ್ಬಿನ್ ಅದು ಒಂದು ಹಾಕ್ಲಿಕ್ಕೆ. ನಮ್ಮ ಹೊಟ್ಟೆ ಬಗ್ಗೆ ಕೊಡ್ತಾರೆ ಪಾಪ, ಕೊಡೋರು ಕರ್ತವ್ಯ ಕೊಡ್ತಾರೆ. ಇವು ಎಚ್ಚರಿಕೆ ಇರಬೇಕಲ್ಲ, ಪೆಟ್ರೋಲ್ ಬಂಕ್ ಕಂಡಾಗೆಲ್ಲ ಪೆಟ್ರೋಲ್ ಹಾಕ್ಸ್ತಾರ? ಹಾಕ್ಸೋದಿಲ್ಲ, ನೆಸ್ಸಿಟಿ ಇದ್ದಷ್ಟು ಹಾಕ್ತಾರೆ, ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ನಮ್ಮ ದೇಹ ಪೆಟ್ರೋಲ್ ವೆಹಿಕಲ್ಗಿಂತ ಹೋಪ್ಲೆಸ್ ಆಗಿದ್ರೆ ಸಿಕ್ಕಿದ್ದೆಲ್ಲ ಹಾಕ್ತಾ ಹೋದ್ರೆ ಗತಿ ಏನಾಗಬೇಕು? ಇಲ್ಲೇ ನಮ್ಮ ದೋಷ ಇರೋದು. ಇವತ್ತು ಸಿಕ್ಕಿದ್ದೆಲ್ಲ ಕೊಡ್ತಾರೆ, ತಿಂದ ಹೋದರೆ ಓ ಇವರೆಲ್ಲ ಭಾರಿ ಹಿಂದಿನವರು, ಆ ರೀತಿ ಹೆಸರು ಬೇರೆ. ಇವರಿಗೆಲ್ಲ ಮುಂದುವರೆದ ಜನಾಂಗಲ್ಲ ಇವರೆಲ್ಲ ಕೂಡ. ಏನು ತಿಂದರು ಕಷ್ಟ ಬಾಯಲ್ಲಿ ಹಾಕ್ಕೊಂಡ್ರೆ ಸರಿ. ಇವತ್ತು ಆಫೀಸ್ ಮೀಟಿಂಗ್ಗಳು ನೋಡಬೇಕು ನೀವೀಗ, ಅಸಹ್ಯ ಬಂದೋಗುತ್ತೆ. ಬರೀ ತಿನ್ನೋದಲ್ಲ, ಯಾರೋ ಲಾಡೋ ಇಟ್ಟಿರ್ತಾರೆ, ಅರ್ಧ ತಿಂದಿಡ್ತಾರೆ, ಇನ್ನೊಬ್ರು ಅನ್ನ ಅರ್ಧ ತಿಂತಾರೆ, ಮತ್ತೆ ಅದು ಇನ್ನೊಬ್ರು ಅರ್ಧ ತಿಂತಾರೆ. ಇವರೆಲ್ಲ ಏನು ಸೈನ್ಸ್ ಓದಿದ್ದಾರೆ ಆಶ್ಚರ್ಯ ಆಗುತ್ತೆ. ನಾವು ಮಡಿಮೇಲೆ ಬಿಟ್ಟುಬಿಡಿ, ಒಂದು ಜ್ಞಾನ ಬೇಡ ಕೊನೆ ಪಕ್ಷ. ಇದು ಕೊಳಕು ಅಂತ ಅನಿಸೋದಿಲ್ವಾ? ಇದೆಲ್ಲ ಮೀಟಿಂಗಡಿ ಅಂತ ತಮಾಷೆ ಏನು ಗೊತ್ತಾ? ಎಲ್ಲ ಜನ ಇರ್ತಾರೆ, ಮುಸಲ್ಮಾನರಿರ್ತಾರೆ, ಕೃಷ್ಣ ಅದನ್ನು ಬ್ರಾಹ್ಮಣ ತಿಂತ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ, ಬಾರಿ ಇಟ್ಕೊಂಡು ತಿಂತಾರೆ. ಇದೇನು ನೋಡಿ ಅವ್ರಿಗೆ ಭಾರಿ ಖುಷಿ. ಇದರಿಂದ ಎಲ್ಲ ಎಷ್ಟು ಅಲ್ಲ, ಎಲ್ಲ ಈಕ್ವಲ್ ಆಗಿದ್ದೆ. ಈಕ್ವಲ್ ಆಗಿ ನರಕಕ್ಕೆ ಹೋಗ್ಲಿಕ್ಕೆ ಬರುತ್ತೆ ಅಷ್ಟು, ಇನ್ನೇನು ಒಟ್ಟಿಗೆ ನರಕಕ್ಕೆ ಹೋಗ್ಲಿಕ್ಕೆ ಬರುತ್ತೆ. ಇದನ್ನು ಯೋಚನೆ ಮಾಡಬೇಕು. ನಮ್ಮ ಜೀವನದಲ್ಲಿ ಆರೋಗ್ಯ ದೇವರು ಕೊಟ್ಟ ದೇಹ ಇರುವುದು, ಅದು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮಗಿದೆ. ಮತ್ತು ವೆಹಿಕಲ್ ಮೇಂಟೈನ್ ಮಾಡೋದು ನಮಗೆ ಗೊತ್ತಿದೆ, ದೇಹ ಮೇಂಟೈನ್ ಮಾಡೋದು ಗೊತ್ತಿಲ್ವಲ್ಲ. ಎಷ್ಟೋ ಸರ್ತಿ ಕೆಲವು ವೆಹಿಕಲ್ ಏನು ಮಾಡ್ತಾರೆ ಗೊತ್ತಾ? ಪರ್ಟಿಕ್ಯುಲರ್ ಪೆಟ್ರೋಲ್ ಬಂಕ್ ಹಾಕಿಸ್ತಾರೆ, ಬೇರೆ ಕಡೆ ಹಾಕ್ಸೋದ್ರೆ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಆ ಪೆಟ್ರೋಲ್ ಮಿಕ್ಸ್ ಆಗಬಾರ್ದು, ಅನ್ನ ಮಿಕ್ಸ್ ಆಗಬಾರ್ದು, ಆಹಾರ ಮಿಕ್ಸ್ ಆಗಬಹುದು. ಹಾಗಿದ್ರೆ ಸಿಕ್ಕಿದ್ದು ತಿನ್ಬೋದಾ? ಅದು ಯಾರು ಎಲ್ಲಿದ್ದಾರೆ? ವ್ಯವಸ್ಥೆನೇ ಇಲ್ಲ. ನಮ್ಮ ದೇಹದ ಮಹತ್ವ ಹೇಳೋ ವ್ಯವಸ್ಥೆನೇ ಇಲ್ಲ. ಇವತ್ತಿನ ದಿವಸ ನಮ್ಮ ಜೀವನ ಅಂದರೆ ನಾವು ಇಷ್ಟಪಟ್ಟಾಗ ಬರೋದಲ್ಲ, ಅದು ಇಷ್ಟಪಟ್ಟ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರು ಕೊಡಬೇಕು ಬರಬೇಕು. ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಇದು ಅರ್ಥ ಮಾಡಿಕೊಳ್ಳೋ ವ್ಯವಸ್ಥೆ ನಮ್ಮಲ್ಲಿ ಬರೋವರೆಗೂ ಮನುಷ್ಯ ಹಾಳಾಗೋ ತಪ್ಪಿದ್ದಲ್ಲ. ಕೃಷ್ಣ ಹೇಳ್ತಾನೆ, ಕೊಟ್ಟಿದ್ದೆಲ್ಲ ತಿನ್ನಹಾಗಲ್ಲ, ಮನುಷ್ಯ ತಿನ್ನಬೇಕಾದ್ದು ಎರಡೇ ಸಮಯದಲ್ಲಿ ಅಂತ ಹೇಳಿದೆ. ಇನ್ನೊಬ್ಬರ ಮನೆ ಅನ್ನ ತಿನ್ನಬೇಕು ಯಾವಾಗ ಗೊತ್ತಾ? ಮೊದಲನೇದಾಗಿ ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ. ಭಾಳ ಪ್ರೀತಿಯಿಂದ ಕೊಟ್ಟರೆ ತಿನ್ನಬೇಕು, ಅಥವಾ ಗತಿ ಇಲ್ಲ ಅಂದರೆ ತಿನ್ನಬೇಕು. ಬೇರೆ ನಿರ್ವಾಹ ಇಲ್ಲ, ಬದುಕಬೇಕಲ್ಲ, ಎರಡು ಕಾಲಕ್ಕೆ ತಿನ್ನಬೇಕು. ನನಗೆ ಎರಡು ಕಾರಣನೂ ಇಲ್ಲ, ಯಾಕೆ ಪ್ರೀತಿಯಿಂದ ಕೊಟ್ಟರೆ ತಿನ್ನಬೇಕಲ್ಲ. ನೈವ ಸಂಪ್ರೀಯಸೆಯ ರಾಜ, ನಿನಗೆಲ್ಲಿ ಪ್ರೀತಿ ಇದೆ ನನ್ನ ಮೇಲೆ ಅಂತ ಹೇಳ್ತಾನೆ ಕೃಷ್ಣ. ನಮಗೀಗ ಅರ್ಥ ಆಗುತ್ತೆ, ಕೃಷ್ಣ ಸರ್ವಜ್ಞನ ಮನಸ್ಸನ್ನು ನೋಡ್ತಾನೆ ಭಗವಂತ, ಅದನ್ನು ಗುರುತಿಸ್ತಾನೆ. ಅದರಲ್ಲಿ ಪ್ರೀತಿ ಇಲ್ಲ ಅಂದರೆ ಸ್ವೀಕಾರ ಮಾಡೋದಿಲ್ಲ. ಪರಮಾತ್ಮ ಸರ್ವಜ್ಞ ಅಂಬುದು ಸಾಕ್ಷಿ, ನೈವ ಸಂಪ್ರೀಯಸೆಯ ರಾಜನ್, ಅದನ್ನು ನನಗೆ ಬೇಕಿಲ್ಲ. ಬೇರೆ ಊರಿಗೆ ಬಂದು ನಿರ್ವಹ ಇಲ್ಲ, ಫಾರಿನ್ ಬೇರೆ ಊರಿಗೆ ಔಟ್ ಆಫ್ ಸ್ಟೇಷನ್ ತಿನ್ನಬೇಕಲ್ಲ ಅಂತ ಕೇಳಿದರೆ, ನಚೈವ ಅಪದ್ಗತಾ ವಯಂ, ನಿನಗೆ ಪ್ರೀತಿ ಇಲ್ಲ ನನಗೆ ಆಪತ್ತಿಲ್ಲ, ತಿನ್ನೋ ಪ್ರಸಂಗ ಇಲ್ಲ ಅಂತ ಹೇಳಿಬಿಡ್ತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವಾಗ ತಿನ್ನಬೇಕು ಅನ್ನೋದಕ್ಕೆ ಭಗವಂತ ತಾನೇ ಕೊಟ್ಟಂಥ ಒಂದು ಅಪೂರ್ವವಾದಂಥ ಉತ್ತರ. ದುರ್ಯೋಧನ ಪ್ರಶ್ನೆ ಕೇಳಬಹುದು, ಅದೆಲ್ಲ ಸರಿ ಕೃಷ್ಣ, ನೋಡು ದುರ್ಯೋಧನ ಇನ್ನೊಂದು ಮಾತು ಹೇಳ್ತಾನೆ ಕೃಷ್ಣ. ಇವೆರಡು ಯಾವಾಗ ತಿನ್ನಬೇಕು ಅಂತ ಹೇಳಿದೆ, ಯಾವಾಗ ತಿನ್ನಬಾರದು ಗೊತ್ತಾ ಅಂತ ಹೇಳ್ತಾನೆ ಪರಮಾತ್ಮ. ತಿನ್ನಲೇಬಾರದು ಕೆಲವು ಸರ್ತೆ, ಯಾವಾಗ ಗೊತ್ತಾ? ಜುಷದನ್ನಂ ನ ಭೋಕ್ತವ್ಯಂ ದುಷಂತಂ ನೈವ ಭೋಜೆ. ದುಷದನ್ನಂ ನ ಭೋಕ್ತವ್ಯ, ಶತ್ರುಗಳ ಅನ್ನವನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಶತ್ರುಗಳನ್ನು ತಿನ್ನಬಾರ್ದು, ಹೆಂಗೆ ವಿಷ ಹಾಕಿರ್ತಾರೆ ಅಂತ ಅರ್ಥ. ಇನ್ನೇನದ್ರೊಳಗೆ ಶತ್ರು ಪ್ರೀತಿಯಿಂದ ಕೊಡ್ತಾರೆ, ಅದೆಲ್ಲ ಸಾಧ್ಯ ಇಲ್ಲ. ಇವತ್ತು ಹೋಟ್ಲಲ್ಲಿ ಪ್ರೀತಿಯಿಂದ ಕೊಡ್ತಾರೆ ಯಾರಾದ್ರು ಕೂಡ, ತಿನ್ನೂ ದುಡ್ಡಿಟ್ಟು ಹೋಗಷ್ಟೇ ಏನಿಲ್ಲ. ಮನೆಯಲ್ಲಿ ತಾಯಿ ಎಷ್ಟು ಕಡಿಮೆ ಕೊಟ್ಟರು ಪ್ರೀತಿಯಿಂದ ಕೊಟ್ಟಿರ್ತಾರೆ. ಇಲ್ಲಿ ಪ್ರೀತಿ ಇರುತ್ತೆ, ಅಲ್ಲಿ ಪ್ರೀತಿ ಇಲ್ಲ, ದುಡ್ಡಿರುತ್ತೆ ಕೊಡೋದಿ. ತಿಂದಮೇಲೆ ಬಿಲ್ ಹರಿದಿಟ್ಟೋಗ್ಬಿಡ್ತಾರಷ್ಟೆ, ತಿಂದಿರ್ತೀವೋ ಬಿಟ್ಟಿರ್ತೀವಿ, ಬಿಲ್ ಕೊಟ್ಟು ಹೋಗಷ್ಟೇ. ದೀರ್ಘಾಯುಷ್ಮಾನ್ ಭವ ಅಂತ ಯಾರು ಊಟ ಹಾಕ್ತಾರೆ ಹೋಟ್ಲಲ್ಲಿ, ವಂಶಾಭಿವೃದ್ಧಿ ಎಷ್ಟು ಅಂತ ಹಾಕ್ತಾರೆ. ನೀನು ಹೊರಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮುಗಿತು ಅಂತ ಹೇಳ್ತಾರೆ. ನಾನು ಅರ್ಥ ಮಾಡ್ಕೊತಾ ಇಲ್ಲ, ಕಂಡವರಿಗೆ ನಮ್ಮ ನಮಗೇ ಇಲ್ಲದ ಅಭಿಮಾನ ಅವರಿಗೇನಿರುತ್ತೆ ಈ ಮಧ್ಯೆ? ನೀ ತಿನ್ನಲಿಕ್ಕೆ ಬಂದರೆ ನಾವು ಕೊಡ್ತಿದ್ದೇವೆ ಅಷ್ಟೇ. ಈ ಒಂದು ಇವತ್ತು ಕಲಿಯುಗದ ಬೇರೆ ಯಾವ ಯುಗದಲ್ಲೂ ಕೂಡ ಈ ಹೋಟೆಲ್ ವ್ಯವಸ್ಥೆ ಇರಲಿಲ್ಲ. ತೀರಾ ಬಡವರು 50-60 ವರ್ಷದಿಂದ ಹೋಗಿ ಎಂಥ ಬಡವರು ಕೂಡ ಮನೆಗೆ ಹೋದರೆ ಅವರು ತಮ್ಮ ಕೈಯಿಂದ ಆತಿಥ್ಯ ಮಾಡೋರು. ಆದರೆ ಒಂದು ಎಷ್ಟು ಕೊಟ್ಟರು ತೀರಾ ಬಡವರು, ಒಂದು ಪೈಸೆ ಇಸ್ಕೊತಿರಲಿಲ್ಲ ಅವರು. ಯಾತಕ್ಕೆ ಗೊತ್ತಾ? ಅನ್ನ ಅದು ಅಂಥ ಕೀಳು ನಮಗೆ ಬಂದಿಲ್ಲ ಅಂತ ಹೇಳ್ತಿದ್ರು. ಅಂಥ ಕೀಳು ನಮಗೆ ಬಂದಿಲ್ಲ, ಇನ್ನೂ ದೇವರು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಇವತ್ತು ಭಾರಿ ಶ್ರೀಮಂತ, ಒಳಗೆ ಯಾರಿಗೂ ಕೊಡೋದಿಲ್ಲ. ಬಿವೇರ್ ಆಫ್ ಡಾಗ್ಸ್ ಹಾಕಿರ್ತಾರೆ ಅಷ್ಟೇ, ನಾಯಿಗಳಿವೆ ಎಚ್ಚರಿಕೆ. ಅವನೇ ನಾಯಿ ಇರ್ಬೋದು, ಓಶ ಬಟ್ಟೆ ಆಗಿಬಿಡುತ್ತೆ. ಒಳಗೆ ನಾಯಿ ಒಳಗೆ ನಾಯಿಗಳಿವೆ ಎಚ್ಚರಿಕೆ ಅಂತಾಗುತ್ತೆ ಅಷ್ಟೇ. ಅಂದರೆ ಮನುಷ್ಯ ದೇಹ ಇರೋದು ಇನ್ನೊಬ್ಬರ ಸೇವೆಗೆ ಅಂತ ಹೇಳ್ತಾರೆ. ಇದು ಒಂದು ಭಗವಂತ ಕೊಟ್ಟಿರೋ ಆಪರ್ಚುನಿಟಿ ನಮಗೆ. ಇವತ್ತು ನಾವು ತಿಂದು ಹೋಗ್ತೇವೆ, ಯಾರೋ ಸಮಾರಾಧನೆ ಅಂತ ಕರೀತಾರ, ತರೋ ಹುಡುಗಡು ಯಾರು ಇನ್ನೊಬ್ರಿಗೆ ಹಾಕ್ತಾರೆ ಸಮಾರಾಧನೆ ಅಂತ ಕರೀತಾರೆ. ಇನ್ನೊಬ್ರಿಗೆ ಹಾಕಿದಾಗ ಅದು ಭೋಜನ ಅಂತ ಕರೀ, ತಾನೇ ತಿಂದರೆ ಭೋಜನ ಅಂತ ಕರೆಯೋದು, ಇನ್ನೊಬ್ರಿಗೆ ಹಾಕಬೇಕಲ್ಲ ಸಮಾರಾಧನೆ. ಇವೆಲ್ಲ ಪದಗಳಿಗೆ ಅರ್ಥ ಇರೋದು ಯಾವಾಗ ಅದು ಇನ್ನೊಬ್ಬರಿಗೆ ಕೊಟ್ಟಾಗ ಮಾತ್ರ. ದೇವರು ನಮಗೆ ಕೈ ಕೊಟ್ಟಿರೋದು ಅದಕ್ಕೇನೆ, ಅದು ಹೇಳಿದೆ ಉಪನಿಷತ್ ಹೇಳ್ತಾರೆ, ಕೈ ಕೊಟ್ಟಿರೋದು ಕೊಡಲಿಕ್ಕೆ ಇಸ್ಕೊಳ್ಳಿಕ್ಕಲ್ಲ ಅಂತ ಹೇಳ್ತಾರೆ. ಇಸ್ಕೊಳ್ಳೋದು ಕೊಡೋ ಉದ್ದೇಶಿದ್ರೆ ಇಸ್ಕೊಳ್ಳಿ, ಇಲ್ಲದವ್ರು ಇಸ್ಕೊಳ್ಳೋಕೆ ಹೋಗಬೇಡಿ, ಕೈ ಸುಟ್ಟೋಗುತ್ತೆ ಅಂತ ಹೇಳ್ತಾರೆ. ಇಸ್ಕೊಂಡ ಕೈ ಸುಟ್ಟೋಗುತ್ತಂತೆ, ಕೊಟ್ಟ ಕೈ ಉಳಿಯುತ್ತಂತೆ. ನೆನಪಿರಬೇಕು ಕಲಿಯುಗದಲ್ಲಿ ಶಾಪ ಕೆಲಸ ಮಾಡೋದಲ್ಲಿ ಯಾವುದಕ್ಕೆ ಗೊತ್ತಾ? ಒಳ್ಳೆ ಸುಭಾಷ, ಒಳ್ಳೆ ಸುಭಾಷ್ ಭಾರಿ ಚೆನ್ನಾಗಿ ಹೇಳ್ತಾರೆ, ಹಸ್ತವು ದಗ್ಧವು ಪರಿಗ್ರಹ, ಇಸ್ಕೊಂಡು ಇಸ್ಕೊಂಡು ಕೈ ಸುಟ್ಟೋಗಿರುತ್ತಂತೆ. ಪರಾನ್ನೇನ ಮುಖಂ ದಗ್ಧಂ, ಕಂಡಲ್ಲಿ ತಿಂದು ತಿಂದು ಮುಖ ಸುಟ್ಟೋಗಿರುತ್ತಂತೆ. ಪರಸ್ತ್ರೀಭಿ ಮನೋದಗ್ಧಂ, ಕೆಟ್ಟ ಕೆಟ್ಟ ದೃಶ್ಯರೋಣಿ ಮನಸ್ಸು ಕೆಡಿಸ್ಕೊಂಡಿರ್ತಾನಂತೆ. ಕುತ ಶಾಪ ಕಲೌಜುಗೆ, ಶಾಪ ಕೊಡೋ ಶಕ್ತಿ ಯಾರಿಗಿರ್ತಾರೆ ನೋಡಿದ್ರೆ ಅಂತ ಹೇಳ್ತಾರೆ. ಶಾಪಕ್ಕೊಂದು ಎನರ್ಜಿ ಇರಬೇಕು ತಾನೆ ಕೊಡಬೇಕಾದ್ರೆ, ಈ ಖಾಲಿಯಿಂದ ಏನು ನೀರು ಬರುತ್ತೋ ಅದರೊಳಗೆ ಆತ. ಅದು ಒಂದು ಮನುಷ್ಯನಾದವನು ಅದು ಉಳಿಸಿ ಬೇರೆಯವರಲ್ಲಿ ಶಾಪವರ ನಡೀತಿದ್ದ ಕಾರಣ ಅಂತ ಸಂಯಮ ಇತ್ತು, ಅದನ್ನು ಕಳ್ಕೊಂಡ್ರೆ ಅರ್ಥ ಇಲ್ಲ ಭಗವಂತ ಹೇಳಿದ ಕೃಷ್ಣ. ಹಾಗಿದ್ರೆ ದ್ವೇಷಗಳನ್ನು ತಿನ್ನಬಾರದು ಅಂತ ಹೇಳ್ತೀಯಲ್ಲ, ನನ್ನ ದ್ವೇಷ ಹೇಗಾಗ್ತೇನೆ ನಾನೀಗ? ನನ್ನ ಮಗಳ ಲಕ್ಷಣೆಯನ್ನು ನಿನ್ನ ಮಗ ಸಾಂಬಾನಿ ಕೊಟ್ಟಿಲ್ವಾ ಅಂತ ಕೇಳ್ಬೋದಲ್ಲ ಅವನೀಗ. ಕೃಷ್ಣ ಹೇಳ್ತಾನೆ, ನಿನ್ನ ದ್ವೇಷಿ ಹೌದು, ಮೇಲ್ನೋಟಕ್ಕೆ ದುರ್ಯೋಧನ ಎಂದು ಕೃಷ್ಣ ಯುದ್ಧಕ್ಕೆ ಹೋಗಿಲ್ಲ, ನೆನಪಿರಲಿ, ಎಂದೂ ಕೃಷ್ಣನ ಯುದ್ಧಕ್ಕೆ ಹೋಗಿಲ್ಲ ಅವನು. ನೋಡೋದಕ್ಕೆ ಏನಿಸುತ್ತೆ, ಎಷ್ಟು ದೊಡ್ಡವನು ಅಂತೆ, ಅಲ್ಲ ಭಯ ಪ್ರಾಣ ಸಂಕಟ ಅವನಿಗೆ, ಒಂದು ಶ್ಲೋಕಕ್ಕೆ ಹೋಗಿಬಿಟ್ರೆ ಕಟ್ಟ ಅಂತ ಹೆದರಿಕೆ ಅವನಿಗೆ. ಅದಕ್ಕೆ ಹೇಳಿದ್ದ, ಶಿಶುಪಾಲ ಬೈದ ನಾನು ಬೈಲಕ್ಕೆ ಹೊರಟಿದ್ದೆ, ಆದರೆ ನನಗೆ ಗೊತ್ತು ನನ್ನ ಕೈಲಾಗೋದಿಲ್ಲ ಅಂತ ಬಿಟ್ಟಿದ್ದಾನೆ, ಒಪ್ಕೊಂಡಿರ್ತಾನೆ. ಜರಾಸಂಧನ ಸೋರಿ ಇವರಿಗೆಲ್ಲ ಪಾಠ ಆಗಿತ್ತು ಅಂತ 23 ಅಕ್ಷೋಹಿಣಿ ತಗೊಂಡೋಗಿ 18 ಸತ್ತಿ ಹೋಗಿ ಒಂದು ಸತ್ತು ಗೆಲುವಿನ ಕನಸು ಕಾಣಲಿಲ್ಲ ಅವನು ಅಂತ ಬೆಟ್ಟ ತಿಂದು ಬಂದಿದ್ದಾನೆ ಅಂತ ದುರ್ಯೋಧನ ಹೋಗಿರಲಿಲ್ಲ. ಅದನ್ನು ಈಗ ಯೋಚನೆ ಆಯ್ತಾ, ಯುದ್ಧಕ್ಕೆ ಬಂದಿದ್ದೇನೆ ನಾನೀಗ, ಯುದ್ಧ ಎತ್ತರ ಹೇಗಾಗ್ತೇನೆ ಅಂತ ಕೇಳಿದರೆ ಪರವಾಗಿ ಹೆಚ್ಚು ಆರ್ಗ್ಯೂ ಮಾಡೋದಿಲ್ಲ, ಡೈರೆಕ್ಟ್ ಪಾಯಿಂಟ್ ಕೊಡ್ತಾನೆ. ನೀನು ದ್ವೇಷ ಹೋದಲ್ಲ, ಹಾಗಿದ್ರೆ ಪಾಂಡವಾನ್ ದ್ವೇಷಸೇ ರಾಜನ್, ಪಾಂಡವರು ದ್ವೇಷ ಮಾಡ್ತೀಯಲ್ಲ ನೀನೀಗ, ಅರೆ ಪಾಂಡವರು ದ್ವೇಷ ಮಾಡ್ತೀನಿ, ನಿನ್ನ ದ್ವೇಷ ಹೇಗಾಯಿತು ಅಂತ ಕೇಳಿದರೆ, ಮಮ ಪ್ರಾಣಾಹಿ ಪಾಂಡವ, ಪಾಂಡವ ನನ್ನ ಪ್ರಾಣ ಗೊತ್ತ ಅಂತ ಹೇಳ್ತಾನೆ. ಈ ಮಾತಿನಲ್ಲಿ ಎಷ್ಟು ಪ್ರಿಯರು ಪಾಂಡವ. ಅದಕ್ಕೆ ಆಚಾರ ಹೇಳ್ತಾರೆ, ಯಶ್ಯಾಹಂ ಆಪ್ತ ಆಪ್ತೇಭ್ಯೋ ಯೋಮೇ ಆಪ್ತ ತಮಸ್ಸದ. ಭಗವಂತ ಅತ್ಯಂತ ಪ್ರಿಯರು ವಾಯುದೇವರು, ಮತ್ತು ಅರ್ಜುನಾದಿ ದೇವತೆಗಳು ಅನಂತರ ಬರ್ತಾರೆ. ಅವರನ್ನು ದ್ವೇಷ ಮಾಡಿದ ಮೇಲೆ ನನ್ನ ದ್ವೇಷ ಆಗಲಿಲ್ವಾ ಈಗ, ನಿಮ್ಮನ್ನು ಕಂಡ್ರೆ ಭಾರಿ ಪ್ರೀತಿ, ಪ್ರಾಣ ಒದ್ದಿಟ್ಟು ಬನ್ನಿ ಅಂದ್ರೆ ಏನರ್ಥ? ಅದಕ್ಕೆ ಪ್ರಾಣ ತೆಗೆಯೋ ಕೆಲಸ ಮಾಡ್ತಿದ್ದೀಲ್ಲ ನಿನೀಗ, ಅದಕ್ಕೆ ತಿನ್ನೋದಿಲ್ಲ ಅಂತ ಹೇಳಿದರೆ ಇರ್ತಾನೆ, ಹೊರಟೇ ಬಿಡ್ತಾನೆ. ಈ ಅರ್ಥ ತಿಳು, ಕೃಷ್ಣ ಅಲ್ಲಿಂದ ಹೊರಟ, ನೈವೇದ್ಯ ಸ್ವೀಕಾರ ಮಾಡಲಿಲ್ಲ. ನಮಗೆಲ್ಲ ಪಾಠ, ಏನು ಪಾಠ, ನನ್ನ ನೈವೇದ್ಯ ಇಟ್ಟು ಮಾತ್ರ ದೇವರು ಸ್ವೀಕಾರ ಮಾಡೋದಿಲ್ಲ. ಹೇಳ್ತಾನೆ, ಭಗವದ್ಭಕ್ತರ ದ್ವೇಷ ಮಾಡಿದವರ ನೈವೇದ್ಯ ಸ್ವೀಕಾರ ಮಾಡೋದಿಲ್ಲ. ಇವತ್ತು ಯೋಚನೆ ಮಾಡಿ, ಅದಕ್ಕೆ ದೇವ್ರಿಗೆ ಕೂಡಬೇಕಾದ್ರೆ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಬೇಕು. ಕಾಯಿಕಾನ್ ವಾಚಿಕಾನ್ ದೋಷಾನ್ ಮಾನಸಾನಪಿ ಸರ್ವದ, ವೈಷ್ಣವ ದ್ವೇಷ ಹೇತುವನ್ನೇ ಭಸ್ಮಸಾತ್ ಕುರು ಮಾಧವ. ವೈಷ್ಣವರ ದ್ವೇಷವನ್ನು ನಾನು ಮಾಡೋದಿಲ್ಲ, ಮಾಡದಂತೆ ಮಾಡೋದು ಪ್ರಾರ್ಥನೆ ಮಾಡಬೇಕು. ಅದು ಮಾಡದೆ ಹೋದರೆ ದೇವ್ರ ಮುಂದೆ ನೈವೇದ್ಯ ತಗೊಳ್ಳೋದೇ ಇಲ್ಲ. ಏನು ಮಾಡಿದ್ದೀರಿ ಇಲ್ಲ, ದ್ವೇಷ ಮಾಡಿದ ಕಥೆ ಮುಗಿದೋಯ್ತು. ನಮ್ಮ ಜೀವನ ಬದುಕ್ತಿರೋದೇ ದ್ವೇಷದೊಳಗೆ ಅಂತ ಸ್ಥಿತಿ ಆಗಿರಬೇಕಾದ್ರೆ, ದೇವ್ರ ನೈವೇದ್ಯ ಮಾಡಿದ್ದಕ್ಕೆ ನಾವು ಕೊಟ್ಟರೆ ಸಾಲದು, ರಿಸೀವ್ ಮಾಡಬೇಕಲ್ಲ. ಅವರು ಯಾವಾಗಲೂ ಅಪ್ಲಿಕೇಶನ್ ಹಾಕಿದ್ರಲ್ಲ, ರಿಸೀವ್ ಮಾಡಿದರೆ ಮಾತ್ರ ಬೆಲೆ, ಇಲ್ಲೋ ಏನು ಅರ್ಥ ಇಲ್ಲ, ಡೆಡ್ ಬಾಕ್ಸ್ ಲೆಟರ್ ಬಾಕ್ಸ್ ಹೋಗುತ್ತಷ್ಟೇ. ಆಯಿತು, ಕೃಷ್ಣ ನೈವೇದ್ಯ ಸ್ವೀಕಾರ ಮಾಡಲಿಲ್ಲ ಸರಿನೇ, ಏನು ಹೋಗಲಿ ಬಿಡು, ಕೃಷ್ಣನೇ ಮಿಸ್ ಮಾಡಿಕೊಂಡ ಅಂತ ಕೇಳಿದರೆ, ಕೃಷ್ಣ ನೈವೇದ್ಯ ಸ್ವೀಕಾರ ಮಾಡದೆ ಹೊರಗೆ ಕಾಲಿಟ್ಟ. ಒಂದು ತಿಂಗಳಲ್ಲಿ ಅವನ ವಂಶ ನಿರ್ವಂಶ ಆಯಿತು. ನೆನಪಿರು, ಯಾರ ಮನೆಯಲ್ಲಿ ಭಗವಂತ ನೈವೇದ್ಯ ಸ್ವೀಕಾರ ಮಾಡೋದಿಲ್ಲ, ಮನೆ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ತಗೊಂಡಿದ್ದರೆ ಏನರ್ಥ, ಎಫೆಕ್ಟ್ ಕಾಣುತ್ತೆ ಅಂತ ಅರ್ಥ. ದೇವರು ನೈವೇದ್ಯ ಸ್ವೀಕಾರ ಮಾಡಿದ ಅಂದರೆ ಇವನು ಬದುಕಿದ, ಸ್ವೀಕಾರ ಮಾಡಲಿಲ್ಲ ಅಂದರೆ ಇವನ ಕಥೆ ಮುಗಿದೋಯ್ತು, ಕೊಡ್ಲಕ್ಕೆ ಹೋದ ಅವನ ಕಥೆ. ದುರ್ಯೋಧನ ಕಂಡಿದ್ದದನ್ನೇನೆ, ಇದರಲ್ಲಿ ಎರಡು ಅರ್ಥ ಆಯ್ತು ನಮಗೆ. ನೈವೇದ್ಯ ಮಾಡದೇ ಇರಬಾರದು, ಮಾಡಿದ ನೈವೇದ್ಯ ದೇವರು ಸ್ವೀಕಾರ ಮಾಡೇ ಮಾಡಬೇಕು. ನಾವು ಎರಡು ಅರ್ಥ ಮಾಡಿಕೊಂಡ್ರೆ ಆಗ ಬದುಕಿನ ಯಶಸ್ಸಿನ ಸೂತ್ರಗಳನ್ನು ಉದ್ಯೋಗ ಪರ್ವದ ಭಾಗ ಹೇಳ್ತಾ ಇದೆ. ಅಲ್ಲಿಂದ ಕೃಷ್ಣ ಹೊರಟ. ಕೃಷ್ಣನ ಯಾರು ಕರಿಬೇಕೀಗ, ಎಲ್ಲರಿಗೂ ಭಯ. ಈ ರಾಜನ ಆತಿಥ್ಯವನ್ನು ಬಿಟ್ಟು ಬಂದಿದ್ದಾರೆ, ಕರ್ತವ್ಯ ಯಾರು ಮನೆಗೆ ಹೋಗ್ತಾನೆ ಅಂತ ತಿಳ್ಕೊಬೋದು. ರಾಜ ಯಾರು ಧೈರ್ಯ ಬರಲೇ ಇಲ್ಲ. ಆಗ ಭೀಷ್ಮರು ಕರೀತಾರೆ, ದ್ರೋಣರು ಕರೀತಾರೆ. ಭೀಷ್ಮರಿಗೆ ಒಂದು ಹಕ್ಕಿದೆ ಕರೀಲಿಕ್ಕೆ. ಏನು ಹಕ್ಕಿದೆ ಅಂದರೆ, ಅವರು ಕುರುಕುಲ ವೃದ್ಧರು ಪಿತಾಮಹರು, ಇನ್ನೊಂದು ಅಗ್ರಪೂಜೆ ಮಾಡಿಸಿದವರು ಕೃಷ್ಣನಿಗೆ. ಒಂದು ಹಂಗು ಬಂದಾಗ ಆಯ್ತಲ್ಲ, ನಮ್ಮನೆ ಬಾ ಕೃಷ್ಣ ಅಂತ ಕರೀತಾರೆ. ಬರೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಈಗ ತೋರಿಸ್ತಾರೆ, ಹಂಗಿಗೆ ಬೀಳಬಾರದು ಮನುಷ್ಯ, ಹಂಗಿಗೆ ಬೀಳುವ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು. ದ್ರೋಣಾಚಾರ್ಯ ದೊಡ್ಡ ಬ್ರಾಹ್ಮಣರೆಲ್ಲ ಬೃಹಸ್ಪತಿ ಆಚಾರ್ಯ ಮತ್ತೆ ಅಂಥ ಆಚಾರ ಸಿಗೋದೇ ಕಷ್ಟ. ನಮ್ಮನೆ ಬಾ ಅಂತ ಕರೆದ್ರೆ ನಿಮ್ಮನಿಗೂ ಬರೋದಿಲ್ಲ ಅಂತ ಹೇಳಿದೆ. ಯಾಕೆ ಅಂತ ಕೇಳ್ತಾರೆ. ಕೃಷ್ಣ ಒಂದು ಮಾತು ನೇರ ಹೊಡಿತಾರೋ ಅವ್ರ ಮಾತನ್ನು, ಯಾಕೆ ಮನೆಗೆ ಗೊತ್ತಾ ನಿಮಗೆ ಮನೆ ಬರೋದಿಲ್ಲ ನಾನೀಗ. ಉಪೇಕ್ಷಿತ ದ್ರೌಪದೀತ್ಯಪ್ರಮೇಯ ಜಗಾವ ನೈಷಾನ್ ಗೃಹ ಮಾದಿದೇವಃ. ನನ್ನ ಪರಮಭಕ್ತರಾದ ದ್ರೌಪದಿ ದೇವಿ ಆ ತುಂಬಿದ ಸಭೆಯಲ್ಲಿ ಕೃಷ್ಣ, ಏ ವಿದರ, ದ್ರೋಣ, ಭೀಷ್ಮ, ದ್ರೋಣ ಅಂತ ಕರೆದ್ರಲ್ಲ, ಏನು ಮಾಡಿದ್ರೆ ನೀವಾಗ? ಆಕೆನ ಬಿಡಿಸ ಪ್ರಯತ್ನ ಪಟ್ಟಿದ್ದೀರಾ? ಪಡಲಿಲ್ಲ, ಅದಕ್ಕೆ ನಿಮ್ಮ ಮನೆ ಬರೋದಿಲ್ಲ ಅಂತ ಹೇಳ್ತಾರೆ. ದುರ್ಯೋಧನ ಏನು ಮಾಡಿದ? ದ್ವೇಷ ನೇರ ಮಾಡಿದ. ಇವರು ಇಂಡೈರೆಕ್ಟ್ ಸುಮ್ಮನೆ ಕೂತಿದ್ರಲ್ಲ, ನಾರಾಯಣ ಜುಟ್ ತದನುಬಂಧಿಗಳಾಗ್ತಾ ಇದ್ದೆ, ಅದಕ್ಕೆ ನಿಮ್ಮಗೂ ನಾನು ಬರೋದಿಲ್ಲ. ಈ ನಮಗೆ ಅರ್ಥ ಆಗುತ್ತೆ. ಕೃಷ್ಣ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾನೆ, ಯಾರು ದ್ರೌಪದಿಗಾಗಿ ಅವಮಾನವನ್ನು ಕಂಡು ಪ್ರತಿಭಟನೆ ಮಾಡೋದಿಲ್ಲ ಅವ್ರ ಮನೆ ನೈವೇದ್ಯ ದೇವರು ಸ್ವೀಕಾರ ಮಾಡೋದಿಲ್ಲ. ನಮಗೆ ಧೈರ್ಯ, ದ್ರೌಪದಿ ಸದ್ಯ ಇಲ್ಲ, ಅವಮಾನ ಆಗೋ ಪ್ರಸಂಗ ಇಲ್ಲ, ನಮ್ಮನೆ ಬರ್ಬೋದಾ ಅಂತ ಕೇಳಿದರೆ, ದ್ರೌಪದಿ ಅಂದರೆ ಯಾರು? ಸರ್ವವಿದ್ಯಾ ದ್ರೌಪದಿ. ವಿದ್ಯೆಗೆ ಅವಮಾನ ಮಾಡಿದವರ ಮನೆಗೆ ದೇವರು ಬರೋದಿಲ್ಲ ಅಷ್ಟೇ. ಅದಕ್ಕೆ ನಾವು ಯಾವ ಕಾಲಕ್ಕೂ ಸಹ ವಿದ್ಯೆಗೆ ಅವಮಾನವಾಗದಂತೆ ನೋಡಬೇಕು. ಇನ್ನು ಎಲ್ಲ ಅವಮಾನವನ್ನು ನಾವು ಅಕಸ್ಮಾತ್ ಏನಾದರೂ ಮಾಡಬಹುದು, ಪ್ರಾಯಶ್ಚಿತ್ತ ಮಾಡ್ಕೋಬಹುದು, ವಿದ್ಯೆಗೆ ಅವಮಾನ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾತಕ್ಕೆ? ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮೇ ವಿದ್ಯುತ್. ಹೈಯೆಷ್ಟು ಸಿಂಡಂದ್ರದು ಒಂದು ವಿಶ್ವದ್ರೋಡು ತಪ್ಪು ಮಾಡಿದ್ದೇರಿ ಮನೆಯನ್ನು ಬರೋದಿಲ್ಲ. ಎಷ್ಟು ಇಷ್ಟು ಹಿಂದಿನ ಕಥೆ, 13 ವರ್ಷದ ಹಿಂದಿನ ಕಥೆ ಇದು. ನಮ್ಮ ಸರ್ಕಾರ ಬರೋ ಕ್ಲೋಸ್ ಆಗ್ತಿತ್ತು ಅಕೌಂಟ್ ಎಲ್ಲ, ದೇವರ ಸರ್ಕಾರದಿಂದ ಮುಗಿಯೋದೇ ಇಲ್ಲ ಅಂತ ಹೇಳ್ತಾರೆ. ದೇವರು ಯಾವ ಕಾಲಕ್ಕೂ ಬಿಡೋದಿಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಯಾವ ಕಾಲಕ್ಕೂ ಸತ್ಕಾರ್ಯಕ್ಕೆ ದುಷ್ಫಲ ಇಲ್ಲ, ದುಷ್ಕಾರ್ಯಕ್ಕೆ ಸತ್ಫಲ ಇಲ್ಲ. ನಾವು ವಿದ್ಯೆಗೆ ಡ್ಯೂ ರೆಸ್ಪೆಕ್ಟ್ ಅಂತ ಏನು ಹೇಳ್ತೇವೆ ಕೊಡಲೇಬೇಕು. ನೀವು ಕೊಡಲಿಲ್ಲ ನಾನು ಬರೋದಿಲ್ಲ ಅಂತೇಳಿ ಇನ್ಯಾರಿಗೂ ಕರೆಯೋ ಧೈರ್ಯ ಬರಲೇ ಇಲ್ಲ, ಯಾರಿಗೂ ಧೈರ್ಯ ಇಲ್ಲ. ಅಂಥ ಭೀಷ್ಮರಂಥವ್ರು ಸೀನಿಯರ್ ಮೋಸ್ಟ್ ದ್ರೋಣರು ಗುರುಗಳು, ಏನು ಮಾಡಲಿಕ್ಕೆ ಬರಲಿಲ್ಲ. ಇದು ರಾಜಕುಲದ ಗುರುಗಳೇ ಮಾತ್ರ ಮನೆಗೂ ಹೋಗಲಿಲ್ಲ ಅಂದಮೇಲೆ ಕರೆಯೋ ಧೈರ್ಯ ಬರಲೇ ಇಲ್ಲ. ಇನ್ಯಾರ ಮನೆಗೆ ಕೃಷ್ಣ ಹೋಗ್ತಾ ನೋಡ್ತಾ ಕೂತಿದ್ದಾರೆ. ವಿದರ ಕೃಷ್ಣ ಬರ್ತಾನೆ, ವಿದರ ಭುಜಬೇ ಕೈ ಹಾಕಿದ್ನಂತ, ವಿದರ ನಡಿ ನಿಮ್ಮ ಮನೆಗೆ ಹೋಗೋಣ. ಎಲ್ಲರಿಗೂ ವಿದುರನಿಗೆ ಸಾಕಾಗೋಯ್ತು, ಕೃಷ್ಣನ ಕರೆಯೋ ಧೈರ್ಯ ಆತನಿಗೂ ಇರಲಿಲ್ಲ. ಪಾಪ ಅಂತ ಬ್ರಾಹ್ಮಣರು ಆಚಾರ ಮನೆಗೆ ಹೋಗ್ತಿದ್ದ ಕೃಷ್ಣ ನಮ್ಮನಿಗೆ ಏನು ಬರ್ತಾನೆ ಅಂತ ತಿಳ್ಕೊಂಡಿದ್ರೆ, ಭುಜಿಂಗಲ್ ಕೈ ಹಾಕಿ ರೆಡಿ ಹೋಗಿ ಮನೆಗೆ ಹೋಗೋಣ. ಎಲ್ಲರಿಗೂ ಆಶ್ಚರ್ಯ, ಏನಿದು ವಿದುರ ಮನೆಗೆ ಯಾಕೆ ಹೋಗ್ತಾನೆ ಕೃಷ್ಣ ಅಂತ ಕೇಳಿದರೆ, ನೀವೇನು ತಪ್ಪು ಮಾಡಿದ್ರಲ್ಲ, ವಿದುರ ತಪ್ಪು ಮಾಡಲಿಲ್ಲ, ಸಭೆಯಲ್ಲಿ ಎದ್ದು ಹೇಳಿದ ತಪ್ಪು 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 ಅಂತ ಹೇಳಿದ, ಅದಕ್ಕೆ ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಯಾರು ವಿದ್ಯಾ ಪ್ರಿಯರಾಗ್ತಾರೋ, ವಿದ್ಯಾರತೇರ್ ವಿದುರೋ ನಾಮಚಾಹು, ವಿದುರನಿಗೆ ವಿದುರ ಅಂತ ಯಾತಕ್ಕೆ ಹೆಸರು ಗೊತ್ತಾ? ಡಿಕ್ಷನರಿ ಅಮರಕೋಶದ ಪ್ರಕಾರ ಕೂಡ ವಿದುರ ಅಂದರೆ ವಿದ್ಯಾಪ್ರಿಯ ಅಂತ. ದ್ರೌಪದಿಗೆ ನ್ಯಾಯ ಸಲ್ಲಿಸಲು ಪ್ರಯತ್ನ ಪಟ್ಟ, ಹೇಳಿದ ನನ್ನ ಕೈಲಾಗೋದಿಲ್ಲ, ಏನು ಮಾಡಲಿ, ನನಗೆ ಹೇಳಕ್ಕೆ ಬಾಯಿ ಇದೆ ಆದರೆ ಬಿಡಿಸಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ದ. ಅಷ್ಟು ಮಾತಿಗೆ ಭಗವಂತ ಆತ ಮನೆಗೆ ಹೋಗ್ತಾ ಇದ್ದ. ನಡಿ ವಿದುರನೇ ಮನೆಗೆ ಹೋಗೋಣ. ವಿದುರ ಮನೆಗೆ ಹೋಗಿದ್ದಂತ ಕೃಷ್ಣ, ನಾವೆಲ್ಲ ಏನು ತಿಳ್ಕೊಂಡಿರ್ತೇವೆ, ವಿದುರ ಹಾಲು ಕೊಟ್ಟ ಕೃಷ್ಣ ಕೊಡೋದು ಅದು ಇಷ್ಟೇ ತಿಳ್ಕೊಂಡಿರೋದು, ಪೂರ್ತಿ ತಪ್ಪೋದು. ವಿದುರ ಹಾಲು ಕೊಟ್ಟಿದ್ದಲ್ಲ, ಸರ್ವ ಆಚಾರ ಬರೀತಾರೆ, ಸಂಪೂಜಿತ ಸರ್ವ ಸಮರ್ಪಣೇನ, ಸರ್ವಸ್ವನು ವಿದುರ ಕೊಟ್ಟುಬಿಟ್ಟಂತೆ. ಏನೇನು ಮಾಡಿಸಿದ್ರು ಅಂತ ಮಹಾಭಾರತ ಹೇಳ್ತಾರೆ, ವಿದುರಾನ್ನಾನಿ ಬಹುಜೆ ಶುಚೀನಿ ಗುಣವಂತೀಚ. ವಿದುರ ಕೊಟ್ಟ ಅನ್ನವನ್ನು ಕೃಷ್ಣ ಸ್ವೀಕಾರ ಮಾಡ್ದ, ಭಕ್ಷ್ಯ ಭೋಜನವನ್ನು ಸ್ವೀಕಾರ ಮಾಡ್ದ. ಅಷ್ಟೇ ಅಲ್ಲ, ಕೃಷ್ಣ ಜೊತೆ ಬ್ರಾಹ್ಮಣರೆಲ್ಲ ಹೊರಟ್ರಂತ ಅವರಿಗೆ ಊಟ ಮಾಡಿಸಿಬಿಟ್ಟಿದ್ರು ಕೃಷ್ಣ. ಇಷ್ಟರ ಮಟ್ಟಿಗೆ ನಮ್ಮ ಜನವು ಅಲ್ಲಿ ಮೇಲೆ ಊಟ ಮಾಡ್ಬೋದಾಗಿದ್ದರೆ ಅಂತ ತಿಳ್ಕೊಂಡ್ರೆ ಹೇಳ್ತಾರೆ. ಅಲ್ಲ, ಮೊನ್ನೆ ನೋಡಿದ್ದೇವೆ ಭೀಮಸೇನ ದೇವ್ ಶೂದ್ರ ವೇಷದಲ್ಲಿ ಅಡಿಗೆ ಮಾಡಿದ್ರು, ಎಲ್ರಿಗೂ ಬರ್ತಿತ್ತು ಅಂದರೆ ಆ ಕಾಲಕ್ಕೆ ಶೂದ್ರ ಅಡಿಗೆ ಬರ್ತಿತ್ತು, ಕಲಿಯುಗದಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ವಿದುರ ಊಟನೇ ಮಾಡಿದ ಅಂತ ಸ್ಪಷ್ಟ ಹೇಳ್ತಾರೆ. ಹರಿಕಥಾನುಸಾರ ಓದ್ದವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ, ಬಾಲಕನ ಕಲಭಾಷೆ ಜನ ನೀವು ಕೇಳಿ ಸುಖ ಪಡುವಂತೆ ಲಕ್ಷ್ಮೀ ಲೋಲ ತನ್ನವರು ಮಾಡುತ್ತೀಹ ಸಂಸ್ತುತಿಗೆ ಹಿಕ್ಕುವನು. ಈ ಮುಂದೆ ಹೇಳ್ತಾರೆ, ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಡುಂಡು ಕುರುಪನ ಮಾನವನೇ ಕೊಂಡ. ಈ ಕತೆ ಅನಲೈಸ್ ಮಾಡ್ತಾರೆ ದಾಸ. ಇದರ ಕಡಿಮೆ ತತ್ವ ಏನು ಅಂದರೆ, ತಾಳ ತನ್ನವರಲ್ಲಿ ಮಾಡುವ ಹೇಳನವ ಪಾಂಡವ ದುಷಸೇ ರಾಜನ್, ತನ್ನ ಭಕ್ತರಿಗೆ ಮಾಡೋ ಅವಮಾನವನ್ನು ಕೃಷ್ಣ ಸಹಿಸೋದಿಲ್ಲ, ಅನ್ಯ ಸ್ವೀಕಾರ ಮಾಡೋದಿಲ್ಲ. ತದ್ಭಕ್ತ ದ್ವೇಷ ಏವಚ, ನವವಿಧ ದ್ವೇಷಗಳಲ್ಲಿ ಒಂದು ಒಂದು ದೊಡ್ಡ ದ್ವೇಷ ಯಾವುದು ಅಂದರೆ ಭಕ್ತರನ್ನು ದ್ವೇಷ ಮಾಡೋದು. ಆ ಮಾತು ದಾಸ ಹೇಳಿಬಿಟ್ರು. ದೃಷ್ಟಾಂತ ಏನು ಕೊಟ್ಟರು, ವಿದುರನ ಮನೆ ಕೃಷ್ಣ ಹೋದ ಮನೆಗೆ ಹೋಗಲಿಲ್ಲ ಅಂತ ಹೇಳಿದರು, ಏನು ಮಾಡಿದ್ರಲ್ಲಿ ಪಾಲು ಉಂಡು ಅಂತ ಹೇಳಿದರು. ನೋಡಿದರೆ ವಿದುರ ಮನೆ ಹಾಲು ಕುಡಿದ ಕೃಷ್ಣ, ಊಟ ಮಾಡಲಿಲ್ಲ, ಆದ್ದರಿಂದ ಕೃಷ್ಣ ಜಾತಿ ಪಾಲನೆ ಮಾಡಿಕೊಂಡ ಅಂತ ಹೇಳಿದರೆ ಹೇಳ್ತಾರೆ. ಅದಲ್ಲ, ಜಗನ್ನಾಥದಾಸರ ಮಾತಿನ ಅರ್ಥ ಅದಲ್ವೇ ಅಲ್ಲ ಅಂತ ಹೇಳ್ತಾರೆ. ಅರ್ಥ ತಿಳ್ಕೊಂಡಿದ್ರೆ ಅದೇ ದಾಸರು ಮುಂದೆ ಬರೀತಾರೆ, ಪಾಲು ಪಾಲು ಅಂತ ಹೇಳಿದರೆ ಕೃಷ್ಣ ವಿದುರ ತನ್ನ ಪಾಲು ಅಂತ ಕೃಷ್ಣನಿಗೆ ಏನೇನು ಕೊಟ್ಟ ಅದಿಷ್ಟು ಕೃಷ್ಣ ತಗೊಂಡ. ಪಾಲು ಅಂದರೆ ಹಾಲು ಅಲ್ಲ, ಕೃಷ್ಣನಿಗೆ ಕೊಟ್ಟ ಎಲ್ಲರೂ ಕೃಷ್ಣ ತಗೊಂಡ್ಬಿಟ್ಟು. ಬರೀ ಹಾಲು ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಅದೇ ಜಗನ್ನಾಥದಾಸರು. ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ನೀಕರಿಸಿ ವಿದುರನ ಕುರುಪತಿಯ ಔತಣವ ವಿದುರನ ಮನೆ ಔತಣವ ಕೈಗೊಂಡು ಅಂತ ಹೇಳ್ತಾರೆ. ಹಾಲು ಕೊಟ್ಟರು ಔತಣ ಅಂತ ಕರೀತಾರೆ ಯಾರಾದ್ರು ಕೂಡ, ಬೀಗ್ರ ಔತಣಕ್ಕೆ ಹಾಲು ಕೊಟ್ಟು ಕಳಿಸಿ ಗೊತ್ತಾಗುತ್ತೆ. ಹಾಲು ಕೊಟ್ಟರು ಔತಣ ಅಂತ ಕರೆಯೋದು, ಎಲ್ಲ ಮಾಡಿಸಿದರೆ ಮಾತ್ರ ಔತಣ ಅಂತ ಕರೀತಾರೆ. ಅದೇ ಜಗನ್ನಾಥದಾಸರು ಬರೆದಿರೋದ್ರಿಂದ ಅವರು ಕೂಡ ಸ್ಪಷ್ಟವಾಗಿ ಔತಣ ಸ್ವೀಕಾರ ಮಾಡಿದ ಅಂತ ಹೇಳಿರೋದ್ರಿಂದ ಹರಿದಾಸರಿಗೆ ವಿರುದ್ಧವಾದದ್ದಲ್ಲ ಅದು. ಸ್ಪಷ್ಟವಾಗಿ ವಿದುರನ ಅನ್ನವನ್ನೇ ಕೃಷ್ಣ ಸ್ವೀಕಾರ ಮಾಡ್ತ. ವಿದುರಾನ್ನಾನಿ ಬಹುಜೆ ಶುಚೀನಿ ಗುಣವಂತಿ, ಶುಚೀನಿ ಗುಣವಂತಿ ಚ, ಶುಚೀನಿ ನಿರ್ಮಲವಾದದ್ದು, ಗುಣವಂತಿ ಚ ನಿಷಿದ್ಧ ಯಾವುದೂ ಇರಲಿಲ್ಲ ಅದರೊಳಗೆ ಕೃಷ್ಣ ಸ್ವೀಕಾರ ಮಾಡ್ದ. ಕಲಿಯುಗದಲ್ಲಿ ಮಾಡ ಹಾಗಿಲ್ಲ, ಕಲಿವರ್ಜ ಪ್ರಕರಣ ಅಂತ ಹೇಳಿರೋದ್ರಿಂದ ಕಲಿಯುಗದಲ್ಲಿ ಬ್ಯಾಂಡೆ ಹೊರತು ಆಗಿನ ಕಾಲಕ್ಕೆ ಅದಾಗಿರಲಿಲ್ಲ. ಇಷ್ಟನ್ನು ಕೃಷ್ಣ ತೋರಿಸಿಕೊಡ್ತಾನೆ. ವಿದುರನಿಗೆ ಏನು ಖುಷಿಯೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ನಡೀತು, ಕೃಷ್ಣನ ಜೊತೆ ಮಾತಾಡಿದ್ದೇ ಮಾತಾಡಿದ್ದೆ ಕೃಷ್ಣ ಸ್ವೀಕಾರ ಮಾಡಿದ್ದು ಮಾಡಿದ್ದೇನೆ. ಪುರಂದರದಾಸರದ್ದು ದೇವನಾಮನೇ ಬರೆದ್ಬಿಡ್ತಾನೆ, ವಿದುರನ ಭಾಗ್ಯವಿದು ಒಂದು ದೊಡ್ಡ ದೇವನಾಮ. ಎಂಥ ಭಾಗ್ಯವಂತ ವಿದುರ. ಅದಕ್ಕೆ ಹೇಳ್ತಾರೆ ಯಮದೇವರು ವಿದುರನಾಗಿ ಯಾತಕ್ಕೆ ಹುಟ್ಟಿ ಬಂದರು ಅಂದರೆ ಈ ರಾಜಕಾರಣದ ಹೊಲಸಿನೊಳಗೆ ತಲೆ ಕೆಡಬಾರದು ಅಂತ ಕ್ಷತ್ರಿಯನಾಗಲೇ ಇಲ್ಲ ಅಂತ ವಿದುರನಾಗಿ ಶೂದ್ರನಾಗಿ ಬಿಟ್ಟ ಅಂತ ಹೇಳ್ತಾರೆ. ಕ್ಯಾಂಡಿಡೇಟೇ ಅಲ್ಲ, ಕ್ಷತ್ರಿಯನಾಗಿದ್ದರೆ ಗಲಾಟೆ ಬರ್ತಿತ್ತು, ಶೂದ್ರನಾಗಿದ್ದಕ್ಕೆ ಔಟ್ ಆಫ್ ಕಾಂಟೆಸ್ಟ್, ಅದಕ್ಕೆ ಬುದ್ಧಿ ಸರಿ ಇತ್ತು ಅಂತ ಹೇಳ್ತಾರೆ. ಅಂದರೆ ಕಲಿಯುಗ ಶುರುವಾಗಿಲ್ಲ, ಬುದ್ಧಿ ಕೆಡ್ತಿತ್ತು, ಶುರುವಾದ ಮೇಲೆ ಎಷ್ಟು ಕೆಡಬೇಕು ಅಂತ ಗೊತ್ತಾಗ್ತದೆ. ರಾಜಕಾರಣಕ್ಕೆ ಬೀಳಲೇ ಇಲ್ಲ ವಿದುರ, ಅದಕ್ಕೆ ಶುದ್ಧನಾಗಿದ್ದ ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡು, ವಿದುರ ತುಂಬಿದ ಸಭೆಯಲ್ಲಿ ನನಗೆ ಶಕ್ತಿ ಇಲ್ಲ, ತಿಳುವಳಿಕೆ ಇದೆ ಅಂತ ಆ ಅನ್ಯಾಯವನ್ನು ಪ್ರತಿಭಟನೆ ಮಾಡಿದ್ದಕ್ಕೆ ಕೃಷ್ಣ ಆತನ ಮನೆಗೆ ಹೋಗಿ ಓತಣ ಸ್ವೀಕಾರ ಮಾಡ. ನೆನಪಿರಬೇಕು, ವಿದುರ ಬಿಡಿಸಲಿಲ್ಲ, ತಪ್ಪು ಅಂತ ಹೇಳಿದೆ ಅಷ್ಟೇ. ಅಂಥವನ ಮನೆಗೆ ಕೃಷ್ಣ ತಾನೇ ಓತಣ ಸ್ವೀಕಾರ ಮಾಡ್ತಾ ಇದ್ದಾನೆ. ಅದೇ ಭೀಮಸೇನ ದೇವರು ತಪ್ಪು ಅಂತ ಹೇಳಿದ್ರು ಬಿಡಿಸಿಬಿಟ್ರು, ಎರಡನ್ನೂ ಮಾಡಿದರು. ಅದಕ್ಕೆ ಭೀಮಸೇನ ದೇವರ ಮನೆ ಕೃಷ್ಣ ಒಂದೇ ಸುಟ್ಟಕ್ಕೆ ಹೋಗೋದಿಲ್ಲ, ಪ್ರತಿ ದಿವಸ ಅವ್ರ ಮನೆಯಲ್ಲೇ ಊಟ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರು ನೈವೇದ್ಯ ಮಾಡಿದರೆ ಸ್ವೀಕಾರ, ಇನ್ನೊಂದು ನೈವೇದ್ಯ ಸ್ವೀಕಾರ ಮಾಡೋದೇ ಇಲ್ಲ. ಭಾರತೀಯರೊಳ ಮುಖ್ಯ ಪ್ರಾಣ ಅಂತರ್ಗತ ಅಂದರೆ ನೈವೇದ್ಯ ಸ್ವೀಕಾರ ಮಾಡೋದು. ಯಾತಕ್ಕೆ ಎರಡನ್ನೂ ಮಾಡಿ ತೋರಿಸಿದವರು. ವಿದ್ಯೆಗೆ ಅವಮಾನ ಮಾಡಿದವರನ್ನು ಸರ್ವಾತ್ಮ ನಿಲ್ಲಿಸಿದರು, ಮಾತಿನಲ್ಲಿ ಖಂಡನೆ ಮಾಡಿದರು, ಧರ್ಮರಾಜನನ್ನು ಬೈದರು, ಖಂಡನೆ ಮಾಡಿದರು, ಮುಂದೆ ಪ್ರತಿಜ್ಞೆ ಮಾಡಿದರು, ನಡೆಸೇ ಬಿಡ್ತಾರೆ. ಆದ್ದರಿಂದಾಗಿನೇ ಆಗ ವಿದ್ಯೆಗೆ ಸಲ್ಲಿಸ್ತಕ್ಕಂಥ ನ್ಯಾಯ ಮಾತ್ರ ಮನುಷ್ಯನನ್ನು ದೇವ್ರ ಹತ್ರ ಕರ್ಕೊಂಡು ಹೋಗುತ್ತೆ, ಇನ್ಯಾವುದು ಕರ್ಕೊಂಡು ಹೋಗೋದಿಲ್ಲ. ಅದನ್ನೇ ತಾನು ಹೇಳೋದು, ದೇಶಾಂ ಜ್ಞಾನಿ ಪ್ರಿಯತಮಃ, ನನಗೆ ಜ್ಞಾನಿಗಳು ಅತ್ಯಂತ ಪ್ರಿಯರು, ಜ್ಞಾನೀತು ಆತ್ಮೈವ ಮೇ ಮತಂ, ಕೃಷ್ಣನ ಭಗವದ್ಗೀತೆಯ ಮಾತುಗಳವೆಲ್ಲ ಕೂಡ. ವಿದುರ ಭಾರಿ ಒಳ್ಳೆ ಕೆಲಸ ಮಾಡಿದ, ಆದರೆ ವಿದುರನ ದೋಷ ಏನಿತ್ತು ಅಂತ ಹೇಳ್ತಾರೆ. ಅದೇ ಪ್ರಸಂಗದೊಳಗೆ ರಾತ್ರಿಯೆಲ್ಲ ಮಾತುಕತೆ ಎಲ್ಲ ಮುಗಿತು, ಕೃಷ್ಣ ಯಾತಕ್ಕೆ ಬಂದಿ ಅಂತ ಕೇಳಿದ. ಸಂಧಾನಕ್ಕಿಂತೆಲ್ಲ ಕೃಷ್ಣ ಹೇಳಿದ, ಕೃಷ್ಣ ನನಗೆ ನಿನ್ನ ಮಾತು ಸರಿ ಹೋಗಲಿಲ್ಲ. ಕೃಷ್ಣ ಅಡ್ವೈಸ್ ಮಾಡ್ತಾರೆ ವಿದುರಿಗೆ, ನೀನು ಭಾರಿ ತಪ್ಪಾಡಿಬಿಟ್ಟೆ ಕೃಷ್ಣ, ಬರಬಾರ್ದಾಗಿತ್ತು. ವಿದುರ ಹೇಳಿದ್ರಂತೆ, ಕೃಷ್ಣ ದುರ್ಯೋಧನ ಮಹಾ ಅಯೋಗ್ಯ, ಭಾರಿ ಪಾಪಿಷ್ಟ, ಅಂಥವಂಜಿದ್ದು ಸಂಧಾನ ಮಾಡೋದು ಎಂದಾದರೂ ಕೂಡ ನಾನು ಕೇಳಿದರೆ ನೀನು ಹೋಗಬೇಡ ಅಲ್ಲಿಗೆ, ಕಟ್ಟಿಗಿಟ್ಟು ಹಾಕಿಬಿಟ್ರೆ ಕಷ್ಟ, ಸುಮ್ಮನೆ ವಾಪಸ್ ಹೋಗು ಅಂತ ಹೇಳಿದ್ರಂತೆ. ಈಗ ಹೇಳ್ತಾರೆ ವಿದುರಲ್ಲಿ ಭಕ್ತಿ ಇದೆ, ಪೂರ್ಣ ಭಕ್ತಿ ಅಲ್ಲ. ಆಚಾರ್ಯ ಬರೀತಾರೆ, ಬಂಧಮನ್ ಶಂಕಮಾನೋಪಿ ಕೃಷ್ಣಸ್ಯ ವಿದುರೋಪಿತು ಕೌರವೇಯ ಸಭಾ ಮಧ್ಯೆ ನಾವತಾರಂ ಅರೋಚಯತ್ ಅನ್ನೇ ಭಾಗವತತ್ವೇಪಿ ಚಿನ್ನ ಧರ್ಮಾ ಕ್ವಚಿತ್ ಕ್ವಚಿತ್. ಭಗವದ್ಭಕ್ತ ಆತ, ಇಲ್ಲೇ ನೋಡಿದ್ದೇವೆ ಭಗವದ್ಭಕ್ತ ಅಂಥೇಳಿ, ಆದರೆ ಪರ್ಫೆಕ್ಟ್ ಅಲ್ಲ. ಕೃಷ್ಣನ ಬಗ್ಗೆ ಸಂಶಯಪಟ್ಟ, ಕೃಷ್ಣ ನಿನಗೆ ಪೂರ್ತಿ ಗೊತ್ತಿಲ್ಲ ಅಂತ ಹೇಳಿದಾಗಾಯ್ತು. ನೀನು ಹೋದರೆ ಅಪಾಯ ಇದೆ, ದೇವರಿಗೆ ಡೇಂಜರ್ ಆಗಿದ್ದರೆ. ಎರಡು ವಿದುರ ತತ್ತಿಳ್ಕೊಂಡಾದ್ದರಿಂದ ವಿದುರ ಭೀಮಸೇನ ಮಟ್ಟಕ್ಕೆ ಬರೋದಿಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋತರ. ವಿದುರ ಜೀವನದ ಶ್ರೇಷ್ಠ ಕೆಲಸವೂ ಅಲ್ಲೇ ನಡೀತು, ತಪ್ಪನ್ನು ಅಲ್ಲೇ ಮಾಡಿಬಿಟ್ಟ ವಿದುರ. ಆದ್ದರಿಂದಲೇ ನಾವು ವಿದುರನ ವಿಗ್ರಹ ಮಾಡ್ಕೊಂಡು ಪೂಜೆ ಮಾಡೋದಿಲ್ಲ. ಮನೆಯಲ್ಲಿ ವಿದುರನ ವಿಗ್ರಹ ಇರೋದಿಲ್ಲ, ಪ್ರಾಣದೇವರ ವಿಗ್ರಹ ಇರೋದು. ಅದಕ್ಕೆ ಅವರ ಮೂಲಕವೇ ದೇವರ ಆರಾಧನೆ ಮಾಡಬೇಕು. ಇದು ನಾವೆಲ್ಲ ಕಾಣ್ತಕ್ಕಂಥ ಸತ್ಯ. ಭೀಷ್ಮರ ಹಂಗಿಗೆ ಕೃಷ್ಣ ಬೀಳಲಿಲ್ಲ, ಅಗ್ರ ಪೂಜೆ ಮಾಡಿಸಿದವರು ಪಾಪ ಅಂತ ಹೋಗಲಿಲ್ಲ. ನಮಗೆ ತೋರಿಸ್ಕೊಡ್ತಾನೆ, ಯಾವುದೋ ಕಾರಣ ಯಾವುದಕ್ಕೂ ಗಂಟು ಹಾಕಬಾರ್ದು. ನೀವು ಎಂದೋ ಕಾರ ಡ್ರಾಪ್ ಕೊಟ್ಟಿದ್ದ ಅಂತ ಮನೆ ಊಟ ಕರೆದ್ರೆ ಹೋಗ್ಬಿಡೋಕ್ಕಾಗುತ್ತಾ? ಸಾಧ್ಯ ಇದೆ. ಆ ವಿಷಯನೇ ಬೇರೆ, ಈ ವಿಷಯನೇ ಬೇರೆ. ಅದಕ್ಕೆ ಥ್ಯಾಂಕ್ಸ್ ಹೇಳಿ ಅಥವಾ ಸಹಾಯ ಮಾಡಿ. ಏನು ತಪ್ಪಲ್ಲ, ಅವನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಏನೋ ಮಾಡಿದ್ದಕ್ಕೆ ಏನೋ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೇಳಲಿಲ್ಲ ಕಾಲ ಕಳ್ಕೊಳ್ಳೋದು, ಕಾಪಿ ಒಳ್ಳೆ ಪರೀಕ್ಷೆ ಇಟ್ಕೊಳ್ಳೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಆ ಲೆಕ್ಕನೇ ಬೇರೆ, ಈ ಲೆಕ್ಕನೇ ಬೇರೆ. ಅವನಿಗೆ ಬೇರೆ ಸಹಾಯ ಮಾಡ್ಬೋದು, ಈ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ. ಅದು ಆ ಮಾಡೋದು ಔಟ್ ಆಫ್ ದಿ ವೇ ಆಗುತ್ತೆ. ಕಿಟ್ಟ ತೋರಿಸಿಕೊಡ್ತಾನೆ ಅಲ್ಲಿಗೆ. ಕೃಷ್ಣ ಹೇಳ್ತಾನೆ, ವಿದುರ ಗೊತ್ತಪ್ಪ ನಿನ್ನ ಮಾತು ಸರಿಯಾದದ್ದು, ಪ್ರಯತ್ನದ್ದು ಮಾಡಬೇಕಲ್ಲಪ್ಪ, ಹೋಗ್ತೇನೆ, ನನಗೇನಾಗದಲ್ಲೇ ಬಿಡು, ಸಮಾಧಾನ ಮಾಡಿದಂತೆ. ಮರುದಿವಸ ಕೃಷ್ಣನ ಕರೀಲಿಕ್ಕೆ ದುರ್ಯೋಧನ ಯೋಚನೆ ಮಾಡಿದ. ಅಂತೂ ಕೃಷ್ಣ ಅನ್ನಕ್ಕಂತೂ ಟ್ರ್ಯಾಪ್ ಆಗಲಿಲ್ಲ. ದುರ್ಯೋಧನ ಕೊಟ್ಟ ಅನ್ನಕ್ಕೆ ಸಿಗದೇ ಇದ್ದವರು ಇಬ್ಬರೇ, ಒಬ್ಬ ಕೃಷ್ಣ ಒಬ್ಬ ಭೀಮ, ಇಬ್ಬರೇನೆ. ಕೃಷ್ಣ ಕಣ್ಣೆತ್ತಿ ನೋಡಲಿಲ್ಲ, ರಿಜೆಕ್ಟ್ ಮಾಡಿದ್ರು. ಭೀಮಸತ್ತಿಂದ ಅಜೀರ್ಣ ಮಾಡ್ಕೊಂಡ್ಬಿಟ್ರು, ಮೂರು ಕಾಲಕೊಂಡು ಜೀರ್ಣ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಹರಿವಾಯಿಗಳಿಂದ ಮಾತ್ರ ಕಲಿ ನಿಗ್ರಹ ಸಾಧ್ಯ. ಆದ್ದರಿಂದ ವಾವೇ ಸ್ತುತಿ ಹೇಳಿ, ವಿಟ್ಟು ಸಹಸ್ರಾಮ ಹೇಳಿ, ಆಗ ಕಲಿಂಗೆಲ್ಲಕ್ಕೆ ಬರುತ್ತೆ ಹೊರತು ಇನ್ನೇನು ಹೇಳಿದ್ರು ಕಲಿ ಸೋಲೋದಿಲ್ಲ. ದ್ವಾದಶೋತ್ರ ಆಚಾರ ಹೇಳುತ್ತಾರೆ, ಕಲಿ ಅಂದರೆ ಏನು ಗೊತ್ತಾ? ಕಲಹಪ್ರಿಯ, ದುಷ್ಟ. ಕಲಿಕೆ ಅಂದರೆ ಏನು ಅಂದ್ರೆ ನಾಶ ಮಾಡೋನು. ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಬಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಕಲೇಸ್ತು ಕಾತ್ಕಾರತ ಏವ ಕಲ್ಕಿ. ಕಲಿಯರ ನಿಗ್ರಹ ಮಾಡೋದಕ್ಕೆ ಹರಿಗೆ ಕಲ್ಕಿ ಅಂತ ಹೆಸರು. ಕಲಿಯುಗ ಹೋಗೋದೆ ಕಲಿಕೆ ಮಾಡಿ ಭಗವಂತ ಬಂದ ಮೇಲೆ ಕಲಿ ನಿಗ್ರಹ ಮಾಡೋ ರೂಪ ಕಲ್ಕಿ. ಅದೇ ರೀತಿ ವಾಯುದೇವರು ಕಲಿಗ್ರಹ ಮಾಡ್ತಾರೆ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯವೀರ್ಯ, ಎರಡು ಮಾತು ತಿಳ್ಕೊಂಡು ಹರಿವಾಯುಗಳನ್ನು ನಂಬಿದವರಿಗೆ ಮಾತ್ರ ಕಲಿಬಾಧೆ ಇರೋದಿಲ್ಲ. ಆ ದುರ್ಯೋಧನ ಬಂದ ಮರು ದಿವಸ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಬಂದು ಒಳಗೆ ಪ್ರವೇಶ ಮಾಡ್ತಾನೆ. ಕೃಷ್ಣ ತಯಾರಾಗಿರ್ತಾನೆ ಅಷ್ಟೊತ್ತಿಗೆ ಸಭೆ ಹೋಗಲಿಕ್ಕೋಸ್ಕರ. ಕೃಷ್ಣ ಬಾ, ರಥ ತಂದಿದ್ದೇನೆ ಬಾ ಅಂತ ಕರೀತಾನೆ. ಡ್ರಾಪ್ ಕೊಡ್ತೀನಿ ಅಂತ ಬಂದಾಯ್ತು, ಕೊನೆಯ ಮೂಮೆಂಟ್ಗೆ ಬಂದಾಯ್ತು. ರಥ ಹತ್ತು ಬಾ ಅಂತ ಕರ. ಕೃಷ್ಣ ನೋಡ್ದ, ಸ್ವಲ್ಪ ತಗೊಂಡ್ರೆ ಸಾಕು ಸಿಕ್ಕಿಬಿಡ್ತಾರೆ ಕೃಷ್ಣ ಅಂತ. ಏನಾರ ಮಾಡಿ ಡ್ರಾಪ್ ಮಾಡಬೇಕು ನೋಡಿದೆ. ಕೆಲವು ಕೈಂಡಲ್ಲಿ ತೊಗೊಂಡು ಕ್ಯಾಶಲ್ಲಿ ತಗೊಂಡು ಕೈಂಡಲ್ಲಿ ತಗೋತಾರೆ, ಕ್ಯಾಶಲ್ಲಿ ತಗೋತಾರೆ. ಲಂಚ ತಗೋದು ಅನೇಕ ವೆರೈಟಿಗಳು, ಕ್ಯಾಶ್ ಬೇರೆ ಕೈಂಡ್ ಬೇರೆ ಏನೇನೋ ಬೇರೆ, ಅದು ಪ್ರತಿ ಉಪಕಾರ ಮಾಡಿಸೋದು ಒಂದು ರೀತಿ. ಏನಾದರೂ ಆಗಲಿ ಅಂತ ಬಂದರೆ ಕೃಷ್ಣ ಹೇಳಿದಂತೆ ನೋಡಿದಂತ ಕಡೆಗೆ, ಸಾತ್ಯಕಿ ನಮ್ಮ ರಥ ತಗೊಂಡು ಹೋಗೋಣ. ರಥ ಹತ್ತಲಿಲ್ಲ. ಬಿಡಿಯರು ನಿನ್ನ ದ್ವೇಷಗಳಿಂದ ಏನು ಬಂದರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮ. ಭಗವದ್ಭಕ್ತರೇ ದ್ವೇಷಗಳಿಂದ ಸ್ವೀಕಾರ ಮಾಡೋ, ಕೃಷ್ಣ ಸ್ವೀಕಾರ ಮಾಡ್ತಾನ. ದುರ್ಯೋಧನ ಮುಖ ಇಷ್ಟ ಆಯಿತು, ಕುಟುಂಬ ದೊಡ್ಡೇ ಬಿಟ್ಟ ಕಡೆ. ಅಂದರೆ ಏನನ್ನೂ ಸ್ವೀಕಾರ ಮಾಡಬಾರ್ದು, ಯಾರು ಯಾವುದಕ್ಕೂ ಅದಕ್ಕೆ ಉಪಯೋಗಿಸ್ತಾರೆ ಅದನ್ನು ಗೊತ್ತಾಯ್ತಾ. ಇವತ್ತು ಮಾಡ್ತಕ್ಕಂಥ ಒಂದು ಯಾವುದೋ ಒಂದು ನಾವು ಫೇವರ್ನ ಅಂಡು ಅಡ್ವಾಂಟೇಜ್ ತಗೊಳ್ತಾರೆ, ಆದ್ದರಿಂದ ಅವು ಸಾವಾಸನೆ ಮಾಡಬೇಡಿ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್, ಅದು ನಿದರ್ಶನವಾಯಿತು. ಇದು ಸಭೆಗೆ ಕೃಷ್ಣ ಹೋಗಬೇಕು, ದೊಡ್ಡ ಘಟ್ಟ ಅದು. ತುಂಬ ಜನ ತಪ್ಪು ತಪ್ಪಾಗಿ ಹೇಳ್ತಿರ್ತಾರೆ. ಸಾಮಾನ್ಯಕ್ಕೆ ಅದರ ಕುಮಾರವ್ಯಾಸ ಭಾರತದಲ್ಲಿ ಬರುತ್ತೆ. ಏನಂತ ಗೊತ್ತಾ, ಕೃಷ್ಣ ಒಳಗೆ ಎಂಟರಾದ, ದುರ್ಯೋಧನ ಹಠ, ಕೃಷ್ಣ ಬಂದಾಗ ಹೇಳಬಾರ್ದು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದ, ಗಟ್ಟಿಯಾಗಿ ಕೂತ್ಕೊಂಡ. ಉಳಿದವರೆಲ್ಲ ಎದ್ದುಬಿಟ್ರು, ದುರ್ಯೋಧನ ಹೇಳಲಿಲ್ಲ. ಕೃಷ್ಣ ನೋಡ್ದ, ನಾನು ಮಾಡ್ತೇನೆ ಬಾ ಅಂತ ಹೇಳಿದ. ಭೂಮಿನ ನೆಲ್ಲ ಗೊತ್ತಿದ್ದಂತೆ ಒಂದ್ಸಲ. ದುರ್ಯೋಧನ ಸಿಂಹಾಸನ ಸಮೇತ ಬಂದು ಕೃಷ್ಣನ ಕಾಲ ಹತ್ರ ಬಿದ್ದಂತೆ. ಕೃಷ್ಣ ಏನು ಮಾಡಿದನಂತೆ, ದುರ್ಯೋಧನ ಎಷ್ಟು ಭಕ್ತಿ ನನ್ನ ಮೇಲೆ ನಿನಗೆ, ನಾನೇ ಬರ್ತಿದ್ದಲ್ಲಪ್ಪ ಅಂತ ತಿಳಿಸಿದ್ದಂತೆ. ಅವನ ಗತಿ ಏನಾಗಿರ್ಬೇಕು ಲೆಕ್ಕ ಹಾಕಿ, ನಾನೇ ಬರ್ತಿದ್ದೆ, ಯಾಕೋಸ್ಕರ ಮಾಡ್ಕೊಂಡು ಭಾರಿ ಭಕ್ತರಲ್ಲಿ ಪಲ್ಟಿ ಹೊಡೆದಿದ್ದಾನೆ ಪಾಪ ಭಕ್ತ ಅಂತ ನಾಟಕ ಮಾಡಿ ದುರ್ಯೋಧನ ಏನು ಮಾಡ್ಬೇಕು, ನೆರವ ಎಲ್ಲ ಹೋದ ಅಂತ ಕುಮಾರವ್ಯಾಸನ ಕಥೆ ಇದೆ. ಭಾಸ ಅಂತ ಒಬ್ಬ ಇದ್ದಾನೆ, ಆತ ತನ್ನ ನಾಟಕದಲ್ಲಿ ಬರೀತಾನೆ. ದೂತವಾಕ್ಯದ ಅಂತ ನಾಟಕ ಒಂದು, ಅದೆಲ್ಲ ಬರೀತಾನೆ, ಬೇರೆ ರೀತಿ ಬರೀತಾನೆ. ದುರ್ಯೋಧನ ಎಲ್ಲ ರಾಜರು ಯಾರು ಹೇಳಿದನಂತ ನೋಡಿ, ಕೃಷ್ಣ ಬರ್ತಿದ್ದಾನೆ ಈಗ, ಯಾರು ಹೇಳಬಾರ್ದು ಶಾಸನ ಮಾಡಿ, ಯಾರು ಹೇಳಬಾರ್ದು. ಯಾರು ಎದ್ರೆ 200 ಸುವರ್ಣಾರಣ್ಯ ದಂಡ ಹಾಕ್ತೀನಿ ಅಂತ ಹೇಳಿ ಪೆನಾಲ್ಟಿ. ಕೃಷ್ಣ ಬಂದಿದ್ದಕ್ಕೆದ್ರೆ 200 ಸುವರ್ಣಾರಣ್ಯ ದಂಡ ಹಾಕ್ತೀನಿ ಅಂತ ಹೇಳಿದ್ರಂತ. ಆಯ್ತು ಅಂತ ಎಲ್ಲ ಕೂತ್ಕೊಂಡ್ರು. ಕೃಷ್ಣ ಬಂದೇ ಬಿಟ್ಟ, ಎಲ್ಲರೂ ಎದ್ದು ಬಿಟ್ರು. ಯಾರ ಹೇಳಿದ 200 ಸುವರ್ಣಾನ ಕೊಡಬೇಕು ಅಂತ ಕೇಳಿದ್ರೆ, 200 ಕೊಡೋಣ, ತಲೆ ಮುಖ್ಯ ನಮ್ಮದು. ಕೃಷ್ಣ ಹೇಳಿದ ಬಂದಾಗ ಹೇಳದೆ ಹೋದ್ರೆ ನಮ್ಮ ಪ್ರಾಣನೇ ಹೋಗ್ಬಿಡುತ್ತೆ, ಆಮೇಲೆ ಪೆನಾಲ್ಟಿ ಕೊಟ್ಟರೆ ಆಯ್ತು ಬಿಡು ಅಂತ ಹೇಳಿಬಿಟ್ರಂತ. ದುರ್ಯೋಧನ ಬಂಧನ ಉಪಯೋಗ ಬರಲಿಲ್ಲ. ಅಂದರೆ ಕೃಷ್ಣನಿಗೆ ಬಂದಾಗ ಹೇಳದೆ ಇರೋದು ಸರ್ವನಾಶಕ್ಕೆ ಕಾರಣ. ಅವನು ಎದ್ರೆ 200 ರೂಪಾಯಿ ಅಷ್ಟೇ, ಕೊಟ್ಟರಾಯ್ತು 200 ನಾಣ್ಯ ಅಂತ ಹೇಳಿಬಿಟ್ರಂತೆ. ಇದು ಪಾರ್ಟಿಗೆ ಇನ್ನೂ ಭಾರಿ ಸ್ವಾರಸ್ಯ. ಅಂದರೆ ದುರ್ಯೋಧನ ಏನು ಮಾಡಿದ್ದ, ಹೇಳಿಬೇಡಿ ಹೇಳಿಬೇಡಿ ಅದು ಜೋರಾಗಿ ಹೇಳಿದ್ದ, ತಾನೇ ಎದ್ದುಬಿಟ್ಟಂತ. ಇದು ಆಶ್ಚರ್ಯ. ಅಂದರೆ ಕೃಷ್ಣನ ಕಂಡ್ರೆ ಸಿಂಹ ಬರ್ತದೆ, ಯಾರು ಅನೋಸು ಸಿಂಹ ಬರ್ತದೆ, ಸುಳ್ಳು ಲೈಟಾಗಿ ಕೂತೀರಿ ಅಂತ ಸುಮ್ಮನೆ ಕೂತಿರ್ತಾರ. ಇವ ಸಿಂಹ ಬರ್ತಾ ಇದೆ, ಕಾಮಾಗಿ ಕೂತೀರಿ ಅಂದರೆ ಆದರೆ ಎಲ್ಲ ದಾರಿ ಹುಡುತ್ತಾರೆ, ಯಾವ ಕಡೆ ಹೋದ್ರೆ ಬೇಗ ಹೋಗ್ಬೋದು ಯೋಚನೆ ಮಾಡ್ತಾರೆ. ಹಾವು ಬರುತ್ತೆ ಸುಮ್ಮಕ್ಕೂ ಯಾರು ಕೊಡ್ತಾರ, ನರಸಿಂಹ ಬರ್ತಾರೆ ಸುಮ್ಮನೆ ಕೊಡ್ತಾರೆ ಯಾರು ಕೂಡ. ಕೃಷ್ಣ ಸಿಂಹ ಅಲ್ಲ ನರಸಿಂಹ, ಎಲ್ಲ ಎದ್ದುಬಿಟ್ರು. ಇವೆಲ್ಲ ಕಥೆಗಳು ರೋಚಕ, ಎಷ್ಟೋ ಕಲ್ಪನೆ ಮಾಡಿದ್ದಾರೆ. ಇಂಥ ಕಲ್ಪನೆಯಲ್ಲಿ ಕನಿಷ್ಠ ಪಕ್ಷ ಒಂದು ಹಿರಿಮೆ ಏನೋ ಒಂದಿದೆ. ಕೆಲವು ತಪ್ಪು ತಪ್ಪು ಕಲ್ಪನೆ ಮಾಡಿ ಬಿಟ್ಟುಬಿಡೋಣ. ಈ ಕಲ್ಪನೆಯಲ್ಲಿ ಅವರು ಏನಿದೆ, ಇಬ್ಬರು ಕವಿಗಳೇ ಕೃಷ್ಣನನ್ನು ಭಾರಿ ದೊಡ್ಡವನು ಅಂತ ಹೇಳೋ ಉದ್ದೇಶ ಇದೆ, ಅದನ್ನು ಅಪ್ರಿಷಿಯೇಟ್ ಮಾಡ್ಬೋದು. ಬಟ್ ಇತಿಹಾಸ ಅಲ್ಲ ಅದು. ಕೃಷ್ಣ ಬಂದಾಗ ದುರ್ಯೋಧನ ರೀತಿ ಮಾಡೋ ಚಾನ್ಸಸ್ಸೇ ಇಲ್ಲ. ಯಾತಕ್ಕೆ ಅಂದರೆ ಕೃಷ್ಣನ ಜೊತೆಗೆ ಅವನು ಬರ್ತಿದ್ದಾನೆ ಒಳಗಡೆ, ಒಳ ಕೂತೇ ಇಲ್ಲ ದುರ್ಯೋಧನ. ಇತಿಹಾಸನೇ ಅಲ್ಲ ಅದು. ಅಂದರೆ ಹುಡುಗರು ಬರೀಬೇಕಾದ್ರೆ ಏನು ತಪ್ಪು ಮಾಡ್ತಾರೆ, ಎಮೋಷನಲ್ ಆಗಿಬಿಡ್ತಾರೆ. ಆದರೆ ಆಚಾರ್ಯ ಇರೋದನ್ನು ಬರೀತಾರೆ, ವೇದವ್ಯಾಸ ಇರೋದನ್ನು ಬರೀತಾ ಇದ್ದಾರೆ. ಅತ್ರ ಉದಾಹರಂತೆ ಇಮಂ ಇತಿಹಾಸಂ ಪುರಾತನ, ಅವ್ರು ಫ್ಯಾಕ್ಟ್ಸ್ ಹೇಳೋದು ವೇದವ್ಯಾಸರ ಉದ್ದೇಶ. ಆದ್ದರಿಂದ ಯಾವುದು ಕೂಡ ಕಂಕಾಟ್ರಿ ಸ್ಟೋರಿ ಹೇಳೋಕ್ಕೆ ಹೋಗೋದಿಲ್ಲ. ನಿಜವಾಗಲೂ ಏನಾಯಿತು, ಕೃಷ್ಣನ ಜೊತೆ ದುರ್ಯೋಧನ ಒಳಗೆ ಬಂದ. ಉನ್ನತ ಸುರುಡ ಸಿಂಹಾಸನ ಕೃಷ್ಣನಿಗೆ ಏರ್ಪಾಟು ಮಾಡಿದ್ರು, ಇವನು ಮಾಡಿದ್ದಲ್ಲ, ಧೃತರಾಷ್ಟ್ರ ಮಾಡಿಸಿದ್ದ. ಕೃಷ್ಣ ಅಲ್ಲಿ ಹೋದ, ಕೂಡಬೇಕಿನ್ನೇನು, ಕೃಷ್ಣ ಕೂಡು ಅಂತ ಕೇಳ್ತಾನೆ. ಕೃಷ್ಣ ಅಂದರೆ ಕೃಷ್ಣನೇ, ನಾನು ಕೂಡೋದಿಲ್ಲ ಅಂತ ಹೇಳಿದ್ದಂತೆ. ಯಾತಕ್ಕೆ ಅಂತ ಕೇಳ್ತಾನೆ. ಅಲ್ಲಿ ನೋಡಿ ಅಂತ ಹೇಳ್ತಾನೆ ಕೃಷ್ಣ. ನೋಡ್ತಾರೆ ಎಲ್ಲ ಕಡೆಗೆ, ದೇವತೆಗಳು ಋಷಿಗಳು ಮುನಿಗಳೆಲ್ಲ ನಿಂತುಬಿಟ್ಟಿದ್ದಾರೆ, ಆಶ್ಚರ್ಯ ನಿಂತಿದ್ದಾರೆ, ಹ್ಯಾ ಕೂಡಲಿ ಅಂತ ಹೇಳಿದ್ದಂತ ಕೃಷ್ಣ. ಇದಕ್ಕೆ ಕೃಷ್ಣ ಸರ್ವೋತ್ತಮ ಅಂತ ಕರೆಯು. ತಾನು ಪೂಜೆ ತಗೊಳ್ಳೋಕ್ಕಿಂತ ಮುಂಚೆ ಅಷ್ಟು ಜನ ಬಂದಿದ್ದಾರೆ, ಅವ್ರು ಬಿಟ್ಟು ನಾನು ಕೊಡೋದಿಲ್ಲ. ಅದೆಲ್ಲ ಮೇಲೆ ತೋರಿಸ್ ಬಾಲ್ಕನಿ ಕಾನ್ಸೆಪ್ಟ್, ಮೇಲೆ ನಿಂತಿದ್ದಾರೆ ಎಲ್ಲ ಕೂಡ ದೇವತೆಗಳೆಲ್ಲರೂ, ಭೂಮಿ ಹುಟ್ಟೋದಿಲ್ಲ. ತಕ್ಷಣ ಆತನ ಹಾಕಿದ್ರೆ ಆಮೇಲೆ ಕೃಷ್ಣ ತಾನು ಕೂತನಂತೆ. ಅದಕ್ಕೆ ಭಕ್ತವತ್ಸಲ ಅಂತ ಕರೀತಾರೆ. ಭಕ್ತವತ್ಸಲ ಕೃಷ್ಣ, ನಾವು ದೇವ್ರನ್ನ ಬಿಡಬಹುದು, ನಮ್ಮನ್ನು ದೇವ್ರು ಬಿಡೋದಿಲ್ಲ ಅಂತ ಹೇಳ್ತಾರೆ. ಮಗು ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ತಾಯಿ ಹುಡ್ಕೊಂಡೋಗಿ ಹುಡ್ಕೊಂಡ್ಬಿಡ್ತಾಳೆ ಮಗುವನ್ನು. ಮಗು ಭಾರಿ ಏನಾರ ಮಾಡಿ ತಾಯಿ ಕಣ್ಣು ತಪ್ಪಿಸೋಕಂತ ಪ್ಲಾನ್ ಮಾಡುತ್ತೆ, ತಾಯಿ ಕಣ್ಣೇ ಇಟ್ಟಿರ್ತಾಳೆ ಅಂತ ಹೇಳ್ತಾರೆ. ದೇವರ ಹಾಗೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಆ ಕ್ಷಣಕ್ಕೆ ಆಮೇಲೆ ಕೃಷ್ಣ ಮಾತಾಡೋದು. ಕೃಷ್ಣ ಮಾತಾಡ್ತಾರೆ ಅಂದರೆ ಕೃಷ್ಣ ಅಂದರೆ ಭಗವದ್ಗೀತೆ ಅಂತ ಅಷ್ಟೇನೇ ಇಲ್ಲ. ಕೃಷ್ಣ ಮಾತಾಡಿದ್ದೆಲ್ಲ ಭಗವದ್ಗೀತಾಮೃತ ಮಹತ್ ಹೇಳ್ತಾನೆ. ದುರ್ಯೋಧನ, ಏನಿದು ಧೃತರಾಷ್ಟ್ರ, ಏನು ಕೆಲಸ ಮಾಡಿ ಕೊಟ್ಟಿದೆ ನೀವೆಲ್ಲ ಕೂಡ? ಧೃತರಾಷ್ಟ್ರ, ನಿನ್ನ ಯೋಚನೆ ಇದೆಯಾ? ನಿನ್ನ ನಿನ್ನ ಉಳಿಬೇಕು ಅಂತಿದೆಯೋ, ನಿನಗೆ ನಿನ್ನ ಮಕ್ಕಳು ಬದುಕಬೇಕು ಅಂತಿದೆಯೋ ಇಲ್ಲೋ, ವಂಶ ಉಳಿಬೇಕು ಅಂತಿದೆಯೋ ಇಲ್ಲೋ, ಕೃಷ್ಣ ಕೇಳ್ತಾನೆ. ಆ ಭಾವನೆ ಇದ್ದರೆ ವೈಚಿತ್ರ್ಯ ವೀರ್ಯ ಸಕುಲಸ್ಯ ವೃದ್ಧೈ, ನಿನ್ನ ವಂಶ ಉಳಿಬೇಕು ಅಂತಿದ್ರೆ ಮತ್ತು ನನ್ನ ಪ್ರೀತಿ ಸಿಗಬೇಕು ಅಂತಿದ್ರೆ ಪ್ರದೇಹಿ ರಾಜ್ಯಂ ತವ ಸತ್ಸುತಾಯ, ಧರ್ಮರಾಜನ ರಾಜ್ಯ ಕೊಡು. ನಿಜವಾಗಲೂ ನಿನ್ನ ಮಗ ರಾವಣ ಅಂತ ಹೇಳ್ತಾನೆ. ಇವನಲ್ಲ ಮಗ, ನರಕಕ್ಕೆ ಹಾಕ್ತಾನೆ ಮಗ ನಿನ್ನನ್ನು, ಧರ್ಮರಾಜ ಕಾಪಾಡ್ತಾನೆ ಅಂತ ಹೇಳ್ತಾನೆ. ಮುಂದೆ ನಡೆಯೋದು ಹಾಗೇನೆ, ದುರ್ಯೋಧನ ಎಂದು ಕಾಪಾಡಿದ್ರೆ ಧರ್ಮರಾಜ ಕಾಪಾಡ್ತಾನೆ ರಾಷ್ಟ್ರನನ್ನು. ಧರ್ಮೋ ರಕ್ಷಿತೆ ರಕ್ಷಿತ, ನೀನು ಯೋಚನೆ ಮಾಡು. ಈ ಸಮಯದಲ್ಲಿ ನೀನು ಮಾಡಬೇಕಾದ ಮುಖ್ಯವಾದ ಕೆಲಸ, ರಾಜ್ಯವನ್ನು ಕೊಟ್ಟುಬಿಡು. ಕೃಷ್ಣ ನನಗೆ ಹೇಳೋದಕ್ಕೆ ಬರೋದೇ, ನೀನೇ ಹೇಳು ಅಂತ ಹೇಳಿದ ತಕ್ಷಣ ಕೃಷ್ಣ ದುರ್ಯೋಧನ ಕುರಿತು ಹೇಳ್ತಾನೆ. ದುರ್ಯೋಧನ, ನೀನು ಈ ಸಮಯದಲ್ಲಿ ಪಾಂಡವ ರಾಜ್ಯ ಕೊಡಬೇಕು. ನೀನು ನಾನೀಗ ಪಾಂಡವರು ನಿನ್ನ ಹತ್ರ ಕಳಿಸಿ, ನನ್ನ ಕಳಿಸಿರೋದು ನಿನ್ನ ಹತ್ರ ಬೇಡಲಿಕ್ಕಲ್ಲ, ಯಾಚನೆ ಮಾಡಲಿಕ್ಕಲ್ಲ, ತತ್ ಸತ್ಯಾಂಶ ಹೇಳೋದು ಕಳಿಸಿದ್ದಾನೆ ಅಂತ ಹೇಳಿದ್ದೆ. ಜನ ಅದನ್ನು ರಿಕ್ವೆಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಪಾಂಡವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಪಾಂಡವರು ಭಾರಿ ಪ್ರಬಲರು. ನಿನ್ನ ಪುಣ್ಯ ನಿಂದು, ಯಾಕೆ ಗೊತ್ತಾ? ಯಾವಾಗಲೂ ಸಂಧಾನಕ್ಕೆ ದುರ್ಬಲರು ಹೋಗಬೇಕು, ಪ್ರಬಲರು ಹೋಗೋದಿಲ್ಲ. ಪಾಂಡವರು ಸ್ಟ್ರಾಂಗ್ ಪಾರ್ಟಿ ಎಂದು ಸರೆಂಡರ್ ಆಗಕ್ಕೆ ಬರೋದಿಲ್ಲ, ವೀಕ್ ಪಾರ್ಟಿ ಹೋಗಬೇಕು. ಪಾಂಡವರು ಭಾರಿ ಸ್ಟ್ರಾಂಗ್ ಪಾರ್ಟಿ. ಅವ್ರು ಯಾತಕ್ಕೆ ಬಂದಿದ್ದಾರೆ ಗೊತ್ತಾ? ಲೋಕದ ಹಿತಕ್ಕೋಸ್ಕರ ಬಂದಿದ್ದಾರೆ. ಎಷ್ಟೋ ಜನ ಸಾಯ್ತಾರೆ, ತಪ್ಪಿಸ್ಬೇಕು ಅಂತ ಬಂದಿದ್ದಾರೆ. ಅದಕ್ಕೋಸ್ಕರ ಅವರು ಸಂಧಾನಕ್ಕೆ ಬಂದಿದ್ದಾರೆ. ರಾಜ್ಯ ಕೊಟ್ಬಿಡು ಅವ್ರ ರಾಜ್ಯವನ್ನು, ಇದು ಹೋದ್ರೆ ಸರಿಯಲ್ಲ. ನಾನು ಕೊಡೋದಿಲ್ಲ ಹೇಳಿದವು ದುರ್ಯೋಧನ. ಪಾಂಡವರು ಎಷ್ಟು ಒಳ್ಳೆಯವರು ಗೊತ್ತಾ? ಹೋಗಲಿ ಬಿಡು, ಪೂರ್ತಿ ರಾಜ್ಯ ಅರ್ಧ ರಾಜ್ಯ ಕೊಡು ಸಾಕು, ಅಷ್ಟಕ್ಕೂ ಪಾಂಡವರು ಹೋಗ್ತಾರೆ ಹೇಳಿದ್ರು. ಅದನ್ನೂ ಕೊಡೋದಿಲ್ಲ ಅಂತ ಹೇಳಿ ಕೊನೆಗೆ ಕೃಷ್ಣ ಹೇಳ್ತಾನೆ, ಹೋಗ್ಲಿ ಬಿಡಯ್ಯ, 5 ಗ್ರಾಮ ಕೊಡಯ್ಯ ಸಾಕು, ಸಿಟಿಗಳೆಲ್ಲ, 5 ಬಾಂಬೆ ಹೈದರಾಬಾದ್ ಅಂತ ಕೇಳೋದಿಲ್ಲ ಪರಮಾತ್ಮವರೆಲ್ಲ ಕೂಡ. ಬರೀ ಸಿಂಪಲ್ ಆಗಿ 5 ಹಳ್ಳಿ ಕೊಡು ಸಾಕು, ಅದು ಸೆಲೆಕ್ಟ್ ಮಾಡಿರ್ತಾರೆ ಎಲ್ಲ ಕುಗ್ರಾಮಗಳು, ಅದನ್ನು ಕೊಡು. ದುರ್ಯೋಧನ ಹೇಳಿದ್ದಾನೆ, ನಾನು ಒಂದು ಸೂಜಿ ಮನೆಯಷ್ಟು ಜಾಗನೂ ಕೊಡೋದಿಲ್ಲ ಅಂತ ಹೇಳಿದ್ದ. ದುರ್ಯೋಧನ ಎಷ್ಟು ಪಾಪಿಷ್ಟ ಇರಬೇಕು ನಮಗನಿಸುತ್ತೆ. ನಮಗೆ ದೇವರು ಹೇಳೋದನ್ನೇ ಇಡೀ ದಿವಸ ಶಾಸ್ತ್ರ ಕೇಳಿಬೇಡಿ, ಅರ್ಧ ದಿವಸ ಕೇಳಿ ಮನೆ ಪಕ್ಷ ಬೇಡ, 5 ಕ್ಷಣ ಕೇಳಿ ಮನೆ ಪಕ್ಷ ಅದೂ ಇಲ್ಲ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡು ಕೊಡೋದಿಲ್ಲ ಅಂತೇವೆಲ್ಲ. ದುರ್ಯೋಧನ ಅಪ್ಪ ಇದ್ದಾಗ ಲೆಕ್ಕನ ಹೆಚ್ಚ ಕಡೆ ಒಂದು ಕ್ಷಣ ಕೂಡ ದೇವರ ಕಡೆ ಮನಸ್ಸು ಕೊಡೋದಿಲ್ಲ ಅಂದರೆ ಏನು ಮಾಡಿದಾಗಾಯ್ತು ಅಲ್ಲಿಗೆ? ತದಲಂ ಬಹು ಲೋಕ ವಿಚಿಂತನ ಯಾ ಪ್ರವಣಂ ಕುರು ಮಾನಸ ಮೀಶ ಪದೇ. ನಿಜವಾಗಲಿ 24 ತಾಸು ದೇವರಿಗೆ ಕೊಡಬೇಕು ನಾವು, ಅಂತ ಹೊತ್ತಿರೋ ಒಂದು ಕ್ಷಣ ಕೊಡು. ಬಿಡುವಿಲ್ಲ ಬಿಡುವಿಲ್ಲ ಬಿಡುವಿಲ್ಲ, ಪೇಪರ್ ಒಂದಕ್ಕೆ ಬಿಡುವಿಲ್ಲ. TV ಸೀರಿಯಲ್ ಅಂತೂ ಬಿಡುವು ಮಾಡ್ಕೊಂಡು ಕೊಡ್ತಾರೆ, ಬಿಡುವಿನ ಪ್ರಶ್ನೆ ಅಲ್ಲ, ದೊಡ್ಡ ಪ್ರೋಗ್ರಾಮ್ ಅದು, ಹೋಲ್ ಡೇ ಪ್ರೋಗ್ರಾಮ್ ಅದು. ಹಿಂದಿನ ರಾತ್ರಿ ಕನಸು ಅದೇ ಅವರಿಗೆ, ನಾಡು ಎಷ್ಟಿದ್ದು ಯಾವ ಸೀರಿಯಲ್ಲೋ ಏನು ಗೊತ್ತಿಯೋ, ಏನಾಗ್ತಾರೋ ಏನು ಗೊತ್ತಿಯೋ, ಎಲ್ಲಿ ಕೋರ್ಟಿಗೆ ಹೋಗ್ತಾರೋ ಏನಾಗ್ತಾರೋ, ಮರ್ಡರ್ ಆಗುತ್ತೋ ಇಲ್ವೋ ಅದೊಂದು ಬೇರೆ, ಮರ್ಡರ್ ಸಿಗ್ತಾರೋ ಇಲ್ವೋ, ಡೈವರ್ಸ್ ಆಗುತ್ತೋ ಇಲ್ವೋ, ಏನೇನೋ ಯೋಚನೆಗಳು ಪಾಪ. ಇವತ್ತು ಮನುಷ್ಯ ಹೆಚ್ಚು BP ಜಾಸ್ತಿ, TV ಬಂದರೆ BP ಜಾಸ್ತಿ ಆಗಿದೆ ಗೊತ್ತ ಜನಗಳಿಗೆ? TV ಬಂದರೆ BP ಯಾತಕ್ಕೆ ಜಾಸ್ತಿ ಆಯ್ತು? ಅವ್ರ ಸಂಸಾರ ಓದ್ತಾ ಇರ್ತಿದ್ದಾರೆ, ಮತ್ತೆ ಅವೆಲ್ಲ ಕುಡು ಕೂತಿರ್ತಾವೆ, ಆ ಕಡೆ ಹೋಗೋದು ಬಂದಿರೋದಷ್ಟೇನೆ, ಮಾಡೋದು ಹೋಗ್ಬಿಡ್ತಾರೆ ಅಷ್ಟೇ, ಅಲ್ಲಿ ಕುಡ್ಕೋದು ಕೂತಿರ್ತಾರೆ. ಇವರಿಗೆ ಭಾರಿ ಟೆನ್ಷನ್ನು, ನಾಳೆ ಏನಾಗುತ್ತೆ ಏನಾಗುತ್ತೋ ಅಂತ ಹೇಳ್ಬಿಟ್ಟು. ಇವತ್ತು ರೋಗ ಜಾಸ್ತಿ ಆಗಿರೋದೇ TVಗಳು ಬಂದ ಮೇಲೆ, ದಡ್ಡ್ರ ಆಗ್ತಿದ್ದಾರೆ ಜನಾಂಗ. ಅದೆಲ್ಲ ಸೈನ್ಸಿಗೆ ರಿಪೋರ್ಟ್ ಬಂದಿದೆ ಎಲ್ಲ ಕೂಡ, ಹುಡುಗರು ದಿನೇ ದಿನ ದಡ್ಡ್ರ ಆಗ್ತಿದ್ದಾರಂತೆ. ಒಂದೊಂದು ರಿಪೋರ್ಟ್ ಹಾಕಿದ್ರು, ಮೆಮೊರಿ ಅಂತ ಬ್ರೈನ್ನಲ್ಲಿ ಮೆಮೊರಿ ಸೇವ್ ಮಾಡೋ ಒಂದು ಭಾಗ ಇದೆಯಂತೆ, ಅದು ಹುಟ್ಟ ಮಕ್ಕಳಿಗೆ ಅದು ಇರೋದೇ ಇಲ್ವಂತೆ ಮಕ್ಕಳಿಗೆ. ಯಾಕೆಂದರೆ ಅವ್ರಿಗೆ ಬರೀ ಮೆಮೊರಿ ಬೇಕೇ ಇಲ್ಲ, ಅವರಿಗೆ ಕ್ಯಾಲ್ಕುಲೇಟ್ರಲ್ಲಿ ನಂಬ್ಕೊಂಡ್ಬಿಟ್ಟಿರ್ತಾರಲ್ಲ, ಮೆಮೊರಿ ಐಡಿಯಾನೇ ಇಲ್ಲ. ಈಗ ಎಲ್ಲ ಇಲ್ಲದೆ ಹುಟ್ಟುತ್ತಿದ್ದಾರಂತೆ ಮಕ್ಕಳಾಗಲೇ, ಇನ್ನು ಸ್ವಲ್ಪ ದಿವಸ ತಲೆನೇ ಇಲ್ಲದೆ ಹುಟ್ಟಿದ್ರು ಹುಟ್ಟಬೋದು, ಹೇಳೋಕ್ಕಾಗೋದಿಲ್ಲ. ಈ ರೀತಿ ದುರಭ್ಯಾಸ ಬಂದರೆ ಏನು ಮಾಡ್ತಾರೆ? ಆಗ ಅರ್ಥ ಮಾಡಿಕೊಂಡ್ರೆ ಮನುಷ್ಯನ ಜೀವನ ಅಂದರೆ ಏನೂ ಇಲ್ಲ, ಅದಕ್ಕೆ ಅಷ್ಟು ಟೈಮ್ ಕೊಡ್ತಿರಲ್ಲ, ಅದು ಒಂದು ಸೀನ್ ಮಿಸ್ ಆಗಿಬಿಟ್ಟು ಹೊಡ್ಕೊಂಡ್ಬಿಡ್ತಾರೆ. ಏನಾಯ್ತೋ ಇನ್ನು ಏನಾಗಿರೋದಿಲ್ಲ ಅದರೊಳಗೆ. ಮಹಾಭಾರತ ಪೂರ್ತಿ ಮಿಸ್ ಆದರೂ ಯೋಚನೆ ಇರೋದಿಲ್ಲ ಅವರಿಗೆ, ಯೋಚನೆ ಅನಿಸೋದೇ ಇಲ್ಲ. ಅದು ಮಾತ್ರ ಚೂರು ಮಿಸ್ ಆಗಬಾರ್ದು, ಏನು ಮೈಂಡ್ ಡಿಸ್ಟರ್ಬ್ ಆಗಿಬಿಡುತ್ತವ್ರಿ ಪಾಪ. ಅದೇ ಎಷ್ಟು ವಿಕೃತವಾದ ಚಿಂತನೆ, ಅದು ಟೆಕ್ಸ್ಟ್ ಅಲ್ಲ, ಮಂಡಲ್ಲ, ಕ್ವಶನ್ಸ್ ಬರೋದಿಲ್ಲ, ಏನೇನೂ ಆಗೋದಿಲ್ಲ, ಮನಸ್ಸಿಗೆ ಆನಂದ ಅಂತೂ ಇಲ್ಲವೇ ಇಲ್ಲ, ಒಂಥರ ಉದ್ವೇಗ ಬರುತ್ತೆ ಅಷ್ಟೇ, ಉಲ್ಲಾಸ ಬರೋದಿಲ್ಲ, ಉದ್ವೇಗ ಬರುತ್ತೆ. ನಮಗೆ ಭಾರತ ರಾಮಾಯಣ ಎಲ್ಲ ಕೇಳಿದಾಗ ಏನಾಗುತ್ತೆ ಗೊತ್ತಾ? ಶ್ರವಣ ಮನಕ್ಕೆ ಆನಂದ ವೀಬುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳ ಇಹಪರಂಗಳ ನಿತ್ತು ಸಲಹುವುದು, ಭುವನ ಪಾವನ ಮಣಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟು ಆಲಿಪೋದು ಭೂಸುರ ರುದಿರದಿರ. ಎಷ್ಟು ಊಟ ಮಾಡಿ ಅಷ್ಟು ಆನಂದ ಆಗೋದಿಲ್ಲ, ಭಗವಂತನ ಕಥೆ ಕೇಳಿದ್ರೆ ಅಷ್ಟು ಆನಂದ ಆಗುತ್ತೆ. ಅದನ್ನು ಓದಿ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ಅನ್ನು ಓದಿದ, ಅದು ಮನೆ ಭಾರಿ ಡಿಸ್ಟರ್ಬ್ ಆಗುತ್ತೆ. ಏನೋ ಒಂಥರ ಮನೆ ರೇಗಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ. ಒಂದು ಸಲ ಏನಾಯ್ತು ಗೊತ್ತಾ? ಯಾವುದೋ ಒಂದು ಯಾವುದೋ ಊರಿಗೆ ಹೋದ ಕಾಲಕ್ಕೆ ರಾತ್ರಿ 10 ಗಂಟೆ ಏನಾಗಿದೆ, ಯಾವುದೋ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ಒಂದು ಕಡೆ, ಎಲ್ಲೋ ಒಂದು ಕಡೆ ಎಷ್ಟೊತ್ತೆ ನಡೀತು ಅದೊಂದೇ ತಾನೆ ನಡೀತಾ ಇತ್ತು. ಆ ಹೊತ್ತಲ್ಲಿ ಏನಾಗಿದೆ, ಒಬ್ಬ ಹುಡುಗ ಹೋಹೋ ಅಂತ ಕುದುರ್ಬಿಟ್ಟ ನಡಿ ಅಂತ ಹೇಳ್ಬಿಟ್ಟು. ಯಾಕೆ ಯಾರು ಔಟ್ ಆಗಿಬಿಟ್ಟ, ಅವ್ನು ಅಷ್ಟು ಕೂಗಿದ್ದಾನೆ ಏನಾಯ್ತು ಅಂತ ಆಶ್ಚರ್ಯ ಆಯ್ತು. ಯಾರು ಔಟ್ ಆಗಿದ್ದಾನೆ ಆ ಹುಡುಗ, ಸುಮಾರು 8-10 ವರ್ಷದ ಹುಡುಗ ಅಷ್ಟೇನೆ ಅಂತ ಅಟ್ಯಾಚ್ಮೆಂಟ್. ಕೂಗಿಬಿಟ್ಟ ಮಲ್ಕೋಬಿಟ್ಟ, ಔಟ್ ಆಗಿಬಿಟ್ಟಾನೆ ಇವನು ಪಾಪ ಮಲ್ಕ. ಆಮೇಲೆ ಊಟಕ್ಕೆ ಕರೆದು ಹೇಳಿಲ್ಲ ಹುಡುಗ, ಶಿವ ಮಲ್ಕೋಬಿಟ್ಟ ಊಟ ಬೇಡವಂಗೆ ಅಂತ ಹೇಳ್ಬಿಟ್ಟು. ಎಷ್ಟು ಅಫೆಕ್ಟ್ ಆಗುತ್ತೆ ನೋಡಿದರೆ ಅವನಿಗೆ, ಡಿಸ್ಟರ್ಬ್ ಆಯಿತು, ಕೂಗಿದ, ಕಿರಿಸಿದ, ಮಲ್ಕೋಬಿಟ್ಟ. ಅವನು ಇದನ್ನು ಏನು ಉಪಯೋಗ ಆಯ್ತು ಇದರಿಂದ, ಅವ್ನು ನೋಡಿದ್ರೆ ಔಟ್ ಆದ ಮತ್ತೆ ಬಿಡ್ತಾನೆ ಹೋಗ್ತಾನೆ ಆಯ್ತು. ಇವನು ಫುಲ್ಲಿ ಔಟ್ ಆದಾಗಾಯ್ತು ಅಲ್ಲಿ ಮಧ್ಯ ಜನಗಳೆಲ್ಲ. ಎಷ್ಟೋ ಜನ ಸ್ತ್ರೀಯರು ಔಟ್ ಆದ ಕಾಲಕ್ಕೆ ಟಿವಿ ಶೂಟ್ ಮಾಡಿದವರು ಇದ್ದಾರೆ, ಕೆಲವು ತಮ್ಮನೇ ಶೂಟ್ ಮಾಡಿದವರು ಸತ್ತವರು ಇದ್ದಾರೆ, ಹಾರ್ಟ್ ಫೇಲ್ ಸತ್ತವರು ಇದ್ದಾರೆ. ವಾಟ್ ಪರ್ಪಸ್, ಏನೆಲ್ಲಿದ್ರಿ, ಉಂಡಿದ್ದಲ್ಲ ತಿಂದಿದ್ದಲ್ಲ, ಅಲ್ಲಿ ಎಷ್ಟು ಮೂರ್ಖರು ಇದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವುದು ಪ್ರಮುಖ ಯಾವುದು ಅಪ್ರಮುಖ, ಅರ್ಧ ಕ್ಷಣ ಕೊಡಲಿಕ್ಕೆ ತಯಾರಿಲ್ಲ, ಒಂದು ಕ್ಷಣ ಕೂಡ ಕೊಡಲಿಕ್ಕೆ ತಯಾರಿಲ್ಲ, ಅರ್ಧ ರಾಜ್ಯ ಕೊಡಯ ಐದು ಊರು ಕೊಡಯ ಇಲ್ಲ, ಒಂದು ಸೂಜಿಮನಷ್ಟು ಜಾಗನೂ ಕೊಡೋದಿಲ್ಲ. ದುರ್ಯೋಧನ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಪಾಂಡವರು ಎಂಥವ್ರು ಗೊತ್ತಾ, ಅವ್ರ ಬಲ ಎಷ್ಟು ಗೊತ್ತಾ ಅಂತ ಹೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ನನ್ನ ಕಡೆ ಯಾರಿದ್ದಾರೆ ಗೊತ್ತಾ ಕೃಷ್ಣ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕರ್ಣ ಇದ್ದಾನೆ, ಶಲ್ಯ ಇದ್ದಾನೆ, ಕೃಪಾಚಾರ್ಯರಿದ್ದಾರೆ, ದುಶ್ಯ ಏನು ಹೆಸರು ಕೊಟ್ಟಿದ್ದೆ ಕೊಟ್ಟಿದ್ದೆ. ಕೃಷ್ಣ ಹೇಳ್ತಾನೆ, ಓ ಹೌದಾ, ನಾವು ಉತ್ತರ ಕೊಡ್ತೀನಿ ಅದಕ್ಕೆ ಅಂತ ಹೇಳ್ತಾರೆ. ಈ ಮಾತು ಕೃಷ್ಣನ ಮಾತು ಕೇಳಬೇಕು, ಅದಕ್ಕೆ ಕೃಷ್ಣ ಹೇಳಕ್ಕೆ ಬಂದಿರೋದೀಗ. ಓಹೋ, ಇವರೆಲ್ಲ ಇದ್ದಾರೆ, ನೀನಿದ್ದಿ, ನಿನ್ನ ಕಂಡ್ರೆ ಎಲ್ಲ ನಗ್ತಾರೆ, ಅದಕ್ಕೆ ಪಾಂಡವರು ಏನು ಮಾಡಿ ತಿಳ್ಕೊಂಡಿದ್ದೀಯಾ, ಪಾಂಡವರು ಶಕ್ತಿ ನಿನಗೆ ಗೊತ್ತಾ ಅಂತ ಹೇಳ್ತಾನೆ ಕೃಷ್ಣ. ಇವರಿಷ್ಟೆಲ್ಲ ಶಕ್ತಿ ಹೇಳಿದ್ದೀಯಲ್ಲ, ಪಾಂಡವರ ಶಕ್ತಿ ಬಿಟ್ಟುಬಿಡು, ಭೀಮನ ಶಕ್ತಿ ನಿನಗೆ ಗೊತ್ತಾ. ನಹೀಮೇ ಸರ್ವರಾಜಾನಃ ಪರ್ಯಾಪ್ತಃ ಸಹಿತಾಸ್ತ್ವಯ ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖಮಾಹವೇ. ಎಲ್ಲೋ ದುರ್ಯೋಧನ, ನೀನು ಭೀಷ್ಮ ದ್ರೋಣ ಕರ್ಣ ಶೈಲಿ ಲಿಸ್ಟ್ ಕೊಟ್ಟಿಯಲ್ಲ, ಇವರೆಲ್ಲ ಭೀಮ ಬಂದಾಗ ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ ಅಲ್ಲ, ಭೀಮ ಯುದ್ಧ ಮಾಡಿದ್ರಲ್ಲ ಭೀಮಸೇನ ನಿಂತರೆ ಎದುರು ನಿಂತರೆ ನಿಮಗೆ ನೋಡ ಯೋಗ್ಯತೆ ಇಲ್ಲ ಗೊತ್ತಾ ಆತನ ಮುಖನ ಅಂತ ಹೇಳಿದ. ಭೀಮಸೇನ ಮುಖ ನೋಡ ಯೋಗ್ಯತೆ ನಿಮ್ಗೆ ಯಾರಿಗೂ ಕೂಡ ಇಲ್ಲ, ನೀವೆಲ್ಲ ಹಿಟ್ಟಿಟ್ಟಾಗಿ ಹೋಗಿಬಿಡ್ತೀರಾ. ಕೃಷ್ಣ ಈ ರೀತಿ ಭೀಮನ ಹೋಗಿ, ಕೃಷ್ಣ ಭೀಮ ಹೇಗಿರ್ಬೇಕು ಲೆಕ್ಕ, ಹೇಗೆ ಭೀಮನ ಮುಖ ನೋಡ ಯೋಗ್ಯತೆ ಇಲ್ಲ ಅಂತ ಕೇಳಿದರೆ ಎಂಥ ಪ್ರೀತಿ ಕೃಷ್ಣ ಭೀಮನ ಮೇಲೆ, ಎಷ್ಟು ನಂಬಿಕೆ ಭಗವಂತನಿಗೆ. ಭೀಮಸೇನ ಸಮೋನಾಸ್ತಿ ಸೇನೆಯೋ ಹೃಭಯೋರು, ಈ ಶ್ಲೋಕ ಯಾವ ಪ್ರಿಂಟಲ್ಲೂ ತೆಗೆದುಹಾಕಿಲ್ಲ, ಹಾಗೇ ಇದೆ. ಕನ್ನಡದಲ್ಲಿ ಯಾರು ಬರೆದಿಲ್ಲ ಅಷ್ಟೇ, ಮೂಲದಲ್ಲಿ ಹಾಗೇ ಇದೆ. ನಹೀಮೇ ಸರ್ವ ರಾಜಾನಃ ಪರ್ಯಾಪ್ತಃ ಸಹಿತಾಸ್ತ್ವಯ ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖಮಾಹವೇ. ನಾಳೆ ಜ್ಞಾಪಕ ಆಗುತ್ತೆ ಎಚ್ಚರಿ ನಿನಗೆ, ಭೀಮನ ಈಕ್ವೇಟ್ ಮಾಡಿ ಯಾರ ಕೈಲೂ ಸಾಧ್ಯ ಇಲ್ಲ ಭೀಮನ ಇದು ಮಾಡೋದಕ್ಕೆ. ಅರ್ಜುನನಂತ ಶಸ್ತ್ರಜ್ಞ ಯಾರಿದ್ದಾರೆ ನಿಮ್ಮ ಕಡೆಗೆ ಈಗ? ಆ ಕರ್ಣ ಭೀಮನ್ ಕಟ್ಕೊಂಡು ಏನು ಮಾಡ್ತೀಯ ಹೇಳಿ ದುರ್ಯೋಧನ? ಕೊನೆ ಮಾತು ಹೇಳ್ತೇನೆ, ನಿನ್ನ ದೊಡ್ಡ ಪುಣ್ಯ ಇದು, ಒಂದು ಇಂಥ ಅವಕಾಶ ಕಳ್ಕೊಂಡ್ಬಿಡ್ಬೇಡ. ಏನು ಅರ್ಥ ಆಗೋದಿಲ್ಲ ಅವನಿಗೆ, ಅವ್ರಿಗೆ ಮಾಡಿದ್ದೇನು ಗೊತ್ತಾ? ದುರ್ಯೋಧನ ಸರಕ್ಟ ಸಭೆ ಬಿಟ್ಟೆ ದೋಗಿಬಿಟ್ಟಂತ ಅಲ್ಲಿಂದ ಸಭಾತ್ಯಾಗ ಮಾಡ್ತಾನೆ. ಕೃಷ್ಣ ಮಾತಾಡೋ ಸಭಾತ್ಯಾಗ ಮಾಡ್ತಾನೆ, ಗತಿ ಏನಿರಬೇಕು ಅವನಿಗೆ? ಪ್ರಾಣತ್ಯಾಗ ಮಾಡಬೇಕು ಮುಂದೆ ಅಷ್ಟೇನೆ. ಅಲ್ಲಿಂದ ಹೋಗಿ ಕಟ್ಟಲಿಕ್ಕೆ ಎಂತ ಪ್ರಯತ್ನ ಮಾಡ್ತಾನಾಗ, ಕೃಷ್ಣನ ಕಟ್ಟಬೇಕು. ಅವನ ನಾಲ್ಕು ಜನ ದುಷ್ಟ ಚತುಷ್ಟಯ ಅಂತ ಹೆಸರು, ದುರ್ಯೋಧನ ದುಶ್ಯಾಸನ ಶಕುನಿ ಪ್ಲಸ್ ಕರ್ಣ, ನಾಲ್ಕು ದುಷ್ಟ ಚತುಷ್ಟಯ ಅಂತ ಹೆಸರು. ಅಚ್ಚ ತಕ್ಷಣ ನೋಟ್ ಬರೀತಾರೆ, ಆ ಮೂರು ಜನ ಮಹಾದುಷ್ಟರು. ಕರ್ಣ ಅಸುರಾವೇಶದಿಂದಾಗಿ ದುಷ್ಟ, ಭಾವತೋ ನೈವ ದುಷ್ಟ, ಸ್ವರೂಪದಲ್ಲಿ ದುಷ್ಟನಲ್ಲ, ಬ್ಯಾಡ್ ಕಾಂಟ್ಯಾಕ್ಟ್ ಎಂದು ದುಷ್ಟನಾಗಿದ್ದಾನೆ. ಎಲ್ಲ ಸೇರಿದರು ಕಟ್ಟಲಕ್ಕೆ ಅಂತ ಹೋಗ್ತಿದ್ದಾರೆ. ಆ ವಿಷಯ ಸಾತ್ಯಕ್ಕೆ ಬಂದು ಹೇಳಿದಂತೆ ಕೃಷ್ಣ ಕಟ್ಟ ಯೋಚನೆ ಮಾಡ್ತಿದ್ದಾರಂತೆ. ಆಯ್ತು ಬರಲಿ ಅವರೆಲ್ಲ, ಇದೆಲ್ಲ ಮಧ್ಯೆ ಹೇಳಿದಂತೆ ಎಷ್ಟು ಮಾತಾಡ್ತಾನೆ ಕೃಷ್ಣ, ಪರಶುರಾಮನ ಮಾತಾಡ್ತಾರೆ, ವೇದವ್ಯಾಸರು ಮಾತಾಡ್ತಾರೆ, ಧೃತರಾಷ್ಟ್ರ ಕುಂತಿ ಎಲ್ಲ ಗಾಂಧಾರಿ ಎಲ್ಲರೂ ಮಾತಾಡ್ತಾರೆ, ಅಲ್ಲಿ ಅಶ್ವತ್ಥ ಪ್ರತಿಯೊಬ್ಬರೂ. ಅದೆಲ್ಲ ವಿಸ್ತಾರವಾಗಿ ಉದ್ಯೋಗಪುರದಲ್ಲಿ ಬರುತ್ತೆ, ಅದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ, ಹೇಳೋದಿಲ್ಲ. ಕೃಷ್ಣ ಅಲ್ಲಿಂದ ಬರ್ತಿದ್ದಾನೆ, ಬರ್ತಾನೆ ಕಟ್ಟಲಿ ನೋಡೋಣ ಅಂತ ಹೇಳ್ತಾರೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪಾಶಗಳನ್ನು, ಇನ್ನೇನು ಕಟ್ಟಕ್ಕೆ ಬರಬೇಕು. ಕೃಷ್ಣ ತಕ್ಷಣ ತೋರಿಸ್ತಾನೆ ದುರ್ಯೋಧನ, ನಾನು ಯಾರಂತ ಗೊತ್ತಿದೆ ನನಗೆ, ನಾನು ಒಬ್ಬ ನನ್ನ ಸಾಮರ್ಥ್ಯ ನಿನಗೆ ಗೊತ್ತಾ ನೋಡು ಅಂತ ತಕ್ಷಣ ವಿಶ್ವರೂಪನ್ನು ತೋರಿಸಿದ್ದಾನೆ ಕೃಷ್ಣ. ಕೃಷ್ಣ ವಿಶ್ವರೂಪ ಆರು ಪ್ರಸಂಗ ಮಹಾಭಾರತದಲ್ಲಿ ಉಂಟು, ಆರು ಪ್ರಸಂಗ, ಅದರಲ್ಲಿ ಇದು ಒಂದು. ತುಂಬಿದ ಸಭೆಯಲ್ಲಿ ವಿಶ್ವರೂಪವನ್ನು ತೋರಿಸ್ತಾನೆ. ಏನು ಮ್ಯಾಜಿಕ್ ಗೊತ್ತಾಗ, ಆ ಕ್ಷಣಕ್ಕೆ ಎಲ್ಲ ಕಣ್ಣು ಬಿಸ್ಕೊಂಡ್ಬಿಟ್ರೆ ದೇವರಾಗ ಸೂರ್ಯ ನೋಡಿದ ತಕ್ಷಣ ಕಣ್ಣು ಕುಕ್ಕುತ್ತಲ್ಲ, ಯಾರು ನೋಡಲಿಕ್ಕೆ ಆಗ್ತಾ ಇಲ್ಲ, ದುರ್ಯೋಧನ ಕಣ್ಣೆಲ್ಲ ಹೊರಟೋಯ್ತು. ವಿಷ್ಣುದ್ರೋಣರಿಗೆ ಎಲ್ಲ ದಿವ್ಯದೃಷ್ಟಿ ಕೊಡ್ತಾರೆ, ಎಲ್ಲರೂ ನೋಡ್ತಾ ಇದ್ದಾರೆ ಕೃಷ್ಣನ ರೂಪವನ್ನು. ಸಾತ್ವಿಕರೆಲ್ಲ ದರ್ಶನ ಕೊಡ್ತಾನೆ, ಅಯೋಗ್ಯರ ದರ್ಶನ ಕೊಡೋದಿಲ್ಲ. ದುರ್ಯೋಧನ ಅವಾಗಿವ ಕೃಷ್ಣ ನೋಡಲಿಕ್ಕಾಗಲಿಲ್ಲ ಅಲ್ಲ, ಕೃಷ್ಣ ವಿಶ್ವರೂಪ ನೋಡೋಕ್ಕೂ ಅವನ ಕೇಳಾಗಲಿಲ್ಲ. ಅದಕ್ಕೆ ಹೇಳ್ತಾರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಎಷ್ಟೋ ಜನ ಶಾಸ್ತ್ರ ಓದಿಲ್ಲ ಪಾಪ ಆಗಿದ್ದಾರೆ ಅಂತ ತಿಳ್ಕೊಂಡ್ರೆ ಶಾಸ್ತ್ರ ಓದಿಲ್ಲಲ್ಲ, ದೇವರು ಎದುರು ನಿಂತರೂ ಬುದ್ಧಿ ಬರೋದಿಲ್ಲ ಅವರಿಗೆ. ಈ ಕುರುಡನಿಗೆ ನೀವು ಟಾರ್ಚ್ ಹಾಕಿದ್ರೆ ಗೊತ್ತಾಗೋದಿಲ್ಲ ಅಲ್ಲ, ವಿದ್ಯುತ್ ದೀಪ ಹಾಕಿದ್ರೆ ಗೊತ್ತಾಗೋದಿಲ್ಲ ಅಲ್ಲ, ನಿಮಗೆ ಸೂರ್ಯ ಎದುರು ನಿಂತ್ಕೊಂಡ್ರೆ ಗೊತ್ತಾಗೋದಿಲ್ಲ ಅವರಿಗೆ. ಯಾಕೆ ಕಣ್ಣೇ ಇಲ್ಲ ಅವರಿಗೆ, ಕಣ್ಣಿಲ್ಲದವರಿಗೆ ಏನಿದ್ರು ಕೂಡ ಕತ್ಲೊಂದೇ ಕಾಣೋದಾದ್ರಿಂದ, ಅಯೋಗ್ಯ ಸ್ವರೂಪ ಯೋಗ್ಯತೆ ಇಲ್ಲದವರಿಗೆ ಎಂದೂ ಭಗವಂತನ ವಿಚಾರ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ದುರ್ಯೋಧನಾದಿಗಳು ಹಾಗಿದ್ದಾರೆ. ಇಲ್ಲಿ ನೋಡಿ, ಇವರು ಕಣ್ಣು ದೇವರು ಕೃಷ್ಣ ನೋಡಲಿಕ್ಕಾಗಲಿಲ್ಲ, ಇವರ ಅಪ್ಪ ಧೃತರಾಷ್ಟ್ರ ಕುರುಡ, ಅವನು ಕುರುಡನಾಗ ಕಾರಣ ಮೊನ್ನೆ ನೋಡಿದ್ದೆ ಅಂಬಿಕೆ ಕಣ್ಣು ಮುಚ್ಕೊಂಡ್ಬಿಟ್ಲು, ಅದಕ್ಕೋಸ್ಕರ ಅವನು ಕುರುಡನಾಗಿದ್ದ ಗೊತ್ತಿದೆ. ವೇದವ್ಯಾಸರನ್ನು ನೋಡಲಾಗದಂತೆ ಅಂಬಿಗೆ ಕಣ್ಣು ಮುಚ್ಚಿಕೊಂಡು, ವಾಸಿಷ್ಠ ಕೃಷ್ಣ ಯಾದವ್ ಕೃಷ್ಣ ನೋಡಲಿಕ್ಕಾಗದೆ ಇವರು ಕಣ್ಣು ಮುಚ್ಚಿಕೊಂಡು, ಅವರು ಕಣ್ಣು ಮುಚ್ಚಿಕೊಂಡಿದ್ದಕ್ಕೆ ಇವರು ಹುಟ್ಟಿದ್ರು ಅಲ್ಲ, ಇವ್ರು ಹುಟ್ಟೋದಕ್ಕೆ ಅವರು ಕಣ್ಣು ಮುಚ್ಚಿಕೊಂಡಿದ್ರು ಅಷ್ಟೇ. ಇಂಥ ವ್ಯಕ್ತಿ ಪಾಪಿ ಹುಟ್ಟೋದಕ್ಕೆ ಅವ್ರು ಕಣ್ಣು ಮುಚ್ಚಿಕೊಂಡಾಗಿತ್ತು. ಅಂತರಂಗದಲ್ಲಿ ದೇವರನ್ನು ಕಾಣಲಿಕ್ಕಾಗಲೇ ಇಲ್ಲ. ಮ್ಯಾಜಿಕ್ ಧೃತರಾಷ್ಟ್ರನಿ ಕಣ್ಣು ಬಂತ ಸಮಯದಲ್ಲಿ ಕಣ್ಣು ಕೊಟ್ಟ ಕೃಷ್ಣ ಎರಡು ಕಣ್ಣು ಕೊಡಬೇಕಾಗ್ತದೆ, ಮೊದಲು ಒಂದೇ ಕಣ್ಣಿಲ್ಲ, ಕಣ್ಣು ಕೊಡಬೇಕು, ದಿವ್ಯದೃಷ್ಟಿ ಕೊಡಬೇಕು. ಕೃಷ್ಣ ಎರಡನ್ನು ಕೊಟ್ಟಂತೆ ನೋಡ್ತಾನೆ, ಕೃಷ್ಣ ಕಣ್ಣಿಗೆ ಕಾಣ್ತಾ ಇದ್ದಾನೆ. ದರ್ಶನ ಯಾತಕ್ಕೆ ಕೊಟ್ಟಾದ್ರೆ ಅಂದ್ಕೊಂಡಿದ್ದ, ಅಯ್ಯೋ ಕಣ್ಣಿರಬೇಕಾಗಿತ್ತು ಅಂದ್ಕೊಂಡಿದ್ದಲ್ಲ, ಕೃಷ್ಣ ಕಣ್ಣು ಕೊಟ್ಟೇ ಬಿಟ್ಟ. ಅದನ್ನೇ ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಸರ್ವೇ ನ ನಿಷ್ಫಲ. ಒಳ್ಳೆ ಕೆಲಸ ಮಾಡಬೇಕಾಗಿತ್ತು ಅಂದ್ಕೊಳ್ಳಿ, ದೇವರು ಮಾಡಿಸಿಬಿಡ್ತಾನಂತೆ. ನಮ್ಗೆ ಇನ್ನೂ ಹೆದರಿಕೆ ಅಂದ್ಕೊಳ್ಳೇಬಾರ್ದಾಗಿದೆ ಅಂತ ತಿಳ್ಕೊಂಡ್ಬಿಡ್ತೀವಿ, ಅಟ್ಟಿನ ಮಾಡಿಸಿಬಿಟ್ರೆ ಕಷ್ಟ ಅಂತೇಳಿ ನಾವು ಅನ್ಕೋಬಾರದು. ಇವತ್ತು ಏಕಾದಶಿ ಕೈಲಾಗಿ ಭಾರಿ ಸುಸ್ತಾಗಿರ್ತಾರೆ, ಅಂದ್ಕೊಳ್ಳಿ ದೇವ್ರು ಹೇಗೆ ಮಾಡಿಸ್ತಾನೆ ನಿಮ್ಗೆ ಆಶ್ಚರ್ಯ, ಆಶ್ಚರ್ಯ ಗೊತ್ತಾಗೋದೆ ನಾವು ಮಾಡಿದ್ದೆ ಅನಿಸ್ಬಿಡುತ್ತೆ. ಆಮೇಲೆ ಅಂದ್ಕೊಂಡಿದ್ದೆಲ್ಲ ಮಾಡ್ತೀನಿ ಅಂತ ಹೇಳಿ ಕೆಲವರು ಇರ್ತಾರೆ, ಪಾಪ ತುಂಬ ವಯಸ್ಸಾಗಿರುತ್ತೆ, ತಗೊಳ್ಬೇಕು ಅನಿಸೋದಿಲ್ಲ, ಬಟ್ ನಿರ್ವಾಹಿಲ್ಲ ಡಾಕ್ಟರ್ ಹೇಳಿಬಿಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ, ಆಗಲಿ 1 ಗಂಟೆ ಆಗಲಿ 12 ಗಂಟೆ ಆಗಲಿ 4 ಗಂಟೆ ಆಗಲಿ ಅಂತ ಇರ್ತಾರೆ, ಆದಷ್ಟು ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಕೊನೆಗೆ ಇಷ್ಟ ಆಗ್ತಾರೆ ಬಾಯ್ತಾಯ್ ತೊಗೋಬೇಕು ಅಂದ್ಬಿಡ್ತಾರೆ. ಆಮೇಲೆ ಯಾಕೆ ಅವ್ರು ಪಾಸಿಟಿವ್ ಥಿಂಕಿಂಗ್ ಅವರು, ಇವ್ರು ಹಾಗಲ್ಲ, ಅವ್ರು 12 ಗಂಟೆ 11ಕ್ಕೆ ತೊಗೊಂಡ್ಬಿಡೋದು, ಯಾಕೆಂದ್ರೆ ಇನ್ನೂ ಅಷ್ಟೊತ್ತಿಗೆ ಅದೇನಾಗುತ್ತೆ ಅನ್ಕೋತೀವಿ. ನಾವು ನೆಗೆಟಿವ್ ಶಾಸ್ತ್ರ ವಿಚಾರ ಬಂತು ನಮ್ಮದೆಲ್ಲ ನೆಗೆಟಿವ್ ಥಿಂಕಿಂಗ್, ಸಿನಿಮಾ ಟಿಕೆಟ್ ಆಗಿದೆ ಅಂತ ಹೇಳ್ತಾರೆ, ಬ್ಲಾಕ್ ಲೈಟ್ ಟ್ರೈ ಮಾಡ್ತಾರೆ ಆಮೇಲೆ. ಯಾಕೆ ಅವ್ರಿಗೆ ಬೇಕಾಗಿದೆ, ಇವರಿಗೆ ಅಲ್ಲಿ ಪಾಸಿಟಿವ್ ಆಗಿ ನೋಡ್ತಾರೆ, ಇದು ನೆಗೆಟಿವ್ ಆಗಿ ನೋಡ್ತಾರೆ. ಇವತ್ತು ನೆಗೆಟಿವ್ ಆಗಿ ನೋಡ್ತಾ ನೋಡ್ತಾ ಅಂಧ ತಮಸ್ಸಿಗೆ ಹೋಗ್ತಾರೆ, ಪಾಸಿಟಿವ್ ಆಗಿ ನೋಡ್ತಾ ನೋಡ್ತಾ ಮೋಕ್ಷಕ್ಕೆ ಹೋಗ್ತಾರೆ. ನಮ್ಮ ಜೀವನದಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಇಲ್ಲದವರು ಎಂದೂ ಕೆಲಸ ಆಗೋದಿಲ್ಲ. ಇದು ಕಲಿಯುಗ, ಹೆದರಬಾರ್ದು ನಾವು. ಕಲಿಯುಗದಲ್ಲಿ ಇನ್ನೂ ಹುಷಾರಾಗಿರ್ಬೇಕೇ ಹೊರತು ಧರ್ಮ ಬಿಡ್ಲಕ್ಕೆ ಹೋಗಿ ರಾಜಕೀಯ ಸ್ವಾಮಿಗಳು ಬಂದಿದ್ದು, ವಾದಿರಾಜರು ಬಂದಿದ್ದು ಯಾವುದೇ ಯುಗದಲ್ಲ, ಅದೇ ಕಲಿಯುಗದಲ್ಲೇ ಬಂದಿರೋದು. ಲೋಕಮಾನ್ಯರಾಗಿದ್ದಾರೆ ಅಂದರೆ ಯುಗ ಅವ್ರನ್ನೇನು ಮಾಡೋದಿಲ್ಲ. ನಹಿ ಕಾಲಬಲಂ ಹರಿಪಾದ ರಜೋ ಧೃತ ಪಾಪ ಗಣೇಶು ಜನೇಶು ಸದಾ. ಇದನ್ನು ಅರ್ಥ ಮಾಡಿಕೊಂಡು ಕಾಲದ ಮೇಲೆ ನೆಪ ಹಾಕಬಾರದು. ನಾವು ದೇವರ ಮೇಲೆ ನಂಬಿಕೆ ಆಗಬೇಕು. ನಿಜಾನುಭಾವ ವರ್ಜಿತಾ ಹರೇರನುಗ್ರಹ ವರ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನಾನ ಜನ್ಮುರುನ್ನತಿ. ಭಗವಂತ ಹೇಳಿದ್ರು, ಇನ್ನು ನಿಮ್ಮ ಕಥೆ ಮುಗೀತು, ನೀವು ಯಾರು ಬದುಕೋದಿಲ್ಲ ಎಂದ ಕೃಷ್ಣ ಹೊರಟು ಬಿಡ್ತಾ ಅಂತ ಅಷ್ಟೇ. ಕುಂತಿ ಹತ್ರ ಬರ್ತಾರೆ, ಅಮ್ಮ ಕುಂತಿ ನಿನ್ನ ಮಕ್ಕಳು ಯಾರು ಸಂದೇಶ ಕೊಡಬೇಕಾ, ಯಾರು ಮೆಸೇಜ್ ಕೇಳ್ತಾರೆ, ತಾರು ಸರ್ವೋತ್ತಮ, ಏನು ಸಂದೇಶ ಕೊಡಬೇಕಂತ ಹೇಳ್ತಾನೆ ಕೃಷ್ಣ. ನಮ್ಗೆ ಹೇಳಿದ್ರೆ ಯಾರು ಸಿಟ್ಟು ಬಂದ್ಬಿಡುತ್ತೆ, ನಮ್ಮ ದೊಡ್ಡವರು ಹೇಳ್ತೀರ ಅಂತ ಕೇಳ್ತೇವೆ. ಅಮ್ಮ ಹೇಳಿ ಏನಾದ್ರು ಕೊಡಬೇಕಾ, ಆಗ ಕುಂತಿ ಹೇಳ್ತಾಳೆ, ಕೃಷ್ಣ ನನ್ನ ಮಕ್ಕಳಿಗೆ ಸಂದೇಶ ಕೊಡಬೇಕು, ಇಷ್ಟೇ ಸಂದೇಶ. ಯಾವುದೇ ತಾಯಿ ಆಗಿದ್ದರೆ ಏನು ಕೇಳ್ತಿದ್ಲು ಗೊತ್ತಾ, ಯುದ್ಧ ಅನಿವಾರ್ಯ ಆಗಿ ಹೋದಲ್ಲು, 13 ವರ್ಷ ಆಗಿದೆ ಮಕ್ಕಳು ನೋಡೇ ಇಲ್ಲ, 13 ವರ್ಷ ಆಗಿದೆ ಗ್ಯಾಪ್ ಇದೆ, ಅಂಥ ಹೊತ್ತಿನಲ್ಲಿ ಯುದ್ಧಕ್ಕೆ ಬೇರೆ ಹೋಗ್ತಿದ್ದಾರೆ, ಯುದ್ಧ ಏನಾಗುತ್ತೋ ಗೊತ್ತಿಲ್ಲ. ಯಾವ ತಾಯಿ ಆಗಿದ್ದರೂ ಕೂಡ ಒಂದ್ಸರಿ ಮಕ್ಕಳ ಮುಖ ನೋಡ್ತೇನೆ ಬಂದು ತೋರಿಸ್ಕೊಂಡಿದೆ ಅಂತ ಹೇಳಬೇಕಾಗ್ತಿತ್ತು ಅಷ್ಟೆ. ಎಂಥ ತಾಯಿ ಕುಂತಿ ಅಂತ ಕೇಳಿದರೆ, ನನ್ನ ಮಕ್ಕಳಿಗೆ ಹೇಳ್ಬಿಡು ಕೃಷ್ಣ ನಿಮ್ಮನ್ನು ಮತ್ತೆ ನೋಡೋದು ಯುದ್ಧ ಮುಗಿದ ಮೇಲೆ ಅಂತ ಹೇಳು ಅಂತ ಹೇಳ್ತಾರೆ. ಎಂಥ ತಾಯಿಯವಳು ಕುಂತ್ಯಾ ಧೃತಿಂಚೈವ, ಈ ಒಂದು ಭಾವನೆ ಇರಬೇಕು, ನನ್ನ ಮಕ್ಕಳು ಛತ್ರ ಹಿಡಿಯಬೇಕು, ಗೆದ್ದು ಬರಬೇಕು, ಆಗ ನೋಡ್ತೇನೆ. ಆ ಸಮಯದಲ್ಲಿ ಅಥೋ ಧನಂಜಯಂ ಬ್ರೂಯಾಹ ನಿತ್ಯೋದ್ಯುಕ್ತಂ ಮೃಕೋದರ, ಅರ್ಜುನನಿಗೆ ಹೇಳು, ಸದಾಸಿದ್ಧನಾದ ಭೀಮನಿಗೆ ಹೇಳು, ಧರ್ಮರಾಜನಿಗೆ ಹೇಳು, ನೀವು ಯುದ್ಧದಲ್ಲಿ ಗೆಲ್ಲೋದನ್ನು ನೋಡ್ತೇನೆ, ನಾನು ಯುದ್ಧ ಮಾಡೋದನ್ನು ನೋಡ್ತೇನೆ ಹೊರತು ಅದಕ್ಕಿಂತ ಮುಂಚೆ ನೋಡೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿಬಿಟ್ಟಂತೆ. ಇದು ಆಕೆ ಹೇಳಿದ ಮಾತು. ಕೃಷ್ಣ ಒಂದು ಕತೆ ಹೇಳ್ತೀನಿ, ಹೇಳಿ ನನ್ನ ಮಕ್ಕಳಿಗೆ ಅಂತ ಹೇಳ್ತಾಳೆ. ವಿದುಲ ಅಂತ ಒಬ್ಳು, ಇವಳು ವಿದುಲ ಅಂತ ಒಬ್ಬ ತಾಯಿ ಇರ್ತಾಳೆ, ಸೃಂಜಯ ಅಂತ ಮಗ ಇರ್ತಾನೆ. ಯುದ್ಧ ಆಗುತ್ತೆ, ಅವನು ಸೋತು ಓಡಿ ಬಂದು ಮಲ್ಕೊಂಡ್ಬಿಟ್ಟಿರ್ತಾನೆ, ಮಂಚವ ಮಲ್ಕೊಂಡ್ಬಿಟ್ಟಿರ್ತಾನೆ. ಅಧ್ಯಾಯ ಪೂರ್ತಿ ಹೇಳ್ತಾರೆ, ಸಾರಾಂಶ ಇಷ್ಟು. ತಾಯಿ ಬರ್ತಾಳೆ, ಏನೇ ಮಲಗಿದೆ ಎದ್ದೇಳು ಅಂತೇಳಿ, ಎದ್ದೇಳು ಯುದ್ಧಕ್ಕೆ ಹೋಗು ಅಂತ ಹೇಳ್ತಾಳೆ. ಅಮ್ಮ ನೋಡಿ ಎಷ್ಟು ಗಾಯ ಆಗಿದೆ, ಹೋಗೋದಿಲ್ಲ ಅಂತಾನೆ. ಮಗನೇ ನೀವು ಸುಮ್ಮನೆ ಹೋಗು ಯುದ್ಧಕ್ಕೆ ಅಂತ ಹೇಳ್ತಾಳೆ. ನೋಡಿದ ಸ್ಥಿತಿ ಹೇಗಿದೆ ಅಂತ ಹೇಳ್ತಾನೆ, ನೋಡು ಯುದ್ಧಕ್ಕೆ ಹೋಗ್ಬೇಕಾದ ನನ್ನ ಕೆಲಸ, ಗಾಯಗೇ ನೋಡೋದಿಲ್ಲ ನನೀಗ, ಶತ್ರುಗಳು ಯುದ್ಧ ಮಾಡೋದಕ್ಕೋಸ್ಕರವೇ ಹುಟ್ಟಿರೋದು. ಅಲ್ಲ ಮಗನೇ, ಮಲ್ಕೊಂಡ್ಬಿಟ್ಟಿದೆಯಲ್ಲ ಯುದ್ಧ ಮಾಡೋ ಹೊತ್ತಿನಲ್ಲಿ, ನೀಗ ಅವಳೊಂದು ಮಾತು ಹೇಳ್ತಾಳೆ. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯ ಭಾಗತಃ, ಒಬ್ಬ ಕ್ಷತ್ರಿಯ ಸ್ತ್ರೀ ಎಂಥ ಪವಿತ್ರ ಕೆಲಸ ಮಾಡಕ್ಕೆ ಮಗನನ್ನು ಹೆರ್ತಾಳಲ್ಲ ಅಂತ ಕಾಲ ಬಂದಿದೆ, ನೀನು ಹೋಗು ಅಂತ ಹೇಳ್ತಾಳೆ. ಎಂಥ ವಿರೋಧಾರ್ಥವಾದ ಮಾತು ಅದು. ಒಂದು ಬ್ರಾಹ್ಮಣ ಸ್ತ್ರೀ ಏನಬೇಕು ಗೊತ್ತಾ, ಕ್ಷತ್ರಿಯ ಸ್ತ್ರೀ ಮಗನನ್ನು ಹೆರಬೇಕಂತೆ ಶಸ್ತ್ರ ಹಿಡೀಲಿ ಅಂತೇಳಿ, ಬ್ರಾಹ್ಮಣ ಸ್ತ್ರೀ ಹೆರಬೇಕಂತೆ ಶಾಸ್ತ್ರ ಹಿಡೀಲಿ ಅಂತ ಹೇಳಿಬಿಟ್ಟು, ಇವ್ರು ಯಾರು ಬೀರ್ ಬಾಟಲ್ ಕೂತ್ರೆ ಏನು ಮಾಡಬೇಕು ಈ ಮಧ್ಯೆ, ಆ ರೀತಿ ಆಗಬಾರ್ದು. ನಮ್ಮ ಮಗ ಏನು ಹಿಡಿಬೇಕು, ಶಾಸ್ತ್ರ ಹಿಡಿಬೇಕು, ಬ್ರಾಹ್ಮಣ ಸ್ತ್ರೀ ಕ್ಷತ್ರಿಯ ಸ್ತ್ರೀ, ನೀನು ಹೋಗು ಯುದ್ಧಕ್ಕೆ. ಅಮ್ಮ ನಾನು ಏನಾದ್ರೆ ಗತಿ ಏನು ಅಂತ ಕೇಳ್ತಾಳೆ. ಮಗನೇ ಯುದ್ಧ ಮಾಡಿ ಸಾಯಿ, ನೀನು ಶವ ನೋಡ್ತೇನೆ, ಬದುಕು ಬರೋದು ನೋಡೋದಿಲ್ಲ ಅಂತ ಹೇಳ್ತಾಳೆ. ಇದು ತಾಯಿ ಕೆಲಸ, ಇದು ಸತ್ರು ಪರವಾಗಿಲ್ಲ ನನಗೆ, ಯುದ್ಧ ವಾಪಸ್ ಬಂದಿ ಅಂತ ಆಗಬಾರ್ದು. ಇದು ಅಮ್ಮ ಪಾಠ ಅರ್ಥ ಆಗ ಸುಮ್ಮನೆ ಕುತ್ಕೊಂಡು ಬಾರೆ, ಹೋಗಿ ಯಾಕೆ ಯೋಚನೆ ಮಾಡ್ತೀಯಾ, ಯಾಕೆಂದ್ರೆ ಕೇಳಿದ ಕಿವಿ ಬಿಡೋದು ನೆನಪಿರಬೇಕು. ಶತ್ರದಲ್ಲಿ ಯುದ್ಧದಲ್ಲಿ ಸತ್ರ ಪುಣ್ಯ ಬರುತ್ತೆ, ಹತೋವಾ ಪ್ರಾಪ್ಸಿ ಸ್ವರ್ಗಂ ಜಿತ್ತಾವಾ ಭೋಕ್ಷಸೆ ಮಹಿಂ, ಇದೆಲ್ಲ ಬೇಕಿಲ್ಲ ನನಗೆ, ಬದಲು ಹೋಗು ಅಂತ ಹೇಳ್ತಾಳೆ. ಅಮ್ಮ ನನ್ನ ಮಗ ಅಂತ ಕರುಣೆ ಬರೋದಿಲ್ಲ ಅಂತ ಕೇಳ್ತಾಳೆ, ಮಗನಾಗಿದ್ದೇ ಕೇಳ್ತಿದ್ದೇನೆ ಹೋಗು ಅಂತ ಹೇಳ್ತಾಳೆ. ನನ್ನ ಮಗ ಈ ರೀತಿ ಇರೋದು ಇಷ್ಟಪಡೋದಿಲ್ಲ, ನನಗೆ ಬದಲು ಹೋಗು. ಆ ಹೋಗ್ತಾರೆ ಕೆದ ಬಂದ್ಬಿಡ್ತಾರೆ ಪುಣ್ಯಾರ್ಥ. ಆಮೇಲೆ ಕೃಷ್ಣ ಈ ಮಗ ಈ ಕತೆ ನಮ್ಮ ಮಕ್ಕಳಿಗೆ ಹೇಳಿಬಿಡು ಅಂತ ಹೇಳ್ತಾರೆ. ಅಂದರೆ ನಾನು ಕೂಡ ನನ್ನ ಮಕ್ಕಳನ್ನ ನೋಡೋದು ಯಾವಾಗ ಗೆದ್ದು ಬಂದ ಮೇಲೆ ಮಾತ್ರ. ಕೃಷ್ಣ ಹೇಳ್ತಾನೆ ಭಲೆ ಕುಂತಿ ಅಂತ ಹೇಳ್ತಾರೆ. ಭೀಮನ ತಾಯಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡ್ತಾರೆ ಕುಂತಿದೇವಿ. ಕೃಷ್ಣನ ಸೋದರತ್ತೆ ಹಾಗೆ ಮಾತಾಡ ಹಾಗೆ ಮಾತಾಡ್ತಾಳೆ. ಅದಕ್ಕೆ ವೇದವ್ಯಾಸ ಹೇಳ್ತಾರೆ ಕುಂತ್ಯಾ ಧೃತಿಂಚೈವ. ಮಹಾಭಾರತವಾಗಿ ತಿಳ್ಕೊಳ್ಬೇಕಾದ ದೊಡ್ಡ ಅಂಶಗಳಲ್ಲಿ ಒಂದು ಯಾವುದು ಅಂದರೆ ಕುಂತಿಯ ಧೈರ್ಯ ನೋಡಿ ಅಂತ ಹೇಳ್ತಾರೆ. ನಾವು ನಮ್ಮ ಕೂಸು ಏಕಾಸಿ ಮಾಡೋದಿಲ್ಲ, 40 ವರ್ಷ 50 ವರ್ಷ ಈ ಹಣೆ ಬರ ನಮಗಿದ್ರೆ ಏನು ಸಾಧನೆ ಮಾಡ್ತಾನೆ ಹುಡುಗ. ಕುಂತಿಯಿಂದ ಕಲಿಬೇಕಾದ ಪಾಠ. ಮಕ್ಕಳು ಬೇರೆ ಸುಪಾಸ ಮಾಡಬೇಡಿ, ಖಂಡಿತ ಒಪ್ತೇನೆ. ಅವತ್ತು ಮಾಡಲೇಬೇಕು, ಮಾಡಿ ಬೇಕಾದ ಕೊಡ್ತಾರೆ. ಆಮೇಲೆ ನಿಮಗೆ ಅವತ್ತು ಮಾತ್ರ ಕೊಡೋದಿಲ್ಲ. ಈ ತಾಯಂದಿರಲ್ಲಿ ಸಂಕಲ್ಪ ಕುಂತಿ ಅಂತ ತಾಯಂದಿರ ಇದ್ದು ಬಿಟ್ಟರೆ ಬಹುಶಃ ಎಲ್ಲ ಮಕ್ಕಳು ಸತ್ರ ಓದ್ಬಿಡ್ತಾರೆ ಗೊತ್ತಾಯ್ತಾ. ಕುಂತಿ ಅಂತ ತಾಯಿ ಇರಬೇಕಷ್ಟೇ ಹೊರತು ಬಿಡಿಸೋ ತಾಯಿ ಆಗಬಾರ್ದು. ಆ ಕ್ಷಣಕ್ಕೆ ಕೃಷ್ಣ ಅಲ್ಲಿಂದ ಹೊರಡ್ತಾನೆ, ಕರ್ಣನನ್ನು ಕರೀತಾನೆ. ಕರ್ಣ ಪಾಂಡವರ ಕಡೆ ಬಂದುಬಿಡು ಅಂತ ಕರೀತಾನೆ. ಕರ್ಣ ಹೇಳ್ತಾನೆ ಕೃಷ್ಣ ನಾನು ಬರೋದಿಲ್ಲ. ಇದನ್ನು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಏನೋ ಕೃಷ್ಣ ಕರೀತಾನೆ ಸುಮ್ಮನೆ ಅಂತೇಳಿ. ಕರ್ಣ ಇದನ್ನು ಕರೀತಾರೆ ಸುಮ್ಮನೆ ಏನೋ ಇವ ಅಂತ ಕರೆಯೋದಿಲ್ಲ. ನಿನಗೆ ಪಟ್ಟಾಭಿಷೇಕ ಮಾಡ್ತೀನೋ ಇಲ್ಲೋ, ನೀನು ರಾಜ ಧರ್ಮರಾಜ ಯುವರಾಜ ಅಂತ ಹೇಳ್ತಾರೆ. ನೀನು ರಾಜ ಧರ್ಮರಾಜ ಯುವರಾಜ. ಕೃಷ್ಣ ಭೀಮ ಹೋಗ್ತಾರ, ನನ್ನ ಮಾತು ಭೀಮ ಕೇಳ್ತಾನೆ ಅಂತ ಹೇಳ್ತಾನೆ. ಇದೇ ಹರಿರೇವ ಪರ ಹರಿರೇವತೋ ಹನುಮನ ಮತ ಬೇರೆ ಮಾತಿಲ್ಲ. ನನ್ನ ಮಾತು ಭೀಮಕ್ಕೆ ಅರ್ಜುನ ಕೇಳ್ತಾನೆ ನೀನು ಬರ್ತೀಯ ಆ ಕಡೆಗೆ. ಕರ್ಣ ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಯಾತಕ್ಕೆ ಬರೋದಿಲ್ಲ ಅಂದರೆ ನನ್ನ ತಂದೆ ತಾಯಿನ ಬಿಟ್ಟು ಬರೋದಿಲ್ಲ, ನನ್ನ ಮಕ್ಕಳನ್ನ ಬಿಟ್ಟು ಬರೋದಿಲ್ಲ, ಮೊಮ್ಮಕ್ಕಳನ್ನ ಬಿಟ್ಟು ಬರೋದಿಲ್ಲ ಹೇಳ್ತಾನೆ. ಕೃಷ್ಣ ಅವನೆಲ್ಲ ಬಿಟ್ಟು ಬರ್ತೇನೆ ಕರೆದಿಲ್ಲ, ಕರ್ಕೊಂಡು ಹೋಗುವುದಾಗಿತ್ತು. ಕರ್ಣನ ವೀಕ್ ಪಾಯಿಂಟ್ ಅದು. ಕೃಷ್ಣ ಕರೆದಾಗಲೂ ಹೋಗಲಿಲ್ಲ ಅಂದಮೇಲೆ ಅದಕ್ಕಿಂತ ಒಳ್ಳೆ ಅವಕಾಶ ಸಿಕ್ತಿತ್ತ ಜೀವನದಲ್ಲಿ. ಅಸತೋಮಾ ಸದ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕರ್ಣನಿಗಿದ್ದ ಜೀವನದ ಬೆಸ್ಟ್ ಆಪರ್ಚುನಿಟಿ ಚೇಂಜ್ ಆಗಲಿಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು. ಕೃಷ್ಣ ಕರೆದ, ಕರ್ಣ ಹೋಗಲಿಲ್ಲ. ವೇದವ್ಯಾಸರು ಕರೀತಾರೆ, ನಾವು ಹೋಗೋದಿಲ್ಲ. ಎರಡೇ ವ್ಯತ್ಯಾಸ. ಕೃಷ್ಣ ಕರೆದ ತಕ್ಷಣ ಹೋಗ್ಬಿಡ್ಬೇಕಾಗಿತ್ತು, ಯೋಚನೆ ಮಾಡಬಾರ್ದಾಗಿತ್ತು. ಕರ್ಣ ಕಥೆ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ದುರ್ಯೋಧನ ನನ್ನ ನಂಬಿಕೊಂಡಿದ್ದಾನೆ. ದುರ್ಯೋಧನ ನಂಬಿಕೆ ದೊಡ್ಡದೋ ಇದು ಮುಖ್ಯ? ಈಗ ದುರ್ಯೋಧನ ನಂಬಿಕೆ ದೊಡ್ಡದೋ ಲೋಕದ ಕಲ್ಯಾಣ ಮುಖ್ಯನೋ? ಏನು ಯೋಚನೆ ಮಾಡಲಿಲ್ಲ ಕರ್ಣ. ನೀವು ಬರೋದಿಲ್ಲ ಹಾಗಿದ್ರೆ ಕೃಷ್ಣ ನಾನು ಬರೋದಿಲ್ಲ, ಆದರೆ ಒಂದು ಮಾತು ಹೇಳ್ತೇನೆ, ನಾನು ಬರದೆ ಹೋದರೆ ಪಾಂಡವರಿಗೆ ಏನೂ ನಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ. ನಷ್ಟ ನನಗೇನೆ, ನನ್ನೊಂದು ಕನಸು ಬಿದ್ದಿದೆ, ಯುದ್ಧರಂಗದಲ್ಲಿ ಅವೆಲ್ಲ ಸಾಯ್ತೇವೆ ಅಂತ ಕರ್ಣ ಹೇಳಿಬಿಡ್ತಾರೆ. ಪಾಂಡವರಿಗೆ ಜಯ, ಏನೂ ಇಲ್ಲ, ನನಗೀಗ ಅಲ್ಲಿ ಬರೋದಿಲ್ಲ ಅಂತ ಹೇಳಿದಂತೆ ಕೃಷ್ಣ ಅವಕಾಶ ಕಳ್ಕೊಂಡು ಬಿಡ್ತಾನೆ. ಅನೇಕರು ತಿಳಿದಿರಬೇಕು ಕೃಷ್ಣ ಈ ರೀತಿ ಹೇಳಿದ, ಯಾತಕ್ಕೆ ಹೇಳಿದ ಅಂತ ನಾಳೆ ನಾಳೆದು ನೋಡೋಣಂತೆ. ಆಮೇಲೆ ಅಶ್ವತ್ಥಾಮನ ಕರೀತಾರೆ ಕೃಷ್ಣ. ಅಶ್ವತ್ಥಾಮರೇ ಸ್ವಲ್ಪ ಬನ್ನಿ ಅಂತ ಕರೀತಾರೆ. ಅಶ್ವತ್ಥಾಮರೇ ಪಾಂಡವರ ಕಡೆ ಬಂದುಬಿಡಿ ಅಂತ ಕರೆದಂತೆ ಕೃಷ್ಣ. ಅವ್ರು ಹೇಳ್ತಾರೆ ಕೃಷ್ಣ ನಾನು ಬರೋದಿಲ್ಲ, ನಮ್ಮ ಅಪ್ಪಯದಲ್ಲಿರ್ತೇನೆ, ಬರೋದಿಲ್ಲ ಅಂತ ಹೇಳಿದ್ರಂತೆ. ಸರಿ ಹಾಗಿದ್ರೆ ನೀನು ಕರೆದಿ ಕೃಷ್ಣನ, ಸುಮ್ಮನೆ ಇರಲಿಕ್ಕಾಗೋದಿಲ್ಲ, ಒಂದು ಮಾತು ಕೊಡ್ತೇನೆ. ಏನು ಮಾತು ಅಂದರೆ, ನಮ್ಮ ಅಪ್ಪ ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೂ ಮೆಲ್ಲ ಯುದ್ಧ ಮಾಡ್ತೇನೆ, ಆಮೇಲೆ ಜೋರಾಗಿ ಯುದ್ಧ ಮಾಡ್ತೇನೆ ಅಂತ ಅವ್ರಿಗೆ ಗ್ಯಾರಂಟಿ. ಅವ್ರ ಅಪ್ಪ ಪೂರ್ತಿ ಬದುಕು ಹೋಗೋದು ಗ್ಯಾರಂಟಿ ಅಂತ ಆಗಿತ್ತು. ನಮ್ಮಪ್ಪ ಬದುಕಿರೋವರೆಗೂ ಕೂಡ ಮೆಲ್ಲ ಯುದ್ಧ, ಆಮೇಲೆ ಜೋರಾಗಿ ಯುದ್ಧ ಮಾಡ್ತೇನೆ ಅಂದರೆ ಗೊತ್ತು. ಕೃಷ್ಣನ ಯುದ್ಧ ನಿಂತರೆ ಮುಳುಗ್ತೇವೆ ಅಂತ ಗೊತ್ತು ಅವ್ರಿಗೆ. ಕೃಷ್ಣಲಿಂದ ಹೊರಡ್ತಾನೆ, ಪಾಂಡವರಿಗೆ ಸುದ್ದಿ ಹೇಳ್ತಾನೆ. ಯುದ್ಧ ನಿಶ್ಚಯ ಅಂತಾಯಿತು. ನಾಳೆ ಯುದ್ಧ ಪ್ರಾರಂಭ. ಮೊದಲು ಭಗವದ್ಗೀತೆ ಸಾರಾಂಶ ಚಿಕ್ಕದಾಗಿ, ಆಮೇಲೆ ಭೀಷ್ಮರ ಅದ್ಭುತ ಯುದ್ಧ. ಇದು 4-5 ದಿವಸ ಬರೀ ಯುದ್ಧನೇ. ಯುದ್ಧದಲ್ಲಿ ಏನಿರುತ್ತೆ ಹೊಡೆದಾಡೋದ್ರೆ ಬರೀ ಶಾಸ್ತ್ರ. ಯುದ್ಧ ಅಂದರೆ ಬರೀ ಶಾಸ್ತ್ರ ಅಷ್ಟೇ. ಕೃಷ್ಣನ ಮಹಿಮೆ, ಭೀಮನ ಮಹಿಮೆ, ಪಾಂಡವರ ಮಹಿಮೆ ಅಲ್ಲಿ ಇರೋದಿಲ್ಲ. ಎಷ್ಟೋ ಜನ ಯುದ್ಧ ಪರ್ವಾದ ಇರೋ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬರೀ ಅದ್ಭುತಗಳ ಸರಮಾಲೆಯನ್ನು ಭಗವಂತ ಅಲ್ಲಿ ಹೇಳ್ತಾನೆ. ಎಷ್ಟೆಷ್ಟು ಅದ್ಭುತವನ್ನು ತೋರಿಸ್ತಾನೆ ಅದೆಲ್ಲ ನೋಡೋಣ. ನಾಳೆ ಬೆಳಿಗ್ಗೆ ತಂತ್ರಸಾರ ಮುಕ್ತಾಯವಾಗಿ ಯತಿಪ್ರಣವ ಕಲ್ಪ ಜಯಂತಿ ನಿರ್ಣಯ. ನಾಳೆ 3 ಗ್ರಂಥ ಮುಗಿಯುತ್ತೆ. ಬೆಳಿಗ್ಗೆ 7:30 to 8:30 ನಾಳೆ 3 ಗ್ರಂಥಗಳ ಪಾಠ. ಸಾಯಂಕಾಲ ಸರಿಯಾಗಿ 5:30 ಪ್ರವಚನ. ನಾಳೆ 5:30 ಪ್ರವಚನ ಪ್ರಾರಂಭ. 5:30 to 6:30 ವಿದ್ವಾಂಸರಾದ ಚತುರ್ವೇದಿ ವೇದವ್ಯಾಸಾಚಾರ್ಯರಿಂದ ಮಧ್ವ ಸಿದ್ಧಾಂತ ಮತ್ತು ಹರಿದಾಸ ಸಾಹಿತ್ಯ ಅನ್ನೋದ್ರ ಬಗ್ಗೆ ಪ್ರವಚನ ಇರುತ್ತೆ. 6:30 ಮಹಾಭಾರತ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ.